यशक्ति हरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् यस्माद्ब्रह्मेन्द्ररुद्रादिदेवतानाम् श्रियोऽपि च गानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः वसतु श्रीमदानन्दतीर्थेन्दुर्नोहृदम्बरे यद्वचश्चन्द्रिका स्वान्तसन्तापम् विनिकुन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततम् प्रसन्ना हरौ सुभक्तिम् मयि सन्ति सन्ति श्रीगुरुभ्यो नमः हरिः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणम् सुरगुरुम् जगदेकनाथम् भक्तप्रियम् सकललोकनमस्कृतम् च दैवुण्यवर्जितमजम् विभुमाद्यमीशम् वन्दे भवघ्नमरासुरसिद्धवन्तिम् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरये परमपवित्रवाद श्रीमन्महाभारतदल्ले हेगे ಶ್ರೀಕೃಷ್ಣರಕ್ಷಿತರಾದ ಪಾಂಡವರು ವನವಾಸವನ್ನು ಮಾಡ್ತಾ ಇದ್ದಾರೆ, ಅಂಥ ವನವಾಸದಲ್ಲೂ ಸಹ ಅವರು ಭಗವಂತನನ್ನ ಅತ್ಯಂತ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇದ್ದದರ ಫಲವಾಗಿ ಮನಸ್ಸಿನಲ್ಲಿ ಯಾವುದೇ ವಿಧವಾದಂಥ ಕ್ಲೇಷ ಇಲ್ಲದೇನೆ ಇದ್ದಾರೆ. ದಿವಸಗಳು ಕಳೀತಾ ಇವೆ, ಒಂದು ವರ್ಷ ಮುಗಿತಿರ್ಲಿಕ್ಕೇನೆ. ಧರ್ಮರಾಜನ ಪ್ರವೃತ್ತಿಯನ್ನು ನೋಡಿ ಸಾಕ್ಷಾತ್ ದ್ರೌಪದಿ ದೇವಿ ಅತ್ಯಂತ ಉದ್ಘೋಷಕವಾದ ಕೆಲವು ಮಾತುಗಳನ್ನು ಆಡಿದ್ದಾರೆ. ಧರ್ಮರಾಜ ಅತ್ಯಂತ ಮೃದು ಸ್ವಭಾವದ ವ್ಯಕ್ತಿ, ಆದ್ದರಿಂದಾಗಿ ಆತನಿಗೆ ದುರ್ಯೋಧನ ಮಾಡಿದ ಅನ್ಯಾಯ ಮಾಡಿದ್ದಾರೆ, ಅದರ ಬಗ್ಗೆ ಸಹನೆ ಇದೆ, ಕ್ಷಮೆ ಇದೆ ಹೊರತು ಅದನ್ನು ಎದುರಿಸಬೇಕು. ಆ ಮೂಲಕವಾಗಿ ತನ್ನ ಕರ್ತವ್ಯವನ್ನು, ರಾಜನಾದಂಥ ತನ್ನ ಕರ್ತವ್ಯವನ್ನು ಮೆರೆಯಬೇಕು ಅಂತಕ್ಕಂಥ ಭಾವನೆ ತಪ್ಪಿಹೋಗಿದೆ. ಅದನ್ನು ನೋಡಿದಂಥ ಭೀಮ ದ್ರೌಪದಿಯರು ಆತನ ತಪ್ಪನ್ನು ತಿದ್ದಬೇಕು ಅಂತ ಹೇಳಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಧರ್ಮರಾಜ ಈ ರೀತಿಯಾಗಿ ಇರತಕ್ಕಂಥದ್ದು ಇದು ಬ್ರಾಹ್ಮಣ ಧರ್ಮ, ತಪಸ್ವಿಗಳ ಧರ್ಮ, ಕ್ಷತ್ರಿಯರ ಧರ್ಮ ಅಲ್ಲ ಅಂತ ತಿಳಿಸಬೇಕಾದವರ ಉದ್ದೇಶ. ಆದರೆ ಧರ್ಮರಾಜ ಕ್ಷಮೆಗಿಂತ ಮತ್ತೊಂದು ವಸ್ತು ಇಲ್ಲ, ಕ್ಷಮಾ ಸರ್ವತ್ರ ಧರ್ಮ ಅನ್ನೋದು ಧರ್ಮರಾಜನ ವಾದ. ದ್ರೌಪದಿಯ ಉತ್ತರ ಅದು ಸರಿಯಲ್ಲ. ಕ್ಷಮಾ ಸರ್ವತ್ರ ಧರ್ಮೋನ ಪಾಪ ಹೇತುಶ್ಚ ದುರ್ಜನೆ. ಕ್ಷಮೆ ಎಲ್ಲ ಕಡೆಗೂ ಧರ್ಮ ಅಲ್ಲ. ಕೆಟ್ಟವರನ್ನ ಕ್ಷಮಿಸಿದರೆ ಪಾಪ ವೃದ್ಧಿಯಾಗುತ್ತೆ ಹೊರತು ಏನೂ ಪ್ರಯೋಜನ ಇಲ್ಲ. ಇದು ಅತ್ಯಂತ ಮಾರ್ಮಿಕವಾದ ಮಾತು. ದ್ರೌಪದಿ ಅದೇ ಸಮಯದಲ್ಲಿ ಪ್ರಹ್ಲಾದ ಮತ್ತು ವಿರೋಚನರ ಒಂದು ಬಲಿಯ ಒಂದು ಸಂವಾದವನ್ನು ಹೇಳುತ್ತೆ. ಬಲಿಚಕ್ರವರ್ತಿ ಒಮ್ಮೆ ಹೋಗಿ ತನ್ನ ತಾತನಾದಂಥ ಪ್ರಹ್ಲಾದನ ಹತ್ರ ಕೇಳ್ಕೊಂಡಂತೆ, ತಾತ ಕ್ಷಮೆ ಒಳ್ಳೆಯದೋ ಈ ತೇಜಸ್ಸು ಒಳ್ಳೆಯದೋ? ಕ್ಷಮೆ ಅಂತ ಹೇಳಿದ್ರೆ ತಪ್ಪನ್ನು ಕ್ಷಮಿಸ್ತಕ್ಕಂಥ ಗುಣ, ತೇಜಸ್ಸು ಅಂದ್ರೆ ಅದನ್ನು ಪ್ರತಿಭಟಿಸ್ತಕ್ಕಂಥದ್ದು, ಪಾಪ ಕಾರ್ಯಗಳನ್ನು ಪ್ರತಿಭಟಿಸ್ತಕ್ಕಂಥದ್ದು, ಇದರಲ್ಲಿ ಯಾವುದು ಮೇಲು ಅಂತ ಕೇಳಿದರೆ ಆಗ ಪ್ರಹ್ಲಾದ ಹೇಳ್ತಾನೆ, ನೋಡು ಬಲಿಚಕ್ರವರ್ತಿ ಇದರಲ್ಲಿ ಎರಡೂ ಸರಿನೇ, ಆದರೆ ಕೆಲವೊಮ್ಮೆ ಕ್ಷಮೆಗೆ ಹೆಚ್ಚು ಮಹತ್ವ, ಕೆಲವೊಮ್ಮೆ ಈ ತೇಜಸ್ಸಿಗೆ ಹೆಚ್ಚು ಮಹತ್ವ ಅಂತ ಹೇಳಿದ್ದಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಯಾರು ಸರಿಯಾಗಿ ಉಪಯೋಗಿಸ್ತಾರೆ ಅವರಿಗೆ ಎರಡು ಒಳ್ಳೆಯದೇನೆ, ಆದರೆ ಯಾವುದು ಒಂದು ಶ್ರೇಷ್ಠ ಅನ್ನೋ ಪ್ರಶ್ನೆಗೆ ಅರ್ಥ ಇಲ್ಲ ಅಂತ ಹೇಳಿದ್ದಾರೆ. ಬರೀ ಕ್ಷಮೆಯಿಂದ ಮೇಲ್ನೋಟಕ್ಕೆ ಒಳ್ಳೆ ಗುಣ ಬೇಕಾದಷ್ಟಿದೆ, ಆದರೆ ತುಂಬಾ ತೊಂದರೆ ಇದೆ ಅಂತ ಹೇಳಿದ್ದಾರೆ. ಅಧಿಕಾರಿಯಾದವನು ಕ್ಷಮಾಶೀಲನಾಗಿಬಿಟ್ರೆ ಕೈ ಕೈಯಲ್ಲಿ ಯಾರು ಕೆಲಸ ಮಾಡೋದೇ ಇಲ್ಲ. ಒಳ್ಳೆ ಮಾತದು ಅಂತ ಇವತ್ತು ಆಫೀಸರ್ ಇರ್ತಾನೆ, ಯಾವಾಗ ಯಾವಾಗ ಕರು ಬನ್ನಿ, ಯಾವಾಗ ಬೇಕಾದ್ರೂ ಹೋಗಿ ಅಂತ ಹೇಳಿಬಿಟ್ರೆ ಅವರು ಬನ್ನಿ ಅಲ್ಲ, ಬರೋದೇ ಇಲ್ಲ ಹೊರತಪ್ಪ. ಯಾಕೆ? ಏ ಭಾರಿ ಒಳ್ಳೆಯವರಿದ್ದಾರೆ ಆಫೀಸರು, ಆಕಾರ ಶುರು ಮಾಡಿಬಿಡ್ತಾರೆ, ಅದು ಏನು ಪ್ರಯೋಜನ ಇಲ್ಲ. ನಾಳೆ ಅವರಿಗೂ ಕೆಟ್ಟದ್ದು ಇವನಿಗೂ ಕೆಟ್ಟದ್ದು, ಅಧಿಕಾರಿಯಾದವನು ಯಾವಾಗಲೂ ಸಹ ಕ್ಷಮಾಶೀಲನಾಗಿರಬಾರದು ಅಂತ ಹೇಳಿದ್ದ. ಕ್ಷಮಾಶೀಲನಾಗಿರಬಾರದು, ಅದರಿಂದ ಆಡಳಿತ ವ್ಯವಸ್ಥೆ ಕೆಟ್ಟ ಹಾಳಾಗಿ ಹೋಗುತ್ತೆ ಅಂತ ಹೇಳಿದ್ದ. ಇವತ್ತು ನಾವು ಸರಿಯಾಗಿ ಯೋಚನೆ ಮಾಡಿದರೆ ಮಹಾಭಾರತ ಎಷ್ಟು ಮೌಲಿಕವಾದ ವಿಚಾರವನ್ನು ನಮ್ಮ ಮುಂದೆ ಇಡ್ತಾ ಇದೆ ಅಂತ ಗೊತ್ತಾಗ. ಮನೆಯಲ್ಲೂ ಹಾಗೇನೆ, ಸ್ವಲ್ಪ ತೀಕ್ಷ್ಣವಾಗಿರಬೇಕು ಸೌಮ್ಯವಾಗಿರಬೇಕು ಅಂತ ಪ್ರಶ್ನೆ. ಅದಕ್ಕೆ ಜನ ಏನ್ ತಿಳ್ಕೊತಾರೆ, ಕೆಲವರು ಭಾರಿ ಹೊರಟಾಗಿರ್ತಾರೆ, ಏನಿದ್ರು ಕೂಡ ಆ ಭಾರಿ ಹೊರಟ, ಕೆಲವರು ಭಾರಿ ಸೌಮ್ಯ. ಕೆಲವು ಸತಿ ಎಷ್ಟು ಸೌಮ್ಯ ಅಂತ ಕೇಳಿದ್ರೆ ಮಕ್ಕಳು ಹೆಂಡತಿ ಯಾರು ಮಾತಾಡೋದಿಲ್ಲ, ಅಷ್ಟು ಸೌಮ್ಯ. ಏನ್ ಪ್ರಯೋಜನ ಅದರಿಂದ? ಏನು ವ್ಯವಸ್ಥೆ ಇಲ್ಲ, ಅವ್ಯವಸ್ಥೆಯ ಮತ್ತೊಂದು ಹೆಸರದು, ಏನು ಉಪಯೋಗ ಇಲ್ಲ ಅದರಿಂದ. ಇದರಿಂದ ನೋಡ್ನೋಟಕ್ಕೆ ಜನಗಳೆಲ್ಲ ಅದರ ದುರ್ಲಾಭ ಪಡೀತಾರೆ ಅಂತ ಹೇಳಿದ್ದಾರೆ. ಕ್ಷಮೆಯನ್ನ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದರ ದುರ್ಲಾಭ ಪಡೀತಾರೆ, ಅದನ್ನ ದುರುಪಯೋಗ ಮಾಡ್ಕೋತಾರೆ. ಆದ್ರಿಂದ ಕ್ಷಮಾಶೀಲನಾಗಿರೋದು ಅಂತ ಹೇಳಿದರೆ ಎಂದೂ ಸಹ ಆಡಳಿತವನ್ನು ನಡೆಸಲಿಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ಪ್ರಹ್ಲಾದ್. ಇದು ಗಮನಿಸ್ಬೇಕು ನಾವು. ಹೋಗ್ಲಿ, ಭಾರಿ ಸ್ಟ್ರಿಕ್ಟ್ ಆಗಿದ್ದು ಬಿಟ್ರೆ ಅದಕ್ಕೆ ಹೇಳ್ತಾರೆ, ಇದು ಇನ್ನೊಂದು ಅತಿರೇಕವಾಗುತ್ತೆ. ಎಲ್ಲದಕ್ಕೂ ಸ್ಟ್ರಿಕ್ಟ್, ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲೋ ನೋಡ್ತಿರೋದು, ಯಾಕಡೆ ಮಾಡ್ತಿರೋದು, ಬಾಯಿ ಬಂದ ವಿರೋಧ ಮಾಡ್ತಿದ್ರೆ ಅದನ್ಕೋ ತರಿವತ್ತು ಕೆಲಸ ಮಾಡಿ ಏನೂ ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟು. ಇವನಿಗೆ ಸೆನ್ಸ್ ಆಫ್ ಅಪ್ರಿಸಿಯೇಷನ್ ಇಲ್ಲ, ಆದ್ರಿಂದ ಇವನಿಗೆ ಮಾಡಿ ಪ್ರಯೋಜನ ಇಲ್ಲ. ಆದ್ದರಿಂದ ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಡೋದು. ಅತ್ಯಂತ ಮೃದುವಾಗಿದ್ರೆ ಜನ ಅದನ್ನು ತುಡಿತಾರೆ, ಅತ್ಯಂತ ಕ್ರೂರವಾಗಿದ್ರೆ ಹತ್ತಿರನೇ ಬರೋದಿಲ್ಲ. ಎರಡು ಅಪಾಯನೇ. ತೀರ ಮೈಮೇಲೆ ಎತ್ಕೂಡಷ್ಟು ಸೌಮ್ಯವಾಗಿಯೂ ಇರಬಾರದು, ಕಂಡ್ರೆ ಓಡೋಗಟ್ಟು ಭಯಾನಕವಾಗಿಯೂ ಇರಬಾರದು ಮನುಷ್ಯ. ಅವನ್ನ ಬ್ಯಾಲೆನ್ಸ್ ಮಾಡೋದು, ಯಾರ ಹೊತ್ತಿನಲ್ಲಿ ಹೇಗಿರಬೇಕು, ಯಾರ ಜೊತೆ ಹೇಗೆ ನಡ್ಕೊಳ್ಬೇಕು ಅಂಬುದನ್ನ ನಡ್ಕೊಳ್ಬೇಕು. ಇವೆಲ್ಲ ನಾವು ಹೇಳ್ತೀವಲ್ಲ, ಇವತ್ತು ಬಿಸ್ನೆಸ್ ಮ್ಯಾನೇಜ್ಮೆಂಟು, ಇವತ್ತು ಮ್ಯಾನೇಜಿಂಗ್ ಟ್ಯಾಕ್ಸ್ ಅಂತ ಹೇಳ್ತೇವಲ್ಲ, ಒಳ್ಳೆ ಮಾತದೆಲ್ಲ ಕೂಡ ಯಾವ ದೃಷ್ಟಿಯಲ್ಲಿ ಇರಬೇಕು. ಹಾಗಿದ್ರೆ ಮಾತ್ರ ಸಾಧ್ಯ, ಇಲ್ಲದೆ ಹೋದ್ರೆ ಅದೇ ಮನೆಯಲ್ಲಿ ಸಾಮಾನ್ಯವಾದ ಪದ್ಧತಿ. ತಂದೆ ಸ್ವಲ್ಪ ತೀಕ್ಷ್ಣ ಇರಬೇಕು, ತಾಯಿ ಸೌಮ್ಯವಾಗಿರಬೇಕು. ಆಗೇನಾಗುತ್ತೆ, ಇಬ್ರು ಬ್ಯಾಲೆನ್ಸ್ ಆಗುತ್ತೆ. ಇಬ್ರು ತೀಕ್ಷ್ಣವಾಗಿದ್ರೆ ಮಕ್ಕಳು ಮನೆಗೆ ಬರೋದಿಲ್ಲ, ಓಡೋಗ್ಬಿಡ್ತಾರೆ, ಉಪಯೋಗ ಇಲ್ಲ ಅಂತ ಹೇಳಿದ್ರು. ಸೌಮ್ಯವಾಗಿದ್ಬಿಟ್ರೆ ಮನೇಲಿ ಇವರು ಇರಲಿಕ್ಕೆ ಬಿಡೋದಿಲ್ಲ, ಓಡಿಸ್ಬಿಡ್ತಾರೆ. ಅದರಲ್ಲಿ ಒಂದಾಗಿ ಇಲ್ಲ, ತಾವು ಓಡ್ತಾರೆ ಇವರು ಓಡಿಸ್ತಾರೆ, ಎರಡೂ ಆಗಬಾರ್ದು. ಅದಕ್ಕೆ ಸಾಮಾನ್ಯವಾಗಿ ತಂದೆ ತಾಯಿ, ತಂದೆ ಬೈತಿರ್ತಾರೆ, ತಾಯಿ ಸಮಾಧಾನ ಮಾಡ್ತಿರ್ತಾರೆ. ಅವ್ರು ಬ್ಯಾಲೆನ್ಸ್ ಆಗಬೇಕು. ಬಯೋ ಉದ್ದೇಶ ಅವ್ರಿಗೆ ತಿಳ್ಕೊಳ್ಳಿ ಅಂತ ಹೇಳಿ, ಸಮಾಧಾನ ಮಾಡೋ ಉದ್ದೇಶ ಇನ್ಮೇಲೆ ಅರ್ಥ ಮಾಡಿಕೊಂಡು ಅದು ತಿಟ್ಟಾಗೋದು ಬೇಡ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇನ್ನು ಅರ್ಥ ಮಾಡ್ಕೊಂಡು ಆಗ ಸರಿ ಹೋಗು. ಊಟ ಬೇಟ ಆದ್ರೆ ಕಷ್ಟ, ತಾಯಿ ಸ್ಟ್ರಿಕ್ಟ್ ಆಗಿ ತಂದೆ ಸೌಮ್ಯ ಆದ್ರೆ ಪ್ರಯೋಜನ ಇಲ್ಲ. ತಂದೆಯೇ ಸ್ಟ್ರಿಕ್ಟ್ ಇರಬೇಕು, ತಾಯಿ ಇದಾಗಿರ್ಬೇಕು. ಇಬ್ಬರಲ್ಲಿ ಆ ಗುಣ ಇದ್ದಾಗ ಮುಖ್ಯ ಉದ್ದೇಶ ಏನು, ಯಶಸ್ವಿಯಾದಂತ ಸಂಸಾರ ಆಗಬೇಕು. ಆ ಮೂಲಕ ಮನೆಗೆ, ಅವನಿಗೆ, ಸಮಾಜಕ್ಕೆ ಒಳ್ಳೇದಾಗಬೇಕು. ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಎಲ್ಲರೂ ಕೂಡ ಒಂದೇ ರೀತಿ ಇರೋದಿಲ್ಲ. ಆದ್ದರಿಂದ ತಪ್ಪು ಮಾಡಿದಾಗ ತೀಕ್ಷ್ಣತೆಯನ್ನೇ ತೋರಿಸ್ಬೇಕು, ಒಳ್ಳೆ ಕೆಲಸ ಮಾಡಿದಾಗ ಬಹಳ ಮೃದುವಾಗಿ ಅದನ್ನು ಕೊಂಡಾಡಬೇಕು, ಆಗ ಮಾತ್ರ ಸಾಧ್ಯ. ಇದು ಪ್ರಹ್ಲಾದ ಬಲಿಚಕ್ರವರ್ತಿ ಹೇಳಿದ ಸಂದೇಶ. ಧರ್ಮರಾಜ, ನೀನ್ ಮಾಡ್ತಿರೋದೇನು, ಬರೀ ಕ್ಷಮೆ ಅಂತ ಹೇಳ್ತೀಯಲ್ಲ, ಹೇಗೆ ಸಾಧ್ಯ ಇದು? ಕ್ಷಮಾ ಸರ್ವತ್ರ ಧರ್ಮೋನ ಪಾಪಹೇತುಶ್ಚ ದುರ್ಜನೆ. ಕ್ಷಮೆ ಎಂದೂ ಸಹ ಯಾವಾಗಲೂ ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಸಜ್ಜನನ್ನು ಕ್ಷಮಿಸೋದಕ್ಕಂತೂ ಅವಕಾಶವೇ ಕೊಡಬಾರದು ಅಂತ ಹೇಳಿದ್ದಾರೆ. ಇದು ಬಹಳ ಮುಖ್ಯವಾದ ಮಾತು. ಎಷ್ಟೋ ಸಲ ಯಾರು ಕ್ರೂರವಾಗಿರ್ತಾರೆ, ಅವ್ರನ್ನ ಜನ ಕಷ್ಟ ಆಗಿ ಬೈತಾರೆ, ಆದರೆ ಕೆಲಸ ಆದ ಮೇಲೆ ಒಳ್ಳೆ ರೀತಿ ಮಾಡಿದ್ರೆ ಹಾಗೆ ಮಾಡಬೇಕಾಗಿತ್ತು ಅಂತ ಹೇಳಿದ್ದಾರೆ. ಆಗಿರೋ ಭಾರಿ ಸ್ಟ್ರಿಕ್ಟ್ ಅನ್ಸುತ್ತೆ ಅವ್ರಿಗೆ, ಆದ್ರೆ ಆಮೇಲೆ ನೋಡಿದ್ರೆ ಗೊತ್ತಾಗುತ್ತೆ. ಆ ತಕ್ಷಣ ಮಹತ್ವ ಗೊತ್ತಾಗೋದಿಲ್ಲ, ಅದು ಸ್ವಲ್ಪ ಯೋಚನೆ ಮಾಡಿದರೆ ಆ ಉಗ್ರತೆ ಅನ್ನೋದಕ್ಕೆ ಒಂದು ಅರ್ಥ ಇದೆ. ತೀರ ಸೌಮ್ಯತೆ, ತೀರ ಉಗ್ರತೆ, ಎರಡರ ಮಧ್ಯೆ ಒಂದು ನಾವು ಸಂಧಿಯನ್ನು ಸಾಧಿಸ್ಬೇಕು, ಸೇತುವನ್ನು ನಿರ್ಮಾಣ ಮಾಡ್ಕೊಳ್ಬೇಕು. ಅದು ಸುಮ್ಮನೆ ಬರೋದಿಲ್ಲ, ಅಧ್ಯಯನದಿಂದ ಬರುತ್ತೆ, ಎಜುಕೇಶನ್ ಅದನ್ನು ತಯಾರು ಮಾಡುತ್ತೆ. ಆ ರೀತಿ ಓದ್ತಾ ಮನುಷ್ಯ ಹೋದಂತೆ, ಓದ್ತಾ ಓದ್ತಾ ಹೋದಂತೆ ಅವನಿಗೆ ತನ್ನ ಇತಿಮಿತಿಗಳ ಜೊತೆಗೆ ಜನಗಳ ಇತಿಮಿತಿಗಳು ಅರ್ಥವಾಗಿ ಬಿಟ್ಟು ಒಟ್ಟು ಭಗವಂತನ ಆರಾಧನೆ ನಡೀಬೇಕಾದ್ರೆ ಹೇಗಿರಬೇಕು ಅಂತಕ್ಕಂಥ ಪರಿಕಲ್ಪನೆ ಕೊಡಲಿಕ್ಕೆ ಸಾಧ್ಯ. ನಾವೇ ತಿಳ್ಕೊಳ್ಬೇಕು ಅಂತಿದ್ರೆ ಎಷ್ಟು ದಿವಸ ತಿಳ್ಕೊಳ್ಳೋಕ್ಕಾಗತ್ತೆ ಯೋಚನೆ ಮಾಡಿ. ಇವತ್ತು ಸೈನ್ಸ್ನಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಅದೆಲ್ಲ ಓದಿಬಿಟ್ರೆ ಹೊಸ ಸಂದರ್ಶನೆ ಮಾಡಕ್ ಬರುತ್ತೆ, ತಾನೇ ಎಲ್ಲ ಕಂಡಿಡಿತಾ ಕೂತ್ರೆ ಏನು ಸಾಧ್ಯ ಇಲ್ಲ. ಹಿಂದಿನವರು ಮಾಡಿದ ಸಂಶೋಧನೆ ಪ್ರಯೋಜನ ಪಡಿಬೇಕು, ಅವಾಗ ಪ್ರಯೋಜನ ಪಡೆಯೋದೇ ಕಾಪಿ ಹೊಡೆಯೋದು ಬೇರೆ, ಅದು ತಪ್ಪದು. ಹಿಂದಿನವರ ಸಂಶೋಧನೆ ಕಾಪಿ ಹೊಡಿಬಾರದು, ಅದು ತಿಳ್ಕೊಂಡು ಪ್ರಯೋಜನ ಪಡೆಯಲಿ. ಪ್ರಯೋಜನ ಪಡೆಯೋದು ಸಾತ್ವಿಕತೆ, ಈ ಕಾಪಿ ಮಾಡತಕ್ಕಂಥದ್ದು ಆಸುರಿ ಪ್ರವೃತ್ತಿ. ಆ ಹಿನ್ನೆಲೆಯಲ್ಲಿ ಇವತ್ತು ವಿದ್ಯಾಭ್ಯಾಸ ಮಾಡಿಸೋ ಉದ್ದೇಶನೇ ಅದು. ಆದ್ದರಿಂದ ನಾವು ಆದಷ್ಟು ಓದಬೇಕು, ತಿಳಿಬೇಕು, ತಿಳಿದವರಿಂದ ಪಡಿಬೇಕು, ಆಗ ಸರಿಯಾಗಿ ತಿಳಲಿಕ್ಕೆ ಬರುತ್ತೆ. ನೀನು ಕ್ಷಮೆ ಒಂದನ್ನೇ ಧರ್ಮ ಅಂತ ತಿಳ್ಕೊಂಡಿದ್ದಿ, ಅದು ಸರಿಯಲ್ಲ ಅಂತ ಹೇಳಿದಾಗ ಧರ್ಮರಾಜ ಯೋಚನೆ ಮಾಡ್ತಾ ಹೋಗ್ತಾನೆ, ಅವನಿಗೆ ಅರ್ಥ ಆಗುತ್ತೆ. ಆದ್ರೆ ಒಪ್ಪಿಕೊಳ್ಳೋದಕ್ಕೆ ಮನಸ್ಸು ಒಪ್ಪೋದಿಲ್ಲ, ಧರ್ಮರಾಜನ ಮನಸ್ಸು ಒಪ್ಪಿಕೊಳ್ಳೋಕೆ ತಯಾರಾಗೋದಿಲ್ಲ. ಆತ ಹೇಳ್ತಾರೆ, ಇಲ್ಲ, ದೇವರು ಸ್ವತಂತ್ರ, ಆದ್ದರಿಂದ ಎಲ್ಲ ಜಗತ್ತು ಅವನು ಆಡಿಸಿದಾಗ ಆಡ್ತಾ ಇದೆ, ಆದ್ರಿಂದಾಗಿನೇ ಅದು ಏನ್ ಮಾಡಿದ್ರು ಸುಮ್ಮನೆ ಇರಬೇಕು ಅಂತ ವಾದ ಮುಂದಿಡ್ತಾನೆ. ಅದು ಅತಿಯಾದ ಆಸ್ತಿಕ್ಯ ಅದು. ಆ ಸಮಯ ದ್ರೌಪದಿ ಹೇಳ್ತಾಳೆ, ಧರ್ಮರಾಜ ಇದು ಸರಿಯಾದ ಮಾತಲ್ಲ, ದೇವರಿದ್ದಾನೆ ಅಂತ ತಿಳ್ಕೊಳ್ಳೋದು ನಮ್ಮ ಕರ್ತವ್ಯವನ್ನ ಕೈಬಿಡ್ಲಿಕ್ಕೆ ಕಾರಣ ಆಗಬಾರದು. ದೇವರಿದ್ದಾನೆ ಅಂತ ತಿಳ್ಕೊಳ್ಳೋದ್ರಿಂದ ಕರ್ತವ್ಯವನ್ನು ಹೆಚ್ಚು ಚೆನ್ನಾಗಿ ಮಾಡೋದಕ್ಕೆ ಅಭ್ಯಾಸ ಮಾಡಬೇಕೆ ಹೊರತು ಕೈಬಿಡೋದಕ್ಕೆ ಕಾರಣ ಆಗಬಾರದು ಅಂತ ಹೇಳಿ ನಿಜವಾದ ಆಸ್ತಿಕ್ಯದ ಪರಿಕಲ್ಪನೆ ಹೇಗಿರಬೇಕು ಅಂತ ಹೇಳಿದ್ದೆ. ನಾಸ್ತಿಕ್ಯ ಒಂದು ಕಡೆಗೆ, ಆಸ್ತಿಕ್ಯ ಒಂದು ಕಡೆಗೆ, ದೇವರೇ ಇಲ್ಲ ಅನ್ನೋದು ಒಂದು ಅತಿರೇಕ, ಎಲ್ಲ ದೇವರೇ ಮಾಡ್ತಾನೆ ಅಂತ ಇನ್ನೊಂದು ಅತಿರೇಕ, ಎರಡರ ಮಧ್ಯ ಮನುಷ್ಯ ಯಾವುದೋ ಒಂದನ್ನಾಚಿಕೊಂಡ್ರೂ ಪ್ರಯೋಜನ ಇಲ್ಲ, ಎರಡರ ಮಧ್ಯವರ್ತಿಯಾದಂತಹ ತತ್ವವನ್ನು ತಿಳಿಯಬೇಕು ಅಂತ ಹೇಳಿ ಎಲ್ಲ ಹೇಳ್ತಾ ಹೋದಂತೆ ಧರ್ಮರಾಜನಿಗೆ ಉತ್ತರ ಕೊಡೋದು ಕಷ್ಟವಾಗಿ ಬಿಟ್ಟು ಸ್ವಲ್ಪ ಜೋರ ಮಾತಾಡಿಬಿಡ್ತಾನೆ. ತಮಾಷೆ, ಕ್ಷಮೆ ಕ್ಷಮೆ ಅಂತ ಹೇಳಿದ ವ್ಯಕ್ತಿರೇ ಕ್ಷಮೆಗೆ ತಕ್ಕೊಂಡ್ಬಿಡ್ತಾನೆ. ಇದು ಆಸ್ತಿ ನಂದು ಇಷ್ಟೊತ್ತು ಕ್ಷಮೆ ಇರಬೇಕು ಅಂತ ಹೇಳಿದನಲ್ಲ, ತಾನೇ ಕ್ಷಮಾಗಳ ಕಳ್ಕೊಂಡು ಬಿಡ್ತಾನೆ. ದುರ್ಯೋಧನದ ಮೇಲೆ ಸೌಮ್ಯ ನಡ್ಕೊಡ್ತಾನೆ, ದ್ರೌಪದಿ ಸರಿಯಾಗಿ ಹೇಳಿದ್ರೆ ಬೈತಾನೆ, ಇಲ್ಲಿ ಅಲ್ಲೇ ತನ್ನ ಅತಿ ಕಾಂಟ್ರಿಬ್ಯೂಷನ್ ತಾನೇ ತಂದ್ಕೊಂಡು ಬಿಡ್ತಾನೆ. ದ್ರೌಪದಿ ತೋರಿಸ್ತಾಳೆ, ಆಯ್ತು ನೀನೇ ನಿನ್ ಮಾತಲ್ಲಿ ಸೋತಂತೆ ಆಯ್ತು ಅಂತ ಸುಮ್ಮನೆ ಇದ್ದಾಗ ಮತ್ತು ಸ್ತ್ರೀ ಧರ್ಮವನ್ನು ತೋರಿಸಿದ್ದಾರೆ. ಎಂದು ಸಹ ಸ್ತ್ರೀಯರು ಸೋತಂತೆ ಮಾಡೋದ್ರಲ್ಲಿ ಜಾಣ, ತಮ್ಮ ಸರಿ ಇದ್ರು ಕೂಡ ವಿಷಯ ಹೇಳಬೇಕು, ಒಪ್ಪದೆ ಹೋದ ಆ ಕಾಲಕ್ಕೆಲ್ಲ ಬೈದು ಬಿಡ್ತಾರೆ ಜೋರಾಗಿ, ಆದರೆ ಮಾತಿನ ಪರಿಣಾಮ ಮಾಡ್ತಾನೆ ಇರುತ್ತೆ. ಯಾವಾಗಲೂ ಕೂಡ ಮಾತಾಡೋದು ಸಂಕೋಚ, ದಿವಸ ಒಂದು ಒಳ್ಳೆ ಮಾತಾಡಿದ್ರೆ ಮಾಡಿ, ಪ್ರಾರ್ಥನೆ ಮಾಡಿ, ಸಂಧ್ಯಾವನ್ನು ಮಾಡಿ ಅಂತ ಹೇಳಿದ್ರೆ ಬೈದು ಬಿಡ್ತಾರೆ, ಆದ್ರೆ ಮನಸ್ಸೊಳಗೆ ಕೆಲಸ ಮಾಡುತ್ತೆ, ಬಿಡೋದಿಲ್ಲ, ನಿಧಾನ ವರ್ಕ್ ಮಾಡ್ತಾನೆ ಇರುತ್ತೆ. ಆದ್ರಿಂದ ಸ್ವಲ್ಪ ಟೈಮ್ ಕೊಡಬೇಕು ಅದಕ್ಕೆ ಅಷ್ಟೇ. ಆಗ ದಿವಸ ಹೇಳಿದಾಗ ಅದನ್ನು ಜೋರು ಬೈಯೋದು ಬಿಡ್ತಾನೆ, ಸುಮ್ಮನೆ ಇರ್ತಾನೆ, ಕೊನೆ ಒಂದು ಫೈನ್ ಡೇ ಮಾಡೇ ಬಿಡ್ತಾನೆ, ಆ ಸ್ಥಿತಿ ಬರುತ್ತೆ. ಅದಕ್ಕೆ ಕಾಂತಾ ಸಂಗೀತ ಅಂತಾನೆ ಈ ಕಾವ್ಯ ಪ್ರಪಂಚದಲ್ಲಿ ಕರೀತಾರೆ. ಆ ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಮಾಡತಕ್ಕಂತ ಒಂದು ಕೌಶಲ್ಯ ಇದೆಯಲ್ಲ, ಬಹಳ ಅಪೂರ್ವ. ದ್ರೌಪದಿ ಅದನ್ನು ತೋರಿಸ್ತಾ ಇದ್ದಾರೆ. ಅರ್ಥ ಮಾಡಿಕೊಂಡು ಸ್ತ್ರೀ ಧರ್ಮವನ್ನ ಪಾಲನೆ ಮಾಡಬೇಕು ಮತ್ತು ಸ್ತ್ರೀ ಧರ್ಮವನ್ನ ಯಾವ ರೀತಿಯಾಗಿ ತಿಳಿಸಬೇಕು ಅನ್ನೋದಕ್ಕೂ ಕೂಡ ದ್ರೌಪದಿಯ ಮಾತು ಒಳ್ಳೆಯ ದೃಷ್ಟಾಂತ. ಆದ್ದರಿಂದ ದ್ರೌಪದಿ ದೇವಿ ಒಂದು ಸಾಮಾನ್ಯವಾಗಿ ಎಲ್ಲ ತಲೆದೂಗ್ತೊಂಡು ಹೋಗ್ಬಿಟ್ರೆ ಪಾತಿವ್ರತ್ಯ ಅಂತ ತಿಳಿಸ್ತಕ್ಕಂತಹ ಧರ್ಮ ಮಾಡ್ತಾ ಇಲ್ಲ. ನಿಜವಾದ ಪಾತಿವ್ರತ್ಯ ಅಂದ್ರೆ ತಪ್ಪನ್ನ ತಪ್ಪು ಅಂತ ಹೇಳಿ ಸರಿಯಾದ ರೀತಿಯಲ್ಲಿ ಹೇಳೋದೇ ಪಾತಿವ್ರತ್ಯ ಹೊರತು, ತಪ್ಪು ಮಾಡಿದಾಗಲೂ ಕೂಡ ಅದಕ್ಕೆ ಒಂದು ಪ್ರೋತ್ಸಾಹ ಕೊಟ್ರೆ ಅದೆಂದೂ ಒಂದು ಪಾತಿವ್ರತ್ಯ ಅಂತ ಅನಿಸೋದಿಲ್ಲ. ನಿಜವಾದ ಧರ್ಮದ ಅಂತರ್ಯವೇ. ಕೊನೆಗೆ ದ್ರೌಪದಿ ಸುಮ್ಮನಾದ ಮೇಲೆ ಭೀಮಸೇನ ಪ್ರವೇಶ ಮಾಡ್ತಾ ಇತ್ತು. ಭೀಮಸೇನ ಬರ್ತಿರ್ಲಿಕ್ಕೆ ಧರ್ಮರಾಜ ಇಡೀ ತನ್ನ ಇದರಲ್ಲಿ ಭಯಪಡ್ತಿದ್ದು ಇಬ್ಬರಿಗೆ, ಒಬ್ಬ ಕೃಷ್ಣ ಒಬ್ಬ ಭೀಮ. ಭೀಮನ ಬಗ್ಗೆ ಆತನ ಗೊತ್ತು, ಭಾರಿ ತಿಳಿದವನು ಅಂತಕ್ಕಂಥದ್ದು ಮೊದಲಿನಿಂದ ತಿಳ್ಕೊಂಡಿದ್ದಾನೆ. ಭಾರಿ ಬಲಿಷ್ಠ, ಅಷ್ಟೇ ಒಳ್ಳೆಯ ಜ್ಞಾನಿ ಅಂತ ಗೊತ್ತು. ಭೀಮಸೇನನ ಮಾತುಗಳು ಅಷ್ಟೇ ಸ್ಪಷ್ಟ, ಅಷ್ಟೇ ಅತ್ಯಂತ ಪ್ರಾಮಾಣಿಕವಾದದ್ದು. ರಾಜನ್ ವಿಷ್ಣು ಸರ್ವಕರ್ತ, ಅಣ್ಣ ಏನ್ ಹೇಳಿದೆ ನೀನು? ದ್ರೌಪದಿಯ ಮುಂದೆ ದೇವರಿದ್ದಾನೆ, ಅವನ್ನೆಲ್ಲ ಮಾಡಿಸ್ತಾನೆ ಅಂತ ಹೇಳಿದೆಯಲ್ಲ, ಅದು ಸತ್ಯವಾದ ಮಾತು, ಅದರಲ್ಲಿ ಏನು ವಿವಾದವೇ ಇಲ್ಲ. ಆದರೆ ದೇವರಿದ್ದಾನೆ, ಸರ್ವತಂತ್ರ ಸ್ವತಂತ್ರ ಅನ್ನೋ ಮಾತು ನಾವು ಯಾರು ಏನೇ ಮಾಡಿದರೂ ಸುಮ್ಮನೆ ಕೂಡಬೇಕು ಅಂತ ಅರ್ಥ ಆಗತ್ತೆ ಅಂತ ತಿಳ್ಕೊಂಡಿದ್ದೀಯಲ್ಲ, ಅದು ಸರಿಯಲ್ಲ ಅಂತ ಹೇಳಿ ದ್ರೌಪದಿ ಮಾತಿನ ವಿವರಣೆಯೇ ಭೀಮಸೇನ ಮಾತುಗಳು. ಲೋಕದೊಳಗೆ ದೇವರೆಲ್ಲ ಮಾಡಿಸ್ತಾನೆ ಅಂತ ಒಂದು ವಾದ, ಇಲ್ಲ ಎಲ್ಲ ನಾವು ಮಾಡ್ತೇವೆ ಅಂತ ಒಂದು ವಾದ, ಎರಡೂ ತಪ್ಪು ಅನ್ನೋದನ್ನ ತೋರಿಸ್ತೇನೆ ನೋಡು ಅಂತ ಹೇಳಿ ಬಹಳ ಮುಖಂತ ಯಾರು ಹೇಳಿದ್ರೆ ಅವರು ತಪ್ಪು ಹೇಳ್ತಾರೆ. ಪ್ರತ್ಯಕ್ಷ ಮೇತತ್ ಪುರುಷಸ್ಯ ಕರ್ಮ ಭೀಮಸೇನ ಮಾತು. ನಾ ಏನೋ ಒಂದು ಮಾಡ್ಲಿಕ್ಕೆ ಬರುತ್ತೆ ನಮಗೆ, ವಿತ್ ಇನ್ ಅವರ್ ಲಿಮಿಟೆಡ್ ಕೆಪಾಸಿಟಿ, ಏನೋ ಒಂದು ಮಾಡ್ತೇವೆ ಅಂತ ಗೊತ್ತಿದೆ, ಆದ್ರಿಂದ ನಾವು ಏನೂ ಮಾಡುವವರಲ್ಲ ಅಂತ ಯಾರು ಹೇಳಿದರೆ ಅದು ತಪ್ಪದು. ಜೀವನನ್ನ ಕರ್ತೃವೇ ಅಲ್ಲ ಅಂತ ಯಾರು ಕರೀತಾರಲ್ಲ ಅವರಿಗೆ ಭೀಮಸೇನ ಕೊಟ್ಟ ಉತ್ತರ ಇದು, ಆ ಹೇಳಬಾರದು. ಆಮೇಲೆ ಎಲ್ಲವನ್ನೂ ಮಾಡ್ತೇವೆ ಅಂತ ಹೇಳ್ತಾರಲ್ಲ ಅವರು ತಪ್ಪು ಮಾಡ್ತಾರೆ. ಯಾಕೆ ಎಲ್ಲ ಎಲ್ಲಿ ಮಾಡ್ತಾ ಇದ್ದೇವೆ ನಾವೀಗ? ನಾ ಸ್ವಲ್ಪ ಮಾಡೋದು ನಮ್ಗೆ ಹೇಗೆ ಗೊತ್ತಿದೆಯೋ, ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾ ಹೇಳೋದಕ್ಕೆ ಯಾರೂ ತಯಾರಿಲ್ಲ. ದೊಡ್ಡ ಫ್ಯಾಕ್ಟ್ರಿ ಇಟ್ಟಿರ್ತಾನೆ, ಅವ್ನು ಯಾವ್ದೋ ಕೇಳ್ತಾ ಆರ್ಡರ್ ಕೊಡ್ತಾ ನಾಳೆ ಬೇಕೇ ಬೇಕು ಅಂತ, ಆಗಲಿ ಅಂತ ಹೇಳ್ತಾನೆ, ಖಂಡಿತ ಬೇಕು ಅಂತ ಹೇಳ್ತಾನೆ. ನೋಡಿ ಸರ್, ವರ್ಕರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತಾನೆ. ನಿಮ್ಮಡಿ ವರ್ಕರ್ಸ್ ಎಲ್ಲ ಕೈ ಕೊಟ್ಟರೆ ಮುಗಿದೋಯ್ತು ತಲೆಗೆ, ಇವತ್ತು ಕರೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತಾನೆ. ಓಲ್ಡ್ ಕರೆಂಟ್ ಅಲ್ಲಿ ಏನು ಮಾಡಕ್ ಆಗೋದಿಲ್ಲ, ಎಲ್ಲ ಅಂದ್ರೆ ಕರೆಂಟ್ ಅದೆಲ್ಲ ವ್ಯವಸ್ಥೆ ಮಾಡಿಸ್ಬೋದೇ ಹೊರತು ಕರೆಂಟ್ ವ್ಯವಸ್ಥೆ ಮಾಡಕ್ ಆಗೋದಿಲ್ಲ. ಈ ತರ ಅಂದ್ರೆ ನಮಗೆ ಗೊತ್ತೀಗ, ಎಲ್ಲವನ್ನು ಮಾಡೇ ಮಾಡ್ತೇನೆ ಅಂತ ಹೇಳೋ ಶಕ್ತಿ ಜಗತ್ತಲ್ಲಿ ಯಾರ್ಯಾರಿಗೂ ಇಲ್ಲ ಅಂತ ಅರ್ಥ ಮಾಡ್ಕೋಬಹುದು. ಎಂತ ಅತ್ಯುತ್ತಮ ಆಟಗಾರನ ಇವತ್ತು ಹೇಗೆ ಆಟ ಆಡ್ತೀನಿ ಅಂತ ಕೇಳಿದ್ರೆ ಅವ್ನು ಹೇಳೋದಕ್ಕೆ ಬರೋದಿಲ್ಲ. ಏನೋ ನಿರೀಕ್ಷೆ ಮಾಡಿರ್ತಾರೆ, ಅವನು ಸೊನ್ನೆಗೆ ಔಟ್ ಆಗಿ ಬರಬಹುದು. ಯಾರೋ ಒಬ್ಬನು ಕೆಲಸಕ್ಕೆ ಬಾರದು, ನೈಟ್ ವಾಚ್ಮನ್ ಕಳಿಸಿರ್ತಾರೆ, ಸೆಂಚುರಿ ಹೊಡೆದಾಕ್ಬಿಡ್ತಾನೆ. ನಡಿ ಎತ್ತೋದಲ್ಲ ಹಾಗಾಗಿರುತ್ತೆ, ಅವನು ಏನು ಹೊಡೆಯಾರ ಅಂತ ತಿಳ್ಕೊಂಡ್ರೆ ಹೊಟ್ಲಾಸ್ ಆಗಿಬಿಡ್ತಾರೆ. ಇವನು ಚೆನ್ನಾಗಿ ಆಡೋ ಹೋಗ್ಬಿಟ್ಟಿರ್ತಾರೆ. ಇದ್ಯಾತಕ್ಕೆ ಯಾರಿಗೂ ತಮ್ಮ ಶಕ್ತಿ ಎಷ್ಟು ಅಂತ ಪೂರ್ಣ ವಿಚಾರ ಮಾಡೋ ಸಾಮರ್ಥ್ಯ ಯಾರಿಗೂ ಇಲ್ಲ. ಅದರಿಂದ ಪ್ರತ್ಯಕ್ಷಮೇತ ಪುರುಷಸ್ಯ ಕರ್ಮ. ಭಗವದ್ಗೀತೆಯಲ್ಲಿ ಬರೋ ಮಾತದೇನು, ನಾನೊಬ್ಬರೇ ಕರ್ತೃ ಅಂತ ಯಾರು ತಿಳಿತಾನೆ ಅವನು ಭಾರಿ ತಪ್ಪು ತಿಳಿತಾನೆ ಅಂತ ಭಗವಂತ ಹೇಳುತ್ತಾನೆ. ಜಗತ್ತಿನೊಳಗೆ ಯಾವ ಕೆಲಸವಾಗಬೇಕಾದ್ರೂ ಕೂಡ ಐದು ಕಾರಣ ಇದೆ ಭಗವಂತ ಹೇಳುತ್ತಾನೆ. ಅದು ಭಗವದ್ಗೀತೆ, ಇದು ಭೀಮಗೀತೆ, ಇಷ್ಟೇ ವ್ಯತ್ಯಾಸ. ಇಬ್ರು ಹೇಳಿದ್ದು ಒಂದೇ ಮಾತು, ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ ವಿಧಂ ವಿವಿಧಾಚ ಪೃಥಗ್ ಚೇಷ್ಟ ದೈವಂಚೈವಾತ್ರ ಪಂಚಮಂ. ಐದು ಸೇರಿ ಒಂದು ಕೆಲಸ ಆಗುತ್ತೆ ಅಂತ ಹೇಳುತ್ತೆ. ಒಂದು ಕಾರ್ ಮುಂದಕ್ಕೆ ಹೋಗ್ಬೇಕಾದ್ರೆ, ವೆಹಿಕಲ್ ಮುಂದಕ್ಕೆ ಹೋಗ್ಬೇಕಾದ್ರೆ ನಾಲ್ಕು ಚಕ್ರಗಳು ಸೇರಿದ್ರೆ ಹೇಗೋ ಹಾಕಿ, ಅಲ್ಲಿ ಒಂದು ಹೋಗದೆ ಹೋದ್ರು ನಿಂತು ಹೋಗ್ತದೆ. ನಾಲ್ಕು ಚಕ್ರ ಹೇಗೆ ಮುಂದಕ್ಕೆ ಹೋಗೋದು, ಒಂದು ಹಿಂದಿನ ಹಿಂದಕ್ಕೆ ಮುಂದೆ ಮುಂದಕ್ಕೆ ಹೋದ್ರೆ ಉಪಯೋಗ ಇಲ್ಲ. ಮತ್ತೆ ಎಲ್ಲಾದ್ರೂ ಮುಂದಕ್ಕೆ ಹೋಗಬೇಕೆ ಹೊರತು ಒಂದು ಪಂಚರ್ ಆದರೂ ಪ್ರಯೋಜನ ಇಲ್ಲ, ಎಲ್ಲದೂ ಇರಬೇಕು. ಹಾಗೆ ಐದು ಕಾರಣಗಳು ಬೇಕು. ಅಧಿಷ್ಠಾನಂ, ನಮಗೆ ಇವತ್ತು ಏನೇ ಕೆಲಸ ಮಾಡಬೇಕಾದ್ರೆ ನಮಗೆ ದೇಹ ಅಂತ ಒಂದು ಬೇಕು ಮೊದಲು, ಇಲ್ಲದ್ರೆ ಏನೇ ಕೆಲಸ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ದೇವರು ದೇಹ ಕೊಟ್ಟಿದ್ದಾರೆ ಅಂತ ಯಾತಕ್ಕೆ ನಾವು ನೆನೀತೇವೆ. ಸಾಧನ ಶರೀರವಿದು, ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ದೇವರು ದೇಹ ಕೊಡಿದ್ರೆ ಏನು ಮಾಡಕ್ಕೆ ಬರೋದಿಲ್ಲ. ಈ ಪಿಶಾಚಿಗಳೆಲ್ಲ ಇರುತ್ತಲ್ಲ, ಅವಕ್ಕೆ ತಿನ್ನಕ್ಕೆ ಬರೋದಿಲ್ಲ. ತಿನ್ನ ಶೇಖ ಬಾಯಿಲಿಟ್ಟರೆ ನುಂಗುತ್ತಷ್ಟೇ ಹೊರತು ಅವಕ್ಕೆ ಕೈ ಇಲ್ಲ, ಓಡಾಡಕ್ಕೆ ಆಗೋದಿಲ್ಲ. ಅವಕ್ಕೆಲ್ಲ ಕೂಡ ಯಾವಾಗ ಪ್ರವೇಶ ಮಾಡಿ ಅವ್ರ ಮೂಲಕ ತಿನ್ನುತ್ತಂತಾನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇನ್ನೊಬ್ರ ಕೈ ಉಪಯೋಗಿಸ್ಬೇಕು, ತಮ್ಮ ಕೈ ತಗೊಳ್ಳೋದಕ್ಕಾಗೋದಿಲ್ಲ. ನಾವು ಹೇಗೆ ಬಿಸಿ ತಿರ್ಸ್ಬೋದು, ಈ ಕಡೆ ತಗೋತೀವಲ್ಲ ಆ ಟೈಪ್, ಬರೀ ಕೈಲಿ ದೇಹಕ್ಕೆ ಮುಟ್ಲಕ್ಕಾಗೋದಿಲ್ಲ. ಹಾಗೆ ಪಿಶಾಚಿಗಳು ಆ ರೀತಿ ಇರುತ್ತಾ ಇದೆ. ಇವತ್ತು ಎಲ್ಲಾ ಇಂದ್ರಿಯಗಳು ಸರಿಯಾಗಿರತಕ್ಕಂತ ಒಂದೇ ಒಂದು ಪ್ರಾಣಿ ಅಂದ್ರೆ ಮನುಷ್ಯ ಪ್ರಾಣಿ. ಆನೆ ಅಷ್ಟು ದೊಡ್ಡದಿರಬಹುದು, ಅದಕ್ಕೆ ಕೈಯೇ ಇಲ್ಲ. ಆ ಭಾರಿ ದೊಡ್ಡ ಪ್ರಾಣಿ, ಕೈ ಇಲ್ಲ. ಸಿಂಹ ಎಷ್ಟೇ ಪರಾಕ್ರಮಿ ಆಗಿರಬಹುದು, ಮನುಷ್ಯರ ಅವಯವಗಳೆಲ್ಲ ಅದಕ್ಕಿಲ್ಲ. ಮನುಷ್ಯ ಎರಡು ಕಾಲಿನ ಮನುಷ್ಯ ನಾಲ್ಕು ಕಾಲಿನ ಆನೆ ಮೇಲೆ ಕೂತು ಬಿಡ್ತಾನೆ. ಎಷ್ಟು ಆಶ್ಚರ್ಯ ಇದೆ. ಎಷ್ಟು ಸಾವಿರಾರು ತನ್ನ ಗಟ್ಟಲೆ ಭಾರ ಇರೋ ಆನೆ ಮೇಲೆ ಇವನು ಬರೀ 50-60 ಕೆಜಿ ಮನುಷ್ಯ ಕೂತು ಬಿಡ್ತಾನೆ ಅಂತಿದ್ವಿ. ಇದು ಹೇಗೆ ಸಾಧ್ಯವಾಯಿತು, ಹೇಗೆ ಎಳಿತಾನೆ? ಇದೆಲ್ಲ ಯೋಚನೆ ಮಾಡಿದರೆ ಮನುಷ್ಯನನ್ನು ಪರ್ಫೆಕ್ಷನ್ ಆಫ್ ಕ್ರಿಯೇಷನ್ ಅಂತ ಕರೀತಾರೆ. ಈ ಹ್ಯೂಮನ್ ಬಾಡಿ ಇದೆಯಲ್ಲ, ಅದು ಸೃಷ್ಟಿಯಲ್ಲೇ ಅತ್ಯಂತ ಅಮೂಲ್ಯವಾದಂತಹ ದೇಹ. ಎಲ್ಲ ವಿಧವಾದ ಸೌಲಭ್ಯ ಹೊಂದಿರತಕ್ಕಂಥ ದೇಹ ಅಂದ್ರೆ ಮನುಷ್ಯ ದೇಹ ಒಂದೇ. ಯಾವ ಪ್ರಾಣಿಗೂ ಅಷ್ಟು ಪರ್ಫೆಕ್ಟ್ ಬಾಡಿ ಇಲ್ಲ. ಜೊತೆಗೆ ಎಲ್ಲಾ ಪ್ರಾಣಿ ಮಿಸ್ ಮಾಡಿಕೊಂಡಿರೋದು ಬುದ್ಧಿ. ಬೇರೆ ಯಾವ ಪ್ರಾಣಿಗಳಿಗೂ ಬುದ್ಧಿ ಇಲ್ವೇ ಇಲ್ಲ, ಮನುಷ್ಯನಿಗೆ ಮಾತ್ರ ಬುದ್ಧಿ ಇರೋದು. ಬುದ್ಧಿ ತಕ್ಕಂತೆ ದೇಹ ಇದೆ, ದೇಹಕ್ಕೆ ತಕ್ಕಂತೆ ಬುದ್ಧಿ ಇದೆ. ಇದು ಉಪಯೋಗ ಮಾಡ್ಕೊಳ್ಳೋದು ಮಾತ್ರ ತಪ್ಪಾಯಿದೆ. ಆದ್ದರಿಂದ ಅಧಿಷ್ಠಾನಂ, ಇರ್ಲಕ್ಕೊಂದು ಜಾಗ ಬೇಕು. ಮತ್ತೆ ಇರ್ಲಕ್ಕೊಂದು ಜಾಗ ಬೇಕು, ಒಂದು ಟೈಮ್ ಬೇಕು. ಅಧಿಷ್ಠಾನಂ ತಥಾಕರ್ತ, ಮಾಡೋ ಹೋಗುವ ವ್ಯಕ್ತಿ ಬೇಕು. ಎಲ್ಲ ಇದೆ, ಫಸ್ಟ್ ಕ್ಲಾಸ್ ಆಫೀಸ್ ಪ್ರತಿಯೊಂದೇ ಇದೆ. ಆಫೀಸರೇ ಆನ್ ಲೀವ್, ಏನು ಉಪಯೋಗ, ನಾನು ಬಂದೇ ಇಲ್ಲ. ಅವನಿರಬೇಕು. ಬಂದ ಮೇಲೆ ಕರಣಂಚ ಪೃಥಗ್ ವಿಧಂ, ಈ ಟೈಪಿಸ್ಟಿಗೆ ವಿಚಾರ ಇರಬೇಕಲ್ಲ. ಈಗ ಅಕೇ ಸರ್ಕಾರ ಆನ್ ಲೀವ್ ಯಥಾ ಪ್ರಕಾರ ನಿಂತೋಯ್ತೀನಿ, ನಾನು ಫೈಲೇ ಇದೆ ಇಲ್ಲ ಈ ಕಡೆಗೆ, ನಾನು ಬರಬೇಕು. ಮತ್ತೆ ಕರಣಂಚ ಪೃಥಗ್ ವಿಧಂ, ನಮ್ಮ ದೇಹ ಇದೆ, ಓಡಬೇಕು, ಕಣ್ಣೇ ಇಲ್ಲ, ಸಾಧ್ಯ ಇಲ್ಲ. ದೇಹ ಇದೆ, ಕಣ್ಣಿಲ್ಲ, ಉಪಕರಣ ಇಲ್ಲ, ಹೊರಟೋಯ್ತು, ಕಿವಿ ಇಲ್ಲ, ಕೇಳೋದಿಲ್ಲ. ಆದ್ದರಿಂದ ಕರಣಂಚ ಪೃಥಗ್ ವಿಧಂ, ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಇಲ್ಲದೆ ಹೋದರೆ ದೇಹ ಇದ್ರೂ ಕೆಲಸ ಮಾಡೋಕ್ಕಾಗೋದಿಲ್ಲ. ದೇಹ ಇರಬೇಕು, ದೇಹದಲ್ಲಿ ಜೀವ ಇರಬೇಕು, ಜೀವನಿಗೆ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳಿರಬೇಕು. ವಿವಿಧಾಚ ಪೃಥಕ್ ಚೇಷ್ಟ, ಇಷ್ಟೆಲ್ಲ ಇದೆ. ಡಾಕ್ಟರ್ ಬಂದಿದ್ದಾನೆ, ಒಳ್ಳೆ ಫಸ್ಟ್ ಕ್ಲಾಸ್ ಡಾಕ್ಟರ್ ನಂಬರ್ 1 ಅವನು. ಒಳ್ಳೆ ರೋಗಿ ಇದ್ದಾನೆ, ಔಷಧಿ ಕೊಡಬೇಕಾಗೆಲ್ಲ ಇದೆ ಅವನಿಗೆ. ಡಾಕ್ಟರ್ ಹತ್ರ ಆಪರೇಟರ್ಸ್ ಒಂದೂ ಇಲ್ಲ, ಪಾಪ ತಂದೆ ಇಲ್ಲ, ಏರ್ ಸ್ಟೆತೋಸ್ಕೋಪ್ ಇಂದ ಯಾವುದೂ ತಂದಿಲ್ಲ. ಅಲ್ಲಿ ಬನ್ನಿ ಚೆಕ್ ಮಾಡಿ, ಇಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ. ಅವನಿಗೆ ಒಂದೊಂದು ಇದಕ್ಕೆ ಒಂದೊಂದು ರೀತಿಯಾದ ಇನ್ಸ್ಟ್ರೂಮೆಂಟ್ಗಳು ಬೇಕು. ಪಟ್ಟೆ ಟೆಸ್ಟ್ ಮಾಡೋಕ್ಕೆ ಬೇರೆ ಬೇಕು, ಗಂಟೆ ನೋಡಕ್ಕೆ ಬೇಕು, ಹಾರ್ಟಿ ಬೇರೆ ಬೇಕು, ಒಂದೊಂದಕ್ಕೂ ಬೇಕು. ಅದು ತಂದಿಲ್ಲ ಅವನಿಗೆ, ಮತ್ತೆ ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸೇರಬೇಕು. ವಿವಿಧಾಚ ಪೃಥಕ್ ಚೇಷ್ಟಾ, ಇಲ್ಲೆಲ್ಲದರ ಮೇಲೆ ದೈವಂಚೈವಾತ್ರ ಪಂಚಮಂ, ಎಲ್ಲರ ಮೇಲೆ ದೇವರ ದಯೆ ಇರಬೇಕು. ಆಳಿ ನಾಲ್ಕು ಒಂದು, ಇಷ್ಟು ಐದು ಕೆಲಸ ಕಾರಣ ಇಲ್ಲದೆ ಹೋದರೆ ಯಾವ ಒಂದು ಕೆಲಸನೂ ಆಗೋದಿಲ್ಲ. ಈ ಶಾಸ್ತ್ರವನ್ನು ಮೂಢನಂಬಿಕೆ ಅಂತ ಕರೀತಾರಲ್ಲ, ಅವ್ರು ಹೇಳಬೇಕು, ಇದು ಉತ್ತರ ಕೊಡಿ ನೋಡೋಣ ಅಂತ ಹೇಳಬೇಕು. ಒಂದೊಮ್ಮೆ ತೆಗೆದ ಕೆಲಸ ಮಾಡಿ ತೋರಿಸಿ, ಈಗ ಏನು ಇಲ್ಲ. ಭಗವತ್ ಹೇಳ್ತಾರೆ ಅಲ್ಲಿ ಮುಂದೇನೆ, ಶರೀರ ಮನೋ ವಾಂಭಿಹಿ ಯತ್, ಶರೀರ ಮನಸ್ಸು ಮಾತುಗಳಿಂದ ಕ್ರಿಯತೆ ಯತ್, ಏನೇನು ಕೆಲಸ ಮಾಡ್ತಾನೆ ಅರ್ಜುನ, ನ್ಯಾಯಂವ ವಿಪರೀತಂವ ಪಂಚಯಿತೆ ತಸ್ಯ ಹೇತವಃ. ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೂ ಐದಿರಲೇಬೇಕು, ಒಂದು ಕೆಟ್ಟ ಕೆಲಸ ಮಾಡಲಿಕ್ಕೂ ಐದಿರಲೇಬೇಕು. ಈ ಐದರಲ್ಲಿ ಯಾವೊಂದು ತಪ್ಪಿದ್ರೂ ಕೂಡ ಯಾವೊಂದು ಚಿಕ್ಕ ಕೆಲಸನೂ ಆಗೋದಿಲ್ಲ, ದೊಡ್ಡ ಕೆಲಸನೂ ಆಗೋದಿಲ್ಲ. ಸೊಳ್ಳೆ ಓಡಿಸ್ಬೇಕಾದ್ರೂ ಇಷ್ಟಿರಬೇಕು, ಆನೆ ಹಿಡಿಬೇಕಾದ್ರೆ ಅಷ್ಟು ಬೇಕು. ಪ್ರಮಾಣ ಹೆಚ್ಚು ಕಡಿಮೆ ಆಗುತ್ತೆ. ಹೇಳಿದ ಬೆಡ್ ಲೈಟ್ಗೂ ಕರೆಂಟ್ ಬೇಕು, ದೊಡ್ಡ ವಾಷಿಂಗ್ ಮಿಷಿನ್ ವರ್ಕ್ ಮಾಡೋಕ್ಕೂ ಕರೆಂಟ್ ಇದೆ, ಕರೆಂಟ್ ಬೇಕೇ ಬೇಕು. ಆದರೆ ಪ್ರಮಾಣ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ ಹೊರತು ಇರೋದು ಖಚಿತ. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತು ಯಹ, ಪಶ್ಯತಿ ಅಕೃತ ಬುದ್ಧಿತ್ವ ನಸ ಪಶ್ಯತಿ ದುರ್ಮತಿ. ಭಗವದ್ಗೀತೆಯ ಮಾತು ಇಷ್ಟು ಸ್ಪಷ್ಟ ಇರಬೇಕಾದ್ರೆ, ಐದು ಕಾರಣ ಇಟ್ಕೊಂಡು ಒಂದು ಕೆಲಸ ಆಗಬೇಕಾದ್ರೆ, ನಾನು ಒಬ್ಬನೇ ಮಾಡ್ತೀನಿ ಅಂತ ತಿಳ್ಕೊತಾನಲ್ಲ ಅವನು ಎಷ್ಟು ದಡ್ಡ ನೋಡು ಅಂತ ಹೇಳು ಅಂತ ಹೇಳಿದ. ತತ್ರ ಏವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತೂ ಯಹ, ನಾನೊಬ್ಬನೇ ಎಲ್ಲ ಮಾಡಿಬಿಡ್ತೇನೆ ಅಂತ ಅಂತಾನಲ್ಲ, ಎಷ್ಟು ತಪ್ಪದು. ಮ್ಯಾಚ್ ಗೆದ್ದಿರ್ತಾರೆ ಅವ್ರು ಹೇಳ್ತಾರೆ ಜಾಯಿಂಟ್ ಎಫರ್ಟ್ಸ್ ಅಂತ ಹೇಳಿದ್ದಾರೆ. ಎಂತ ಒಬ್ಬನು ಬೇಕಾಗಿ ಹೊಡೆದಿರ್ಬಹುದು, ಇಷ್ಟಾದ್ರೂ ಕೂಡ ಹೊಡೆದಿದ್ದಕ್ಕೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಯಾಕೆ ಒಂದು ಕ್ಯಾಚ್ ಬಿಟ್ಟಾಗಬಹುದು ಕತೆ, ಅದಕ್ಕೆ ಒಂದು ಕ್ಯಾಚ್ ಬಿಟ್ಟ ಕ್ಯಾಚಸ್ ಇಂದ ಮ್ಯಾಚಸ್ ಅಂತಾರಲ್ಲ, ಒಂದು ಕ್ಯಾಚ್ ಬಿಟ್ಟ ಊರೇ ಸೆಂಚುರಿ ಓವರ್ ಹೋಗ್ತಾನೆ, ಹೋಗೇ ಬಿಡ್ತಾನೆ. ಇದಕ್ಕೆ ಬೌಲರ್ ಸರಿ ಬೌಲ್ ಮಾಡಲಿಲ್ಲ ಮೂರು ಓವರ್ಸಲ್ಲಿ, ಎಷ್ಟು ಸೆಂಚುರಿ ಓವರ್ ಥೌಸಂಡ್ ರನ್ಸ್ ಹೊಡೆದ್ರು ಪ್ರಯೋಜನ ಇಲ್ಲ, ಔಟ್ ಮಾಡ್ಬೇಕಲ್ಲ ಅವರನ್ನ. ಬೌಲರ್ ಬೇಕೇ ಬೇಕು, ಬೌಲರ್ ಇದ್ದಾನೆ ಬ್ಯಾಟ್ಸ್ಮನ್ ಇಲ್ಲ, ಎಲ್ಲ ಇದ್ದಾನೆ ಕ್ಯಾಪ್ಟನ್, ಫೀಲ್ಡಿಂಗ್ ಸರಿ ಇಲ್ಲ, ಅಂಪೈರ್ ಹೋಪ್ಲೆಸ್, ಒಂದಕ್ಕಿಂತ ಒಂದು ಪ್ರಾಬ್ಲಮ್ಗಳೇ, ಪಿಚ್ ಹೋಪ್ಲೆಸ್, ಮತ್ತೆ ಗಲಾಟೆಗಳು ಬೇರೆ, ಕಲ್ಲೋಗಿ ಇಲ್ಲೋಗಿ ಇವೆಲ್ಲ ಸೇರಿ ಒಂದೆಲ್ಲ ನಡೆದ್ರೆ ಸರಿ ಅಂದ್ರೆ ಮಾತ್ರ ಒಂದು ಆಟ ಆಗ್ಲಿಕ್ಕೆ ಸಾಧ್ಯ. ಕೊನೆಗೆ ಏನ್ ಹೇಳ್ತಾರೆ, ಅವ್ನು ಟೀಮ್ ಗೆದ್ದಿತ್ತು ಅಂತ ಅನೌನ್ಸ್ ಮಾಡ್ತಾರೆ, ಇಂಡಿವಿಜುವಲ್ ಗೆದ್ದ ಅಂತ ಅನೌನ್ಸ್ ಮಾಡೋದಿಲ್ಲ. ಅದು ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ಬೋದು ಅಷ್ಟೇ ಹೊರತು ಆ ಅವರೊಬ್ಬರಿಂದಾನೆ ಮ್ಯಾಚ್ ಗೆದ್ದಿದ್ದಲ್ಲ. ಇದು ಅರ್ಥ ಮಾಡ್ಕೊಳ್ಳಿ, ಟೀಮ್ ಸ್ಪಿರಿಟ್ ಅಂತ ಏನ್ ಹೇಳ್ತೇವೆ, ಈ ಟೀಮ್ ಇದೆ ಇದು, ಐದು ಜನ ಇದ್ದು ಕೆಲಸ ಆಗ್ತಿರ್ಬೇಕಾದ್ರೆ ನಾನು ಒಬ್ಬನೇ ಕರ್ತ ಅಂತ ತಿಳ್ಕೊಂಡ್ರೆ ಜಾಣತನ ಅದು ಯೋಚನೆ ಮಾಡಿ ಎಷ್ಟು ಸುಲಭ ನಮ್ಗೆ ಅರ್ಥ ಆಗುತ್ತೆ. ಪ್ರತಿಯೊಬ್ಬರೂ ಕೂಡ ನಿತ್ಯ ಜೀವನದಲ್ಲಿ ಕಾಣತಕ್ಕಂತಹ ಅನುಭವವನ್ನು ತಿಳಿತಕ್ಕಂತ ತತ್ವ ಇದು, ಅದನ್ನ ಭೀಮಸೇನ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತ್ಯಕ್ಷ ಕರ್ತೃತ ಜೀವ ಸಂಸ್ಥ, ಪ್ರತಿಯೊಬ್ಬರೂ ಕೂಡ ತಾನು ಏನೋ ಮಾಡ್ತೇನೆ ಸ್ವಲ್ಪ ಮಾಡ್ತೇನೆ ಅಂತ ಗೊತ್ತಿದೆ, ಅದರ ಜೊತೆಗೆ ಎಲ್ಲ ಮಾಡೋದಿಲ್ಲ ಅಂತಾನು ಗೊತ್ತಿದೆ. ಅದಕ್ಕೇನ್ ಹೇಳಬೇಕು, ತೇನಾನುಮೇಯ ಪ್ರೇರಣಾ ಕೇಶವಶ್ಯ. ಎಷ್ಟು ಸುಲಭವಾಗಿ ನೋಡಿ, ಮಾಡ್ತೇನೆ ಅಂತ ಹೋದ್ವಿ ಕೆಲಸ ಆಗಲಿಲ್ಲ, ಓಹೋ ಯಾಕಾಗಲಿಲ್ಲ, ನಾವು ಯೋಚನೆ ಮಾಡೋದಿಲ್ಲ, ಬ್ಯಾಡ್ ಲಕ್ ಅಂತ ಸುಮ್ಮನೆ ಆಗ್ಬಿಡ್ತಾನೆ. ಸುಮ್ಮನೆ ಯೋಚನೆ ಮಾಡ್ಬೇಕು, ಯಾಕೆ ನಿನ್ನೆ ಆಯ್ತು ಇವತ್ತು ಯಾಕೆ ಆಗ್ಲಿಲ್ಲ ಅಂತ ಪ್ರಶ್ನೆ. ನಿನ್ನೆ ನನ್ನ ಕೈಲಿ ಆಗಿದ್ದ ಕೆಲಸ ಇವತ್ತು ಯಾಕೆ ಆಗ್ತಾ ಇಲ್ಲ, ನೋಡಿದ್ರೆ ಸೆಂಚುರಿ ಹೊಡೆದವರು ಆಮೇಲೆ ಕೋಲ್ ಹಿಡ್ಕೊಂಡು ಹೋಗ 90 ವರ್ಷ ಕೋಲ್ ಹಿಡ್ಕೊಳ್ಳೋಕು ಆಗ್ತಾ ಇಲ್ಲ ಅವನು, ಯಾಕೆ ಏನಾಯ್ತ, ಸೇಮ್ ಪರ್ಸನ್ ಚೇಂಜ್ ಆಗಿಲ್ಲ, ಅವನ ಶಕ್ತಿ ಹೋಗ್ಬಿಟ್ಟಿದೆ, ಎಲ್ಲಿಂದ ಬಂತು ಎಲ್ಲಿಂದ ಹೋಯ್ತಾಗಿದ್ರೆ. ಯೋಚನೆ ಮಾಡ್ತಾ ಕೂಡಿದೆ, ಯೋಚನೆ ಮಾಡಿದ್ರೆ ಮಗು ಇರುತ್ತೆ, ಲೈಟ್ ಹಾಕಕ್ ಹೋಗುತ್ತೆ ಬರೋದಿಲ್ಲ, ಇನ್ನೊಂದು ಸ್ವಿಚ್ ಆಗತ್ತೆ, ಮತ್ತೊಂದು ಸ್ವಿಚ್ ಆಗತ್ತೆ, ತಾಯಿ ನಗ್ತಾಳೆ ಅದಕ್ಕೆ ಕರೆಂಟ್ ಇಲ್ಲ ಅಂದ್ರೆ ಗೊತ್ತಾಗ್ತಾ ಇಲ್ಲ ಇವನಿಗೆ ಅಂತ ಹೇಳಿದ್ದೆ. ಇವರು ಸ್ವಿಚ್ ಚೇಂಜ್ ಮಾಡ್ತಾನೆ ಹೊರತು ಮೇನ್ ಪ್ರಾಬ್ಲಮ್ ಅರ್ಥ ಆಗಿಲ್ಲ ಅವನು. ಮಗುವಿಗೆ ಅದೇ ಬಾಡಿ ಸೆಕೆ ಬೆಳಕಂತಿಲ್ಲ, ಫ್ಯಾನರ್ ಹಾಕಿ ಅಂತಾನೆ, ಫ್ಯಾನು ಬರೋದಿಲ್ಲ ಅಂತ ಹೇಳಿದ್ದಾನೆ. ಸಿಟ್ಟು ಬಂದ್ಬಿಡುತ್ತೆ, ಏನೋ ಕೂಲ ಕೊಡಿ ಸುವಿಚಾರ ತೆಗೆ ಫ್ರಿಜ್ ಅದು ವರ್ಕ್ ಮಾಡೋದಿಲ್ಲ, ಅವ್ರಿಗೆ ಇವ್ರಿಗೆ ಗೊತ್ತಿಲ್ಲ ಅದೆಲ್ಲ, ಸಿಟ್ಟು ಬಂದ್ಬಿಡುತ್ತೆ, ಏನೋ ಒಂದು ಮಾಡ್ಬೇಕಾ ಇಲ್ಲ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ನಮಗೆ ಅರ್ಥ ಆಗ್ತಾ ಇಲ್ಲ, ಆದ್ದರಿಂದ ಎಲ್ಲ ನಾವೇ ಮಾಡಿಬಿಡ್ತೀವಿ ತಿಳ್ಕೊಂಡು ಹೋಗ್ತೇವಲ್ಲ. ಸ್ವಲ್ಪ ಯೋಚನೆ ಮಾಡಿದರೆ ನಮ್ಮ ಮೇ ಒಂದು ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಇದಕ್ಕೇನು ಸ್ವಲ್ಪ ಕಾಮನ್ ಸೆನ್ಸ್ ಇದ್ರೆ ಸಾಕು, ನಾವೇ ಎಲ್ಲ ಮಾಡ್ತಾ ಇಲ್ಲ, ಇನ್ನೊಂದು ವ್ಯಕ್ತಿ ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದೆ ಎಂದು ಗೊತ್ತಾಗಲಿಕ್ಕೆ ಒಂದು ನಿಷ್ಪಕ್ಷಪಾತ ವಿಚಾರ ಮಾಡಿದರೆ ಖಂಡಿತ ಗೊತ್ತಾಗುತ್ತೆ. ಈ ಐದು ಇದೆಯಲ್ಲ, ಐದರಲ್ಲಿ ಎಲ್ಲರಿಗೂ 20% ಅಲ್ಲ, ಮತ್ತೆ ಎಲ್ಲ 20% ಕೆಲಸ ಅಲ್ಲ, ಉಳಿದವರು ಎಲ್ಲ ಸೇರಿ 5% ಪರಮಾತ್ಮಂದೇ. ಇನ್ನು ಪರಮಾತ್ಮನ ಕೆಲಸ ಅಂದ್ರೆ ಎಲ್ಲದರ ಮಧ್ಯೆ ಚೂರಲ್ಲ, ಎಲ್ಲ ಅಷ್ಟು ದೊಡ್ಡವರು ಇಷ್ಟಾದ್ರೆ ನಮ್ಮದು ಜೀರೋ ಅಲ್ಲ, ಅದು ಇಂಪಾರ್ಟೆಂಟ್. ನಮ್ಮದು ಜೀರೋ ಅಲ್ಲ, ಪರಮಾತ್ಮಂದು ಬರೀ 20% ಅಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ದೇವರು ಸರ್ವತಂತ್ರ ಸ್ವತಂತ್ರ, ನಮಗೇನೋ ಒಂಚೂರು ಕರ್ತೃತ್ವ ಇದೆ, ಇದಕ್ಕೆ ತಕ್ಕಂತೆ ಶಾಸ್ತ್ರ ಹೇಳ್ತಾ ಇದೆ. ಎಷ್ಟೋ ಜನ ಏನ್ ಮಾಡ್ತಾರೆ, ದೇವರು ದಿಂಡ್ರು ಅಂತ ಹೇಳಿದ ತಕ್ಷಣ ಬೈದು ಬಿಡ್ತಾರೆ, ಹಾಗೆಲ್ಲ ಮಾತಾಡಬೇಡ. 20ನೇ ಶತಮಾನ 21ನೇ ಶತಮಾನ ಯಾವ ಶತಮಾನ ಆದ್ರೆ ಅಷ್ಟೇನೆ. 21ನೇ ಶತಮಾನ ಅಂತ ಹೇಳಿ ಇವ್ರಿಗೆ ಹಸಿವು ಕಡಿಮೆ ಆಗಿದೆಯಾ, ಬಾಯಾರಿಕೆ ಕಡಿಮೆ ಆಗಿದೆಯಾ, ಓ ಸಾಯೋದು ಗೊತ್ತು ಹೆಚ್ಚು ಕಡಿಮೆ ಆಗಿದೆ, ಏನು ಇಲ್ಲ, ಎಲ್ಲ ಹಾಗೇನೆ ಆಗಿ. ಈ ಶತಮಾನ ಅಂತ ಹೇಳಿದ ಮಾತ್ರ ಇಡ ನೋ ಆನ್ಸರ್ ಇದ್ವಂತ, ಅವಾಗಲೂ ಸಾಯ್ತಿದ್ದೆ ಇವಾಗಲೂ ಸಾಯ್ತಾನೆ ಅರ್ಥ ಹೊತ್ತು ಏನೇ ವ್ಯಕ್ತಿ, ಅವಾಗಲೂ ಹಸಿವು ಆಗ್ತಿತ್ತು ಈಗಲೂ ಆಗ್ತಾ ಇತ್ತು, ಆಗಲೂ ಬಾಯಾರಿಕೆಗೆ ನೀರೇ ಕುಡಿಬೇಕಾಗಿತ್ತು, ಈಗಲೂ ಕುಡಿ ಬೇರೆ ದಾರಿನೇ ಇಲ್ಲ, ಸ್ವಲ್ಪ ವ್ಯತ್ಯಾಸ ಆಗಿದೆ ಅಷ್ಟೇನೆ, ಸ್ವಲ್ಪ ಫಾಸ್ಟ್ ಆಗಿ ಸಾಯ್ತಾರೆ ಅಷ್ಟೇ, ಹಿಂದಿನಗಿಂತ ಬೇಗ ಸಾಯ್ತಾನೆ. ಜೊತೆಗೆ ಹಿಂದೆ ಬರೀ ಸುಡ್ತಿದ್ರು ಇಡ್ತಿದ್ರು, ಈಗ ಎಲೆಕ್ಟ್ರಿಕ್ ಫರ್ನೇಸ್ ಸುಡ್ತಾರೆ ಅಷ್ಟೇ ವ್ಯತ್ಯಾಸ. ಅದು ಮಾತ್ರಕ್ಕೆ ಏನು ಡೆತ್ ಏನೋ ತಪ್ಪಲಿಲ್ವಲ್ಲ, ಮೆಸೇಜ್ ಮನೇಲಿ ಹುಡ್ತಿದ್ರೆ ಆಸ್ಪತ್ರೆಯಲ್ಲಿ ಹುಡ್ತಾನೆ ಅಷ್ಟೇ ವ್ಯತ್ಯಾಸ. ಸಾಮಾನ್ಯ ಹಿಂದಿನ ಕಡೆ ಮನೆಯಲ್ಲೇ ಹುಡ್ತಾ ಇದ್ದಿದ್ದು, ಈಗ ಆಸ್ಪತ್ರೆಯಲ್ಲಿ ಹುಡ್ತಾನೆ ಅಷ್ಟೇ ವ್ಯತ್ಯಾಸ. ಅಂತೂ ಸಾವು ಏನು ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ 20ನೇ ಶತಮಾನ 20ನೇ ಶತಮಾನ ಅನ್ನೋ ಮಾತುಗಳೆಲ್ಲ ಈ ತಲೆ ಕೆಡಿಸೋ ಮಾತುಗಳೇ ಹೊರತು ಬೇಸಿಕ್ ಇದು ಯಾವುದು ಚೇಂಜ್ ಆಗೋದೇ ಇಲ್ಲ. ಜಗತ್ತೆಲ್ಲಿವರೆಗಿರುತ್ತೋ ಅಲ್ಲಿವರಿರ್ತಕ್ಕಂತಹ ಒಂದು ನಿತ್ಯ ಜೀವನದ ಕಥನಗಳಾದ್ದರಿಂದ ಇದನ್ನು ನಾವು ದಾರಿ ತಪ್ಪಿಸ್ಲಿಕ್ಕೆ ಹೇಳಬಾರ್ದು. ಇದನ್ನೆಲ್ಲ ಈ ಸೈನ್ಸ್ ವಿದ್ಯಾರ್ಥಿ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋತಾನೆ. ಸಾಮಾನ್ಯರಿಗಿಂತ ಓದಿದವನು ಯಾತಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ನಿರಕ್ಷರ ಹುಚ್ಚಿ ಅವನಿಗೆ ದೇವ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಪಾಪ ಹೋಗ್ಲಿ ಬಿಡು ಅಂತ ಹೇಳ್ಬೋದು. ಓದಿದವನಿಗೆ ಗೊತ್ತಿರಲೇಬೇಕು, ಯಾಕೆ ಅವನ ಥಿಂಕಿಂಗ್ ಕೆಪಾಸಿಟಿ ಡೆವಲಪ್ ಆಗಿ ಅರ್ಥ ಮಾಡ್ಕೋಬೇಕು. ಅನ್ಫಾರ್ಚುನೇಟ್ಲಿ ಹೆಬ್ಬೆಟ್ಟು ಪ್ರಾಮಾಣಿಕ ಓದ್ದೋನು ಮೋಸಗಾರ ಆಗಿರ್ತಾನೆ, ಇದು ತಪ್ಪು. ಆಕ್ಚುಲಿ ಇವನು ಮೋಸ ಮಾಡಿದ್ರೆ ಅವನು ಮೋಸ ಮಾಡಬಾರ್ದು. ಎಜುಕೇಶನ್ ಅಂದ್ರೆ ಸಂಸ್ಕಾರ ಕೊಡಬೇಕು, ಹಾಗಾಗ್ತಾ ಇಲ್ಲ ಇವತ್ತು. ಎಜುಕೇಶನ್ ಸಾಕಷ್ಟು ಇರೋನೆ ದಾರಿ ತಪ್ಪುತ್ತಾರೆ. ಇವತ್ತು ಕೋಟ್ಯಂತರ ಭ್ರಷ್ಟಾಚಾರ ಮಾಡೋ ಜನ ಹೆಬ್ಬೆಟ್ಟೋತಾರಲ್ಲ, ಎಷ್ಟು ಸಾಕಷ್ಟು ತಿಳ್ಕೊಂಡಿರ್ತಾರೆ, ಮೋಸ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿರ್ತಾರೆ ಹೊರತು ಏನು ಉಪಯೋಗ ಇದೆ. ಅದರಿಂದ ಎಜುಕೇಶನ್ ದಾರಿ ತಪ್ತಾ ಇದೆ ಅಂತ ಅರ್ಥ. ಎಜುಕೇಶನ್ ಹೇಳ್ತೇವೆ ವ್ಯಾಲ್ಯೂ ಓರಿಯೆಂಟೆಡ್ ಎಜುಕೇಶನ್ ಸಿಗ್ತಾ ಇಲ್ಲ. ಇವತ್ತು ಬರೀ ನಾವು ಸಂಪಾದನೆ ಮಾಡೋ ರೀತಿಯಲ್ಲಿ ಓದ್ತಾ ಇದ್ದೇವೆ ಹೊರತು ಜ್ಞಾನ ಸಂಪಾದನೆಗೋಸ್ಕರ ಓದ್ತಾ ಇಲ್ಲ. ಅಂದರೆ ಭೀಮಸೇನ ಕೃಷ್ಣ ಹೇಳೋ ಮಾತುಗಳೆಲ್ಲ ಯಾವುದೋ ಒಂದು ಕೋಮಿಗೆ ಮೀಸಲಾದದ್ದಲ್ಲ. ಇದು ಇಂಡಿಯಾಕ್ ಮಾತ್ರ ಮೀಸಲಾಗತ್ತೆ, ಕರ್ನಾಟಕಕ್ಕೆ ಮಾತ್ರ, ಬೆಂಗಳೂರಿಗೆ ಮಾತ್ರ, ಗಿರಿನಗರಕ್ಕೆ ಮಾತ್ರ ಅನ್ನೋ ಮಾತುಗಳಲ್ಲ ಇವೆಲ್ಲ ಕೂಡ. ಜಗತ್ತಿನಲ್ಲಿ ಎಲ್ಲಿ ಹೋದ್ರೂ ಕೂಡ ಅಷ್ಟೇ. ನ್ಯೂಟನ್ ಸ್ಥಾ ಅಂತ ಹೇಳಿದ್ರೆ ಇಲ್ಲಿ ಹೋದ್ರೂ ಬೀಳುತ್ತೆ, ಅಮೆರಿಕದಲ್ಲೂ ಬೀಳುತ್ತೆ. ಅದೇನಿದೆ ಅಲ್ಲ ಅವೆಲ್ಲ ನಿಯಮಗಳು, ಅದೆಲ್ಲ ಒಂದು ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಭೂಮಿಗೆಲ್ಲ ಅಪ್ಲೈ ಆಗೋದೇ ಹೊರತು ಒಂದು ಭಾಗಕ್ಕೆ ಅಪ್ಲೈ ಆಗೋದಲ್ಲ. ಇದೆಲ್ಲ ಸರಿಯಾಗಿ ಯೋಚನೆ ಮಾಡಿದರೆ ಶಾಸ್ತ್ರ ಅನ್ನೋದು ಅದು ಸೈನ್ಸ್ಗಿಂತ ಹೆಚ್ಚು ರ್ಯಾಷನಲ್, ಸೈನ್ಸ್ಗಿಂತ ಹೆಚ್ಚು ವ್ಯಾಪಕವಾದದ್ದು. ಅದಕ್ಕೆ ಮೆಟಾಫಿಸಿಕ್ಸ್ ಅಂತ ಕರೀತಾರೆ. ಸೈನ್ಸ್ ಫಿಲಾಸಫಿನ ಸೈನ್ಸ್ ಆಫ್ ಸೈನ್ಸಸ್ ಅಂತ ಕರೀತಾರೆ. ಅದು ವಿಜ್ಞಾನಗಳ ವಿಜ್ಞಾನ. ಯಾಕೆ ಎಲ್ಲ ವಿಜ್ಞಾನಗಳು ಪಾರ್ಟ್ಸ್ ಆದರೆ ಅದು ಇದ್ದಾಗ ಸೋಲ್ ಇದ್ದಾಗಲೇ. ಅದಕ್ಕೆ ಅಧ್ಯಾತ್ಮ ವಿದ್ಯಾ ಅಂತಾನೆ ಶಾಸ್ತ್ರಕ್ಕೆ ಹೆಸರು. ಇದೆಲ್ಲ ತಿಳಿಬೇಕು ನಾವು ಅಣ್ಣ. ಇಲ್ಲಿವರು ತಪ್ಪಾಗುತ್ತೆ. ಅಜ್ಞ ಪ್ರತ್ಯಕ್ಷಂ ಅಪಹಾಯ. ಒಬ್ಬ ದಣ್ಣ ನಾನೇ ಮಾಡ್ತೇನೆ, ಇನ್ನೊಬ್ಬ ದಡ್ಡ ನಾನೇನು ಮಾಡದೆ ಎಲ್ಲ ದೇವರೇ ಮಾಡಿಸ್ತಾನೆ ಅಂತ ಕೂತ್ಬಿಟ್ಟಿದ್ದೆ. ಎಲ್ಲ ನಾನೇ ಮಾಡ್ತೇನೆ ಅಂತ ಕೂತವನು ಸರಿಯಾಗಿ ಬದುಕೋದಿಲ್ಲ, ಎಲ್ಲ ದೇವರೇ ಮಾಡಿಸ್ತಾನೆ ಅಂತ ಕೂತವನು ಸರಿಯಾಗಿ ಬದುಕೋದಿಲ್ಲ. ಅವನು ಮೋಸಕ್ಕೆ ಹೋಗ್ತಾನೋ ಬಿಡ್ತಾನೋ ಆಮೇಲೆ ಕೆಲಸ. ಅವನು ಇಲ್ಲಿ ಬದುಕಲಿಕ್ಕೂ ಅವನ ಕೈಯಲ್ಲಿ ಆಗೋದಿಲ್ಲ. ಎಲ್ಲ ದೇವರೇ ಮಾಡಿಸ್ತಾನೆ ಅಂತ ಕೂತವನಿಗೆ ಹೇಳ್ತಾರೆ ಸುಭಾಷಿತಕಾರ ಹೇಳ್ತಾರೆ, ವಿಹಾಯ ಪೌರುಷಂ ಯೋಹಿ ದೈವಮೇವ ಅವಲಂಬತೆ ಪ್ರಾಸಾದ ಸಿಂಹವತ್ತಸ್ಯ ಮೂರ್ಧಿ ತಿಷ್ಠಂತಿ ವಾಯಸಾಹ. ಒಳ್ಳೆ ಸುಭಾಷಿತ ಅದು ಅಂದ್ರೆ ಒಳ್ಳೆ ಸಿಂಹ. ಅದೇನು ಪರಾಕ್ರಮನೇ ತೋರಿಸ ಸುಮ್ಮನೆ ಕೂತ್ಬಿಟ್ಟಿದ್ದಾನೆ ಸಿಂಹ. ಸಿಂಹ ಅಂತ ಅನಿಸ್ಕೊಂಡು ಅದೇನು ಪರಾಕ್ರಮ ತೋರಿಸ್ದೆ ಹೋಗಿಬಿಟ್ರೆ ಅದು ಎಂತ ಸಿಂಹ? ಅದು ಬೇಲೂರು ಹಳೆ ಬೀಡರ ಆಡೆ ಸಿಂಹ ಇರುತ್ತೆ ಅಂತ ಸಿಂಹಗಳೇ ಹೊರತು ಪ್ರಾಸಾದ ಸಿಂಹ ಅಂತ ಕರೀತಾರೆ. ಅದು ಸಿಂಹದ ಚಿತ್ರ ಅಷ್ಟೇ. ಅದರ ಮೇಲೆ ಮೂರ್ತಿ ತಿಷ್ಟಂತಿ ವಾಯಸಾಹ ಕಾಗೆ ಬಂದು ಕುಕುತಾ ಕೊಡುತ್ತೆ ಅಂತ ಹೇಳುತ್ತಾರೆ. ಅದು ಕಾಗೆ ಕೊಡುತ್ತೆ ಹೊರತು ಏನು ಪ್ರಯೋಜನ ಇಲ್ಲ. ಅದಕ್ಕೆ ಇವತ್ತು ನಾ ಸಂಪಾದನೆ ಮಾಡೋದೇ ಹಾಳಾಗಿ ಹೋಗಲಿ, ಅದು ಪೌರುಷ ಎಷ್ಟು ಬೇಕು ಅಂತ ಕೇಳಿದರೆ ಕೊನೆ ಪಕ್ಷ ಬಡಿಸಿದ್ದನ್ನ ತಿನ್ನಕ್ಕಾದ್ರೂ ಪ್ರಯತ್ನ ಪಡಬೇಕಲ್ಲ. ಅವನು ಕಲಿಸ್ಕೊಳ್ಳಕ್ಕೆ ಬಾಯಲ್ಲಿ ಇಟ್ಕೊಳ್ಳಕ್ಕೆ ಹೋಗ್ಲಿ, ಬಾಯಲ್ಲಿ ಇಟ್ಕೊಂಡ್ರೆ ನುಂಗ್ಲಕ್ಕಾದ್ರೂ ಪ್ರಯತ್ನ ಪಡಬೇಕಲ್ಲ. ಅದನ್ನು ಇಟ್ಟವ್ರೆ ಕೊಡಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಪ್ರಯತ್ನ ಬೇಕಾಗತ್ತೆ. ಈ ಮಾತು ಅರ್ಥ ಮಾಡಿದರೆ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನಾವಾಗ ಪುರುಷ ಪ್ರಯತ್ನ ಅನ್ನೋದು ಬೇಕೇ ಬೇಕು. ದೇವರಲ್ಲಿ ನಂಬಿಕೆ ಬೇಕು, ನಮ್ಮಲ್ಲಿ ಅಸ್ತಿತ್ವ ಇರಬೇಕು, ಪುರುಷರಲ್ಲಿ ಯೋಗ್ಯವಾದ ಪ್ರಯತ್ನ ಇರಬೇಕು. ಮೂರಲ್ಲಿ ಒಂದನ್ನು ಬಿಟ್ಟರು ಕೂಡ ಅವನ ಜೀವನ ಯಶಸ್ವಿ ಆಗೋದಿಲ್ಲ. ಇದು ಭೀಮಸೇನ ಹೇಳಿದಂತ ಮೂಲಭೂತ ತತ್ವ ಅಂತ ಸಿದ್ಧಾಂತ. ಮಧ್ವ ಸಿದ್ಧಾಂತ ಅಂದ್ರೆ ಅದೇ ಭೀಮ ಹೇಳಿದ್ದನ್ನೇ ಆಚಾರ್ಯ ಹೇಳಿದ್ರು. ಪ್ರಥಮದಲ್ಲಿ ಹನುಮಂತ, ದ್ವಿತೀಯದಲ್ಲಿ ಕಲಿ ಭೀಮ, ತೃತೀಯದಲ್ಲಿ ಗುರುಮಧ್ವ ಮುನಿಯು ಎನಿಸಿ ಅನ್ನೋದು ಸರಿ ಅದೇ ಮಾತು. ಹನುಮಂತನ ಸಿದ್ಧಾಂತ, ಭೀಮನ ಸಿದ್ಧಾಂತ, ಆಚಾರ್ಯರ ಸಿದ್ಧಾಂತ, ಇವರು ಒಂದೇ ರೀತಿಯಾಗಿತ್ತು. ಹನುಮಂತ ಸಮುದ್ರ ಹಾರದೆ ಹೋಗಿದ್ದಿದ್ರೆ ಕಪಿಗಳು ಏನ್ ಮಾಡ್ತಿದ್ರು ಲೆಕ್ಕ ಹಾಕಿ ನೋಡೋಣ. ಹನುಮಂತ ಹಾರದ ಅಂತ ಎಷ್ಟು ಕೆಲಸ ಆಯ್ತಲ್ಲ. ಆ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಪ್ರಯತ್ನ ಪಡಲೇಬೇಕು. ಅದಕ್ಕೆ ಸ್ವಭಾವವನ್ನ ಹಠ ಅಂತ ಕರೀತಾರೆ ಅಂತ ಹೇಳಿ. ಕನ್ನಡದಲ್ಲಿ ಹಠ ಅಂದ್ರೆ ಹಠ ಮಾಡಿತನ ಅಂತ ಆಗ್ಬಿಟ್ಟಿ, ಅದಲ್ಲ. ಹಠ ಅಂತ ಪದವು ಸಂಸ್ಕೃತದಲ್ಲಿ ಉಪಯೋಗಿಸ್ತಾರೆ. ಅದಕ್ಕೆ ಸ್ವರೂಪ ಯೋಗ್ಯತೆ ಅಂತ, ಅವನ ಒರಿಜಿನಾಲಿಟಿ ಅಂತ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ವ್ಯಕ್ತಿತ್ವ ಇದೆ, ಅದಕ್ಕೆ ಹಠ ಅಂತ ಕರೀತಾರೆ. ಸ್ವಭಾವಾಖ್ಯ ಯೋಗ್ಯತಾ ಯಾ ಹಠಾಖ್ಯ, ಸ್ವಾಭಾವಿಕವಾದಂತಹ ಯೋಗ್ಯತೆಯನ್ನ ಹಠ ಅಂತ ಕರೀತಾರೆ. ಅದು ಪ್ರತಿಯೊಂದು ಕೆಲಸಕ್ಕೂ ಕೂಡ ಅದು ಬೇಸಿಕ್ ಫ್ಯಾಕ್ಟರ್. ಅದು ಅದರ ಜೊತೆಗೆ ಎರಡನೇದು, ಒಬ್ಬನ ಕೆಲಸ ಮಾಡಬೇಕಾದ್ರೆ ಅವನ ಯೋಗ್ಯತೆ. ಎರಡನೇದಾಗಿ ಅನಾದಿ ಕರ್ಮ ಇವ, ಹಿಂದಿನ ಕಲ್ಲು ಕರ್ಮ ಇದೆಯಲ್ಲ ಆ ಕರ್ಮ ಎಲ್ಲ ಕೌಂಟ್ ಆಗುತ್ತೆ, ಹಿಂದಿನ ಕರ್ಮ ಕೌಂಟ್ ಆಗುತ್ತೆ. ಇವತ್ತೊಂದು ಪಿ ಯು ಸಿಯಲ್ಲಿ ಇದ್ದಾರೆ ಅಂದ್ರೆ ಎಸ್ ಎಲ್ ಸಿ ಅವರು ಮುಗಿಸಿದ್ದಾನೆ ಎಂಬುದನ್ನು ಅರ್ಥ ಮಾಡ್ಕೋಬೇಕು. MSc ಓದ್ತಿದ್ದಾರೆ, BSc ಓದಿದ್ದಾರೆ ಅಂತ ಅರ್ಥ. ಅದೇ ರೀತಿಯಲ್ಲಿ ಮುಂದೆ ಹೋಗ್ತೇವಲ್ಲ ನಾವೀಗ, ಇವತ್ತು ಪ್ರೆಸೆಂಟ್ ಇದ ರಿಸಲ್ಟ್ ಆಫ್ ಪಾಸ್ಟ್ ಅಂತ ಹೇಳಿದ್ದೆ. ಅದೇ ರೀತಿಯಲ್ಲಿ ಫ್ಯೂಚರ್ ವಿಲ್ ಬಿ ದ ರಿಸಲ್ಟ್ ಆಫ್ ಪ್ರೆಸೆಂಟ್. ಅದು ಒಂದು ಇದಕ್ಕೆ ಕರ್ಮ ಥಿಯರಿ ಅಂದ್ರೆ ಇದೆ. ಏನೂ ಮಾಡದೇನೆ ಮನುಷ್ಯ ಹಿಂದಿನ ಕರ್ಮ ನಮ್ಮೆಲ್ಲ ಅನೇಕರು ತಮಾಷೆ ಮಾಡ್ತಿರ್ತಾರೆ. ಇವೆಲ್ಲ ಕರ್ಮವಾದಿಗಳು, ಹಾಗೆ ಮಾಡಿದ್ರೆ ಹೀಗಾಗತ್ತೆ, ಹೀಗೆ ಮಾಡಿದ್ರೆ ಹಾಗಾಗತ್ತೆ ಅಂತ ಹೇಳ್ತಾರೆ. ಹೌದು, ಹಾಗಾಗಿ ಆಗತ್ತೆ. ಇದು ಕರ್ಮ ಥಿಯರಿ ಅನ್ನೋದು ಸೈನ್ಸ್. ಅದು ಒಂದು ಇವತ್ತು ಪಿ ಯು ಸಿಯಲ್ಲಿ ಆರ್ಟ್ಸ್ ಫಸ್ಟ್ ರ್ಯಾಂಕು, ಬಿ ಇವರು ನಕ್ಕಬಿಡ್ತಾರೆ, ಅಡ್ಮಿಷನ್ ಅಪ್ಲೈ ಮಾಡಬೇಡ ಅಂತ ಹೇಳ್ಬಿಡ್ತಾರೆ. ಯಾಕೆ ರ್ಯಾಂಕ್ ಅಲ್ಲ, ಬುದ್ಧಿವಂತನಲ್ಲ, ಎಲ್ಲ ಇದೆಯಾ, ಇದಕ್ಕೆ ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಅದು ಫ್ಯಾಕ್ಟ್. ಹಿಂದಿನದಲ್ಲಿ ನೋಡ್ಬೇಡಿ ಸರ್, ಇವತ್ತೇ ಕೊಡಿ ಅಂತ ಕೇಳಿದ್ರೆ ಅದು ಏ ಒಂದ್ ದಿವಸಕ್ಕೆ ವಾಪಸ್ ಬರ್ತಾರೆ, ಏನೇನೋ ಅರ್ಥ ಆಗೋದಿಲ್ಲ. ಅವನು ಎ ಬಿ ಸಿ ಕೂಡ ಗೊತ್ತಾಗೋದು, ಯಾಕೆ ಅವನ ಜ್ಞಾನ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದು ಪ್ರತಿಯೊಂದರಲ್ಲೂ ಕೂಡ ಒಂದು ಕರ್ಮ ಅನ್ನೋದು ಇದ್ದೇ ಇದೆ. ಆ ಕರ್ಮ ಅನ್ನೋದು ಮುಂದಿನ ಕರ್ಮಕ್ಕೆ ಕೋ ಕೊಟ್ಟ ಕೊಡ್ತಾನೆ ಇರುತ್ತೆ. ರಿಸಲ್ಟ್ ಆಗ ನೀರ್ ಹಾಕಿದ ಸಸ್ಯ ಬೆಳೀತು, ಬೆಳೆದ ಮೇಲೆ ಚಿಗುರು ಬಂತು, ಆಮೇಲೆ ಹೂ ಬಿಡ್ತು, ಆಮೇಲೆ ಹಣ್ಣಾಯ್ತು. ಪ್ರೋಸೆಸ್ ಅದು ಬಂತು. ಯಾವೆಲ್ಲ ಹೂವು ಬೇಡ ಬರೀ ಹಣ್ಣು ಡೈರೆಕ್ಟ್ ಬರಲಿ ಅಂತ ಕೇಳಿದರೆ ಸಾಧ್ಯನೇ ಇಲ್ಲ. ಕಾರ್ಯಕಾರಣ ಭಾವ ಅಂತ ಏನು ಕರಿತೇವೆ, ಕಾಸ್ ಅಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಅಂತ ಏನು ಕರಿತೇವೆ, ಅದು ಯಾವಾಗಲೂ ಇರತಕ್ಕಂಥದ್ದು. ಆ ಕರ್ಮ ಥಿಯರಿ ಎಂಬುದು ಏನು, ಇವತ್ತು ಕೆಟ್ಟದಾಗಿ ಬದುಕಿದ ಅಂದ್ರೆ ಕೆಟ್ಟ ರಿಸಲ್ಟ್ ಬರಲೇಬೇಕು ಅವನು, ಒಳ್ಳೇದಾಗಿ ಬದುಕಿದ ಅಂದ್ರೆ ಒಳ್ಳೆ ಫಲ ಕಾಣಲೇಬೇಕದು, ಅದು ವ್ಯತ್ಯಾಸ ಇಲ್ಲ. ಸೊ ಅನಾದಿ ಕರ್ಮ ಅನ್ನೋದು ಒಂದಿದೆ, ಜೀವನ ಸ್ವರೂಪ ಯೋಗ್ಯತೆ ಅನಾದಿ ಕರ್ಮ. ಥರ್ಡ್ ಫ್ಯಾಕ್ಟರ್ ಅಂದ್ರೆ ಪ್ರಯತ್ನ ಅಂತ ಕರೀತೀವಿ, ಎರಡೂ ಇದೆ. ಈಗ ಎಫರ್ಟ್ ಹಾಕ್ಬೇಕು ಅವನಿಗೆ, ಪಿಯುಸಿ ಫಸ್ಟ್ ಆಗ ಮನೇಲಿ ಕುತ್ಕೊಂಡ್ಬಿಟ್ರೆ ಹಾಗೆ ಕೂತಿರ್ತಾರೆ ಅಷ್ಟೇ, ಮುಂದೆ ಯಾವ ಕೋರ್ಸು ಇಲ್ಲ, ಕೆಲಸನೂ ಇಲ್ಲ. ನೋಡ್ಬೇಕು ಎಲ್ಲಿ ಕೆಲಸ ಇದೆ, ಯಾವ ಓದಿದೆ ನೋಡ್ಬಿಟ್ಟು ಓದ್ತಾ ಹೋದ್ರೆ ಅವ ಅಪ್ಲೈ ಮಾಡ್ತಾನೆ, ಹೋಗ್ತಾನೆ, ಫೀಸ್ ಕಟ್ಟಬೇಕು, ಎಲ್ಲ ಮಾಡ್ಬೇಕು. ಅದೆಲ್ಲ ಕೂಡ ಅದೆಲ್ಲ ಮಾಡೋದೆಲ್ಲ ಫಸ್ಟ್ ರ್ಯಾಂಕ್ ಅಂತ ಕುತ್ಕೊಂಡ್ರೆ ಫಸ್ಟ್ ರ್ಯಾಂಕ್ ಉಚ್ಚ ಅಂತ ಆಗ್ತಾನೆ, ಹೊರತು ಏನು ಉಪಯೋಗ ಇಲ್ಲ. ಪ್ರತಿ ಸ್ಟೇಜಲ್ಲಿ ಆಮೇಲೆ ಕ್ಲಾಸ್ಗೆ ಹೋಗ್ಬೇಕು, ಎಲ್ಲ ಅಡ್ಮಿಷನ್ ಆದ್ಮೇಲೆ ಉಳಿದ್ರಂತಾನೆ ಇರ್ಬೇಕು, ಅವ್ರು ಬೇರೆ ದಾರಿ ಇಲ್ಲ. ಓದೋದನ್ನು ಓದ್ಬೇಕು, ಎಷ್ಟೇ ಮೇಸ್ಟ್ ಹೇಳ್ಕೊಟ್ರು ಕೂಡ ವಿದ್ಯಾರ್ಥಿ ತಾನು ಓದಲೇಬೇಕು. ಇವನ ಪ್ರಯತ್ನ ಅಂತ ಒಂದಿದ್ದೇ ಇದೆ. ಈ ಮೂರರ ಮೇಲೆ ಒಟ್ಟು ಸಾಧನೆ ಅವಲಂಬಿಸಿರುತ್ತೆ ಭಗವಂತ ಹೇಳುತ್ತೆ. ಏತಾನ್ಯನುಸೃತ್ಯ ಫಲಂ ದದಾನಿ ಇತಿ ಅಶ್ಚೈವ ಸಂಕಲ್ಪ ಇತಿ ಸ್ವತಂತ್ರತ. ಅದಕ್ಕೆ ಅರ್ಹತೆ, ಅಪೇಕ್ಷೆ ಮತ್ತು ಪ್ರಯತ್ನ, ಮೂರರಿಂದ ಒಂದು ಸಾಧನೆ ಆಗುತ್ತೆ, ಹೊರತಿಲ್ಲದ ಹೊರತು ಆಗೋದಿಲ್ಲ. ಇದು ಪ್ರತಿಯೊಬ್ಬ ಇಂಜಿನಿಯರ್ ಆಗಲಿಕ್ಕೆ ಅದಾಗಲಿಕ್ಕೆಲ್ಲ ಪ್ರತಿಯೊಂದು ಕೆಲಸಕ್ಕೂ ಮೂರು ಬೇಕೇ ಬೇಕು. ಅಧ್ಯಾತ್ಮ ಅಂದ್ರೆ ವೇದಾಂತ ಅಂದ್ರೆ ಯಾವುದೋ ಹಳಗುರು ಹಣ್ಣು ಮುದುಕರು ಕೇಳ್ತಾ ಕೂಡ ವಿಚಾರ ಅಷ್ಟೇ ತಿಳ್ಕೊಳ್ಳೋಕೆ ಹೋಗಬಾರದು. ಪ್ರತಿಯೊಬ್ಬರಿಗೂ ಬೇಕಾದಂತ ಪ್ರತಿನಿತ್ಯದ ಜೀವನಕ್ಕೆ ಬೇಕದು ಆಹಾರ ಅನ್ನೋದು. ಚಿಕ್ಕ ಮಗುವಿಗೂ ಬೇಕು, ದೊಡ್ಡವನಿಗೂ ಬೇಕು, ಮುದುಕರಿಗೂ ಬೇಕು, ಸಾಯೋಗರಿಗೂ ಆಹಾರ ಬೇಕೇ ಬೇಕು. ಅದೇ ತರಹ ಜ್ಞಾನ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು. ಯಾವುದೋ ಒಂದು ಗುಂಪಿಗೆ ಜ್ಞಾನ ಅಂದ್ರೆ ಅರ್ಥ ಇಲ್ಲ, ಯಾವುದೋ ಒಂದು ಕೋಮಿಗೆ ಜ್ಞಾನ, ಗುಂಪಿಗೆ ಜ್ಞಾನ ಅಂದ್ರೆ ಮೂರ್ಖತನ. ಪ್ರತಿಯೊಬ್ಬರಿಗೂ ಜ್ಞಾನ ಬರಲೇಬೇಕು. ಆ ಸ್ವಭಾವ ಹಠ ಅಂತ ಕರೆದ್ರಲ್ಲ, ಎಲ್ಲರ ಯೋಗ್ಯತೆ ಒಂದೇ ರೀತಿ ಇಲ್ಲ, ಅದು ಇಂಪಾರ್ಟೆಂಟ್. ಬ್ರಹ್ಮಾಂಡಮಾರಭ್ಯ ಕಲಿಶ್ಚ ಯಾವತ್, ಬ್ರಹ್ಮದೇವರ ಯೋಗ್ಯತೆ ಭಾರಿ ದೊಡ್ಡ ಯೋಗ್ಯತೆ, ಗ್ರಾಜ್ಯುಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಆಮೇಲೆ ಕಲಿ ಇದ್ದಾರಲ್ಲ, ಅವನು ವರ್ಷ್ಟ್ ಯೋಗ್ಯತೆ ಅವನು. ಬೆಸ್ಟ್ ಅಂದ್ರೆ ವಾಯು ಸಾಕ್ಷ ಬ್ರಹ್ಮವಾಯುಗಳು, ವರ್ಷ್ಟ್ ಅಂದ್ರೆ ಕಲಿಯ ದುರ್ಯೋಧನ ಸ್ಮೃತ. ಹೀಗಿದೆ, ಇನ್ ಬಿಟ್ವಿನ ಹುಡುಗವರೆಲ್ಲ ಬರ್ತಾ ಇದ್ದಾರೆ. ಒಂದು ಕ್ಲಾಸ್ ಅಲ್ಲಿ ಎಲ್ಲ ಒಂದೇ ರೀತಿ ಇರೋದಿಲ್ಲ, ಕೈಯಾಳ ಹೋಗ್ತಾ ಕೆಪಾಸಿಟಿನೇ ಅಷ್ಟು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ಬಾಡಿ ದಡ್ಡ ಪಾಸ್ ಆಗ್ಬಿಟ್ಟು ಅವನ ಅಭಿನಂದನೆ ಮಾಡ್ತಾರೆ, ವಾರ ಹಾಕ್ಬಿಡ್ತಾರೆ, ಬಿಡುವಾರ ಎಷ್ಟು ದಿವಸ ಫೇಲ್ ಆಗಿದ್ದೆ ಪುಣ್ಯಕ್ಕೆ ಪಾಸ್ ಆಗ್ಬಿಟ್ಟೆ ಅಂತ ಹೇಳಿ. ಅದು ರ್ಯಾಂಕ್ ಬರೋ ಫಸ್ಟ್ ಕ್ಲಾಸ್ ಹೋದ್ರೆ ಬೈತಾರೆ, ಏನಯ್ಯ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ, ನೀನಂತ ನೀವು ಮಾಡೋದ ಅಂತ ಕೇಳಿ ನೋಡಿ. ಅವನಿಗೆ ಅಭಿನಂದನೆ ಮಾಡಿದ್ರೆ ಮಾಡೋದು, ಯಾಕೆ ಯೋಗ್ಯತೆ ಜಾಸ್ತಿ ಇದೆ. ಯೋಗ್ಯತೆ ಜಾಸ್ತಿ ಇದ್ದವನು ಕಡಿಮೆ ಪ್ರಯೋಜನ ತಗೊಂಡ ದಡ್ಡ ಅಂತ ಕರೀತಾರೆ. ಈಗ ನಡ್ಕೊಂಡು ಓಡೋನ್ ಹೋಗ್ಬಿಟ್ರೆ 10 ಕಿಲೋಮೀಟರ್ ಹೋದ್ರೆ ಪ್ರೈಸ್ ಕೊಟ್ಬಿಡ್ತಾರೆ, ಕಾರಲ್ಲಿ 10 ಕಿಲೋಮೀಟರ್ ಹೋದ್ರೆ ರೋಡ್ ಬಿಟ್ಟು ಅದು ಗ್ರೌಂಡ್ಗೆ ಹೋಗು ಅಂತ ಹೇಳ್ತಾರೆ. 10 ಕಿಲೋಮೀಟರ್ ಹೋದ್ರೆ ಕಾರ್ ತರ್ತೀಯ ರೋಡ್ಗೆ, ಕಾರ್ ಅದು ಇಂಪೋರ್ಟೆಡ್ ಕಾರ್ ಮಾಡ್ತಿದ್ರೆ ಗತಿ ಏನು ಅಂತ ಕರೀತಾರೆ. ಅದು ತಂದೆಯ ಸ್ಪೀಡ್ ಒಂದಿದೆ, ಅದಕ್ಕೆ ಯೋಗ್ಯತೆ ಎಂಬುದು ಡಿಫರ್ ಆಗ್ತಾ ಹೋಗುತ್ತೆ. ಯೋಗ್ಯತೆ ಅನ್ನೋದು ಒಂದೇ ರೀತಿ ಯಾರಿಗೂ ಇಲ್ಲ, ಅದಕ್ಕೆ ತಾರತಮ್ಯ ಅಂತ ಕರೆದು. ತಾರತಮ್ಯ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ. ತಾರತಮ್ಯ ಅನ್ನೋದು ಪ್ರತಿಯೊಬ್ಬರಲ್ಲೂ ಎರಡು ವ್ಯಕ್ತಿಗಳು ಒಂದು ರೀತಿ ಇಲ್ಲ ಜಗತ್ತಿನಲ್ಲಿ. ಮಧ್ವ ಸಿದ್ಧಾಂತ ಅಂದ್ರೆ ಅದೇ, ಇಬ್ಬರು ಮುಖ ಹೊಂದಿರೋದು ಯಾರೋ ತೋರಿಸ್ಬಿಡಿ ನೋಡಂತೆ, ನಮಗೆ ಆಶ್ಚರ್ಯ ಆಶ್ಚರ್ಯ. ಅದೇ ಎರಡು ಕಣ್ಣು, ಒಂದು ಮೂಗು, ಒಂದು ಬಾಯಿ, ಎರಡು ಕಿವಿ, ಇಷ್ಟೇ. ಇಷ್ಟು ಎಷ್ಟು ವೆರೈಟಿ ಪರಮಾತ್ಮ ಮಾಡಿ ಇನ್ಫೈನೈಟ್. ಈ ಪರ್ಮನೆಂಟ್ ಕಾಂಬಿನೇಷನ್ ಮ್ಯಾಥಮೆಟಿಕ್ಸ್ ಪ್ರಕಾರ ಆಶ್ಚರ್ಯ ಪಡಬೇಕು. ಏನ್ ನೋಡಿ ಎಲ್ಲರೂ ಒಂದೇ ರೀತಿ ನಡೀತಾರಲ್ಲ, ಆಶ್ಚರ್ಯ ನಡಬೇಕು. ಎಲ್ಲರೂ ತಮ್ಮದೇ ಆದ ಟೈಪ್ ಬೇರೆ, ಒಂದೇ ರೀತಿ ನಡಲಕ್ಕೆ ಆಗೋದಿಲ್ಲ. ಒಂದೇ ರೀತಿ ಧ್ವನಿ ಇಲ್ಲ. ಎಷ್ಟು ಭಗವಂತನ ಮ್ಯಾಜಿಕ್ ಅದು ಒಂದು. ಇಷ್ಟು ಫೋನ್ ಇದೆ, ಬ್ರಾಡೇ ಕರೆಕ್ಟ್ ಆಗಿ ಒಂದು ನಂಬರ್ ಅದೇ ನಂಬರ್ಗೆ ಹೋಗುತ್ತೆ. ಸೈನ್ಸಿನ ಮ್ಯಾಜಿಕ್ ಅದು ಒಂದು. ಆ ರೀತಿ ಡಿಫ್ರೆನ್ಸ್ ಇಲ್ಲದೆ ಎಲ್ಲರ ಫೋನ್ ಒಂದೇ ಕಡೆ ಹೋಗಬೇಕಾಗಿತ್ತು. ಬೇರೆ ಒಪ್ಪದೆ ಹೋಗ್ಬಿಟ್ಟು ಎಲ್ಲ ಚೀಫ್ ಮಿನಿಸ್ಟರ್ ಫೋನ್ ಅದ್ರ ಗತಿ ಏನಾಗಬೇಕಿತ್ತು? ಸರಿಯಲ್ಲ, ಒಂದು ನಂಬರ್ ಅಲ್ಲಿ ಎಂಟೈರ್ ಇದೇ ಚೇಂಜ್ ಆಗಿಬಿಡುತ್ತೆ. ರೆಡಿ ಎಂತ ಮ್ಯಾಜಿಕ್ ಇದು, ಕೋಡ್ ಒಳಗೆ ಒಂದು ನಂಬರ್ಗೆ ಸ್ಟೇಟೇ ಚೇಂಜ್ ಆಗೋಗುತ್ತೆ ಕೆಲಸ. ಇದೆಲ್ಲ ಭೇದ ಅಂದ್ರೆ ಇದೇನು, ಇವೆಲ್ಲ ಅಪ್ಲೈ ಮಾಡಿಕೊಂಡ್ರೆ ಸೈನ್ಸ್ ಆ ಟೆಕ್ನಾಲಜಿ ಆಗ್ತದೆ. ಇವತ್ತು ಬರೀ ನ್ಯೂಟನ್ಸ್ ಆಗ್ತಿರೋದು ಏರು ಆಗ್ತಿರಲಿ, ಅಪ್ಲೈ ಮಾಡಿರಲ್ಲ ವಂಡರ್ ಶುರುವಾಯ್ತದ್ರಿ. ಬರೀ ನ್ಯೂಟನ್ಸ್ ಬೈಪಾಟ್ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಇವತ್ತು ಯಾವುದೇ ಲಾನ ಅಪ್ಲೈ ಮಾಡಿದ್ರೆ ಮಾತ್ರ ಕೆಲಸಕ್ಕೆ ಬರೋದು, ಅದು ಸೈನ್ಸ್ ಅದು ಟೆಕ್ನಾಲಜಿ. ಇವತ್ತು ನಮ್ಮ ಫಿಲಾಸಫಿನ ಅಪ್ಲೈ ಮಾಡಿಕೊಂಡ್ರೆ ಆಗ ಅದು ತಂತ್ರಶಾಸ್ತ್ರ ಅಂತ ಕರೀತಾರೆ. ಇದೆಲ್ಲ ಯೋಚನೆ ಮಾಡಬೇಕು. ಆದ್ರಿಂದ ಪ್ರತಿಯೊಬ್ಬರಲ್ಲೂ ಭೇದ ಇದೆ, ಭೇದಕ್ಕೆ ತಕ್ಕಂತೆ ತಾರತಮ್ಯ ಇದೆ, ಅದಕ್ಕೆ ತಕ್ಕಂತೆ ಅವರ ಕಾರ್ಯಗಳನ್ನು ಮಾಡ್ತಾರೆ, ಅದಕ್ಕೆ ತಕ್ಕಂತೆ ಭಗವಂತ ಫಲ ಕೊಡ್ತಾನೆ. ಆದ್ರಿಂದ ಭಗವಂತ ಪಕ್ಷಪಾತಿ ಅಲ್ಲ. ಇದು ಒಂದು ಹಂತದ ವಿವರಣೆ ಇದೆಲ್ಲ. ಮತ್ತೆ ದೇವರು ಸುಮ್ಸುಡೆ ಮಾಡಕ್ ಬರುತ್ತೋ ಅಂದ್ರೆ ಮಾಡಕ್ ಬರುತ್ತೆ, ಹಾಗೆಲ್ಲ ಮಾಡೋದಿಲ್ಲ ಪರಮಾತ್ಮ. ಯಾರನ್ನ ಏನ್ ಬೇಕಾದ್ರೂ ಪರಮಾತ್ಮ ಮಾಡಿಬಿಡ್ತಾನೆ, ಆದ್ರೆ ಮಾಡೋದಿಲ್ಲ. ಇಷ್ಟೆಲ್ಲ ಸಾಧನೆ ಮಾಡಿಸೇ ಮಾಡ್ತಾನೆ ಹೊರತು ಬೇರೆ ರೀತಿ ಮಾಡೋದಿಲ್ಲ. ಸೊ ಬೈಪಾಸ್ ಮಾಡಕ್ ಬರೋದಿಲ್ಲ ಅದನ್ನು. ಪರಮಾತ್ಮನ ವ್ಯವಹಾರದೊಳಗೆ ಎಂದೂ ಕೂಡ ಈ ಅವ್ಯವಹಾರಕ್ಕೆ ಅವಕಾಶವೇ ಇಲ್ಲ. ಏತಾನ್ಯನುಸೃತ್ಯ ಫಲಂ ದದಾನಿ ಇತ್ಯಶ್ಚೈವ ಸಂಕಲ್ಪ ಇತಿ ಸ್ವತಂತ್ರತಾ. ದೇವರು ಸ್ವತಂತ್ರ, ಏನ್ ಬೇಕಾದ್ರೂ ಮಾಡಲಿಂದ ಏನ್ ಬೇಕಾದ್ರೆ ಮಾಡ್ತಾನೆ, ಆದ್ರೆ ನಿಯಮವನ್ನು ಬಿಡ್ಕೊಂಡೇ ಮಾಡ್ತೇನೆ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದ. ಆದ್ರಿಂದ ದೇವರು ಒಳ್ಳೇದಕ್ಕೆ ಒಳ್ಳೆ ಫಲ, ಕೆಟ್ಟದಕ್ಕೆ ಕೆಟ್ಟ ಫಲ ಕೊಡ್ತಾನ. ಆದ್ರಿಂದ ಕೆಟ್ಟ ಕೆಲಸ ಮಾಡಿದ್ರೆ ಒಳ್ಳೆ ಫಲ ಕೊಟ್ಬಿಡ್ಲಿ ದೇವ್ರು ನೋಡೋಣ ಅಂತ ಕೇಳಿದ್ರೆ, ಕೊಡೋ ಶಕ್ತಿ ಇದೆ, ಹಾಗೆಲ್ಲ ಕೊಡೋದಿಲ್ಲ ಪರಮಾತ್ಮ. ಅದು ಮೋಸ ಅಂತ ಕರೀತಾರೆ. ದೇವರು ಎಂದು ಮೋಸ ಮಾಡೋದಿಲ್ಲ, ಅದರಿಂದಾಗಿನೆ ನಿಯಮಿತಕ್ಕಂತಾನೆ ಬದುಕುದು. ಇದೆಲ್ಲ ಭಗವಂತ ಗೀತೆಯಲ್ಲಿ ತಾನೇ ಹೇಳ್ತಾನೆ, ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಅರ್ಜುನ, ಒಳ್ಳೇದನ್ನು ಮಾಡಿದ ಯಾವನಿಗೂ ಕೆಟ್ಟದಾಗಲು ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ತನ್ನದೇ ನಿಯಮ, ಭಗವಂತ ಮಾಡಿಕೊಂಡ ನಿಯಮ. ಈ ದೃಷ್ಟಿಯಲ್ಲಿ ನೋಡು ಧರ್ಮರಾಜ, ಇದು ಶಾಸ್ತ್ರ ತತ್ವ ಇದು. ಆಮೇಲೆ ಪರಮಾತ್ಮ ಏನ್ ಮಾಡಿದ್ದಾನೆ, ಈ ಜಗತ್ತು ಒಂದು ರಥ ಇದು, ರಥ ಹಿಡಿಯಲಿಕ್ಕೊಂದು ವ್ಯವಸ್ಥೆ ಬೇಕಲ್ಲ. ಎಲ್ಲ ಎಳೆಯರೆ ಆಗಿಬಿಟ್ಟು ದೇವರು ಕೂಡಿಸೋದು ಯಾರು, ಅದು ಮಂಗಳಾರತಿ ಮಾಡೋದು ಯಾರು, ಎಲ್ಲ ವ್ಯವಸ್ಥೆ ಆಗಬೇಕಲ್ಲ. ಅದಕ್ಕೆ ಹಂಚಿದ್ದಾನೆ ಕೆಲಸ. ದೇವರು ಕೂಡಿಸಿ ಮಂಗಳಾರತಿ ಎತ್ತವನೊಬ್ಬ, ಎಳೆಯವನೊಬ್ಬ, ಕಂಟ್ರೋಲ್ ಮಾಡ್ತಾನೆ ಒಬ್ಬ, ಗಲಾಟೆ ಮಾಡದಂತೆ ಕಂಟ್ರೋಲ್ ಮಾಡ್ತಾನೆ. ಇನ್ನೊಬ್ಬ ಸುಮ್ಮನೆ ಹೇಳ್ಕೊಂಡು ಹೋಗೋ, ಊದು ಕರ್ಕೊಂಡು ಹೋಗ್ಬಿಟ್ಟು ಯಾರನ್ನ ಹೋಗ್ಬಿಟ್ಟು ಗತಿ ಏನು, ಗಾಳಿಗಳನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಕೆಲವರು. ಅವ್ರು ಎಳೆದು ಮುಂದೆ ಹೋಗಬಾರ್ದು, ಹೋದ್ ಯಾರದಾರ ಹೋಗ್ಬಿಡುತ್ತೆ, ಆಮೇಲೆ ಕಂಟ್ರೋಲ್ ಮಾಡ್ತಾನೆ ಇರ್ತಾರೆ. ಇಷ್ಟೆಲ್ಲ ಇದೆ ರಥೋತ್ಸವ. ಅದಕ್ಕೆ ಭಗವಂತ ಏನ್ ಮಾಡಿದ್ದಾನೆ, ಕರ್ಮಾಣಿ ಪ್ರವಿಭಕ್ತಾನಿ, ಕರ್ಮಗಳನ್ನು ಹಂಚಿಬಿಟ್ಟಿದ್ದಾನೆ. ಕರ್ಮಗಳನ್ನು ವಿಭಾಗ ಮಾಡಿ ಆಫೀಸರ್, ಎರಡು ಆಫೀಸರ್ಸ್ ಆಗಿಬಿಟ್ರೆ ಕಸ ಗುಡಿಸೋದು ಯಾವನು, ಫೈಲ್ ಮೂವ್ ಮಾಡೋದು ಯಾವನು, ಬೆಲ್ ಹೊಡೆಯೋನು ಯಾವನು. ಆ ದೃಷ್ಟಿಯಿಂದ ಹೇಗೆ ಲೆಕ್ಚರರ್ಸ್ ಇರ್ತಾರೋ, ಸ್ಟೂಡೆಂಟ್ಸ್ ಇರ್ತಾರೋ, ಅಟೆಂಡರ್ಸ್ ಇರ್ತಾರೆ, ಆಫೀಸರ್ ನಾನ್ ಆಫೀಸ್ ಸ್ಟಾಫ್ ಬೇರೆ, ಟೀಚಿಂಗ್ ಸ್ಟಾಫ್ ಬೇರೆ, ಅದಿದ್ರೆ ಮಾತ್ರ ಇನ್ಸ್ಟಿಟ್ಯೂಷನ್ ಆಗಿ ಯೋಚನೆ ಮಾಡಿದರೆ ಈ ಕರ್ಮ ಒಂದು ಆ ಮನೆಯಲ್ಲಿ ಎಷ್ಟು ವ್ಯವಸ್ಥೆ ಬೇಕು ನೋಡಿ. ಅಡಿಗೆ ಮಾಡೋರೇ ಬೇರೆ, ಇದು ಮಾಡೋದೇ ಬೇರೆ, ಎಲ್ಲರೂ ಊಟ ಮಾಡ್ತಕ್ಕೂ ಅಡಿಗೆ ಮಾಡೋರ್ಯಾರು ಈ ಮಧ್ಯೆ. ಸಂಪಾದನೆ ಮಾಡೋನೊಬ್ಬ ಇದ್ದಾನೆ, ಅಡಿಗೆ ಮಾಡ್ತಾರೆ, ವ್ಯವಸ್ಥೆ ಬಡಿಸೋ ವ್ಯವಸ್ಥೆ ಇದೆ, ಎಲ್ಲ ಆಗ್ಬೇಕಲ್ಲ. ಅದಕ್ಕೆ ಪರಮಾತ್ಮ ಏನ್ ಮಾಡಿದ್ದಾನೆ, ನಾಲ್ಕು ವರ್ಣಗಳನ್ನ ಮಾಡಿದ್ದಾನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ನಾಲ್ಕು ವರ್ಣಗಳಿವೆ. ಬ್ರಾಹ್ಮಣನ ಕೆಲಸ ನಾಲೆಜ್ ಪ್ರೊಟೆಕ್ಟ್ ಮಾಡು, ಎಲ್ಲ ಥಿಯರಿಟಿಕಲ್ ಆಸ್ಪೆಕ್ಟ್ ಎಲ್ಲ ಬ್ರಾಹ್ಮಣನಿಗೆ ಸೇರಿ. ಇವತ್ತು ಕಾಲೇಜ್ ಲೆಕ್ಚರರ್ಸ್ ಇರ್ತಾರೆ, ಅದರಲ್ಲಿ ಹ್ಯುಮ್ಯಾನಿಟೀಸ್ ಇರ್ತಾರೆ, ಅವ್ರಿಗೆ ಪ್ರಾಕ್ಟಿಕಲ್ ಕಾಸ್ಟ್ ಹೆಸರೇ ಇಲ್ಲ, ಆರಾಮ ಪಾಠ ಹಿಡ್ಕೊಂಡು ಹೋಗೋದಷ್ಟೇ. ಆದ್ರೆ ಕೆಲಸ ಅಲ್ಲೇನೆ ಅದು, ಕೆಲಸ ಹೌದು, ಅದಕ್ಕೆ ಬರೀ ಜ್ಞಾನ ಕೊಡೋದಿದೆಯಲ್ಲ, ಅದಕ್ಕೋಸ್ಕರ ಪರಮಾತ್ಮ ಏನ್ ಮಾಡಿದ್ದಾರೆ, ಎಜುಕೇಶನ್ ಡಿಪಾರ್ಟ್ಮೆಂಟ್, ಬ್ರಾಹ್ಮಣರು ಅಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್, ಬರೀ ಜ್ಞಾನ ಕಾರ್ಯ ಅಷ್ಟೇ ಮಾಡಿ, ಅಡ್ಮಿನಿಸ್ಟ್ರೇಷನ್ ಇಲ್ಲ ಅವರಿಗೆ. ಎಂದು ರಾಜ ಆಗಬಾರ್ದು ಬ್ರಾಹ್ಮಣ, ಬ್ರಾಹ್ಮಣರು ಎಲ್ಲ ಮಾಡ್ಕೊಂಡು ಬೈತಿರ್ತಾರಲ್ಲ ಜನ, ಆ ರೀತಿ ಮಾಡ್ಕೊಂಡು ಎಲ್ಲ ಬ್ರಾಹ್ಮಣ ರಾಜ ಆಗಿಬಿಡ್ತಾ ಇದ್ರು. ಆ ಬ್ರಾಹ್ಮಣ ರಾಜ್ಯ ಆಳಬಾರದು ಅಂತ ಮಾಡ್ಕೊಂಡು, ಬ್ರಾಹ್ಮಣ ರಾಜ್ಯ ಆಳಬಾರದು, ಯಾಕೆ ಅವ್ರ ಜ್ಞಾನ ಕಾರ್ಯ ಸಫರ್ ಆಗುತ್ತೆ. ಜ್ಞಾನ ಕಾರ್ಯ ಸಫರ್ ಆಗೋದ್ರಿಂದ ಎಕ್ಸ್ಕ್ಲೂಸಿವ್ಲಿ ಅವ್ರು ಜ್ಞಾನ ಕಾರ್ಯ ಮಾಡ್ಕೊಂಡೇ ಇರಬೇಕು. ಕ್ಷತ್ರಿಯ ಅಡ್ಮಿನಿಸ್ಟ್ರೇಷನ್, ನಾವು ಅಡ್ಮಿನಿಸ್ಟ್ರೇಷನ್ ಟೀಚಿಂಗ್ ಅವಂದು, ಅಡ್ಮಿನಿಸ್ಟ್ರೇಷನ್ ಎಲ್ಲ ಕ್ಷತ್ರಿಯ, ಅದನ್ನ ಅವ್ರ ಗೈಡೆನ್ಸ್ ಬ್ರಾಹ್ಮಣಂದು, ಅಡ್ಮಿನಿಸ್ಟ್ರೇಷನ್ ನೀವಂದು. ಬಿಸಿನೆಸ್ ಎಲ್ಲ ವೈಶ್ಯರದು, ಬಿಸಿನೆಸ್ ಆಗಬೇಕಲ್ಲ ವೈಶ್ಯರು. ಅದೇ ರೀತಿಯಲ್ಲಿ ಮೂರು ಜನ ಕಾಂಟ್ಯಾಕ್ಟ್ ಮಾಡಬೇಕಲ್ಲ, ಅದು ಶೂತ್ರನ ಕೆಲಸ ಆಗ ಕರೆಕ್ಟ್. ಇವತ್ತು ಸರ್ಕಾರದಲ್ಲೂ ಕೂಡ ಚಾತುರ್ವರ್ಣೇ ಬೈತಾರೆ, ವರ್ಣಾಶ್ರಮವನ್ನು ಬೈತಾರೆ, ಕ್ಲಾಸ್ ಒನ್, ಕ್ಲಾಸ್ ಟೂ, ಕ್ಲಾಸ್ ತ್ರೀ, ಕ್ಲಾಸ್ ಫೋರ್, ಅಲ್ಲಿ ಇದ್ದಿದ್ದೆ ತಪ್ಪು. ಇಲ್ಲಿ ಕ್ಲಾಸ್ ಫೋರ್ ಬೈತಾರೆ, ಅಲ್ಲಿ ಕ್ಲಾಸ್ ಫಾರೋ ಮಾಡ್ತಾರೆ. ಏನ್ ಆಶ್ಚರ್ಯ ಇದೆ! ಭಗವದ್ಗೀತೆ ಹೇಳುತ್ತೆ, ಚಾತುರ್ವರ್ಣ್ಯಮ್ಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಹಿಂದೆ ಹೇಳಿದ್ದೇನಲ್ಲ, ಮನೆಯಲ್ಲೇ ಚಾತುರ್ವರ್ಣ ಇದೆ, ಮನೆಯಲ್ಲಿ ಚಾತುರ್ವರ್ಣ ಇದೆ. ಅದು ಜ್ಞಾನ ಕಾರ್ಯ ಹೇಳೋರು ಇದ್ದಾರಲ್ಲ, ಅದು ಬ್ರಾಹ್ಮಣನ ಕೆಲಸ. ಅದು ಕೆಲಸ ಮಾಡಿಸೋದೆಲ್ಲ ಮೇಲ್ವಿಚಾರಣೆ ಮಾಡ್ತಾನಲ್ಲ ಕ್ಷತ್ರಿಯನ ಕೆಲಸ. ಅದು ಎಲ್ಲ ಓಡಾಡೋ ಕೆಲಸ ಮಾಡೋದೆಲ್ಲ ಶೂದ್ರನ ಕೆಲಸ. ಅಂದಿಗೆ ಸಾಮಾನು ತರ್ತಾನಲ್ಲ ವೈಶ್ಯನ ಕೆಲಸ. ಈ ರೀತಿ ನಾಲ್ಕು ಮಾಡದೆ ಹೋದ್ರೆ ಕೆಲಸ ಸಣ್ಣ ಮನೆಯಲ್ಲೇ ಬೇಕಾದಕ್ಕೆಲ್ಲ ಕೂಡ. ಅವ ಒಬ್ಬೊಬ್ಬನೇ ಇದ್ದಾನೆ, ಎಲ್ಲ ಕೆಲಸ ತಾನೇ, ಬ್ರಾಹ್ಮಣನ ಕೆಲಸ ತಾನೇ ಮಾಡಬೇಕು, ಕ್ಷತ್ರಿಯ ಕೆಲಸ ತಾನೇ, ವೈಶ್ಯನ ಕೆಲಸ ತಾನೇ, ಒಬ್ಬನೇ ಇದ್ದಾನೆ. ಆಮೇಲೆ ಡೆವಲಪ್ ದೊಡ್ಡ ಮನೆ ಆಗ್ತಾ ಹೋದಂತೆ ವಿಭಾಗ ಜಾಸ್ತಿ ಆಗಲಿ ಶುರುವಾಯಿತು, ಅದು ಎಕ್ಸ್ಪೆನ್ಷನ್ ಬರ್ತಾ ಹೋದಂತೆ ನಡೀತಾ ಹೋಗುತ್ತೆ. ಅದು ಭಗವಂತ ವ್ಯವಸ್ಥೆ ಮಾಡಿದ್ದಾನೆ. ಯಾರ್ಯಾರು ಏನೋ ಮಾಡ್ತಾ ಹೋಗ್ಬಿಟ್ರೆ ವ್ಯವಸ್ಥೆನೇ ಇರೋದಿಲ್ಲ. ಒಂದಿಷ್ಟು ಇಂಗ್ಲೀಷ್ ಪಾಠ ಮಾಡೋದು, ಕನ್ನಡ ಪಾಠ ಮಾಡೋ ಅಂದ್ರೆ ಹುಡುಗರು ಗತಿಯೇನಾಗಬೇಕು. ಅದು ಇಂಗ್ಲಿಷ್ ಮೇಷ್ಟ್ರೇ ಬೇರೆ, ಕನ್ನಡ ಮೇಷ್ಟ್ರೇ ಬೇರೆ, ವ್ಯವಸ್ಥೆ ಬೇರೆ. ಅದು ಆ ಪ್ರಕಾರ ಹೋಗ್ತಿರ್ಬೋದು. ಹುಡುಗರು ಹಾಗೇನೆ, ಒಂದಿಷ್ಟು ಕನ್ನಡ ಕ್ಲಾಸ್ ಕೊಡೋದು, ಇಂಗ್ಲೀಷ್ ಕ್ಲಾಸ್ ಕುತ್ಕೊಂಡ್ಬಿಟ್ರೆ ಕೊನೆ ಯಾವ್ದು ಬರೋದಿಲ್ಲ, ಮನೆಗೆ ಹೋಗ್ಬಿಡ್ತಾನೆ. ಕೊನೆ ವ್ಯವಸ್ಥೆ ಬೇಕು, ಆ ಸ್ಟೂಡೆಂಟ್ಸ್ರೇ ಬೇರೆ ಮಾಡಿಬಿಡ್ತಾರೆ, ಅಧ್ಯಾಪಕರೇ ಬೇರೆ. ವ್ಯವಸ್ಥೆನೇ ಒಂದು ವ್ಯವಸ್ಥೆ. ಒಂದಿಷ್ಟು ಈ ಕಾಲೇಜ್, ಒಂದಿಷ್ಟು ಇನ್ನೊಂದು ಕಾಲೇಜ್ಗೆ ಹೋದ್ರೆ ತಪ್ಪದು ಪಾಠ, ಅವನ ಬೇರೆ ಇನ್ನೊಂದು ಬೇರೆ ಆಗಿರುತ್ತೆ. ಉಪಯೋಗನೇ ಇದೆ, ವ್ಯವಸ್ಥೆ ಇದೆ. ಎಲ್ಲೋ ಹೋದ್ ಎಲ್ಲೋ ಪರೀಕ್ಷೆ ತಗೊಳ್ಳಾಗಿಲ್ಲ, ಅದಕ್ಕೊಂದು ವ್ಯವಸ್ಥೆ ಇದೆ. ಮತ್ತೆ ವ್ಯವಸ್ಥೆ ಬಿಟ್ರೆ ಜಗತ್ ಬದುಕಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇವತ್ತು ಜಾತಿ ಅಂತ ಬೈತಾರೆ, ಗೀತೆಯನ್ನು ಬೈತಾರೆ, ಮಹಾಭಾರತ ಬೈತಾರೆ, ನಾಕ್ ಜಾತಿ ನಾಕ್ ಜಾತಿ ಅಂತ ಬೈತಾರೆ, ನೂರಾರು ಜಾತಿ ಮಾಡ್ಕೊಂಡು ಕೂತಿದ್ದಾರೆ. ಇದು ಆಗಿರೋದು ಪರಮಾತ್ಮ ಮಾಡಿದ್ದು ಮಿನಿಮಮ್ ಜಾತಿ, ಇವ್ರು ಮಾಡಿದ್ದು ಮ್ಯಾಕ್ಸಿಮಮ್ ಮಾಡ್ಕೊಂಡ್ರು, ಬೈಯೋರು ಅದನ್ನ ಫಾಲೋ ಮಾಡ್ತಿರೋದು, ಇದನ್ನ ಎಷ್ಟು ಅನ್ಯಾಯ. ಆದ್ದರಿಂದ ಇವತ್ತು ನಾಲ್ಕು ವರ್ಣಗಳ ಕಾನ್ಸೆಪ್ಟ್ ಅಂತ ತೆಗಲಕ್ಕೆ ಬರೋದಿಲ್ಲ, ಎಲ್ಲಿ ಹೋದ್ರೂ ಕೂಡ ಅದು ನಡೆಯುತ್ತೆ ಅಂತ ಹೇಳಿ. ಆಮೇಲೆ ಏನಾಗುತ್ತೆ ಗೊತ್ತೇನದು, ಅದು ವಂಶ ಪಾರಂಪರ್ಯ ಬರೋ ಹಾಗೆ ಮಾಡಿದ್ರೆ ಆಮೇಲೆ ಜಾತಿ ವ್ಯವಸ್ಥೆ ವಂಶ ಪಾರಂಪರ್ಯ ಬರಲಿಕ್ಕೆ ಏನು ಕಾರಣ ಅಂದ್ರೆ ಎಫಿಷಿಯನ್ಸಿ ಜಾಸ್ತಿ ಇರ್ತದ. ವಂಶ ಪಾರಂಪರ್ಯ ಬಂದಾಗ ಎಫಿಷಿಯನ್ಸಿ ಜಾಸ್ತಿ. ಒಬ್ಬ ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾನೆ, ಎಷ್ಟು ಸುಲಭ ಆಗುತ್ತೆ ನೋಡಿ ಅವನಿಗೆ. ಈಗ ಅಪ್ಪ ಪ್ರಾಕ್ಟೀಸ್ ಮಾಡ್ತಿರ್ತಾನೆ, ಬಿಲ್ಡಿಂಗ್ ಇದೆ, ಆಪರೇ ಎಲ್ಲ ಇದೆ, ಅವನಿಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡ್ತಾನೆ, ಸುಲಭ. ಪ್ರತಿಯೊಬ್ಬನು ಇವನೊಬ್ಬ ಬೇರೆ ಮೇಲೆ ಎಸ್ಟಾಬ್ಲಿಷ್ ಬೇರೆ ಶುರುವಾಗುತ್ತೆ. ಎಷ್ಟು ಕಷ್ಟ ಆಗುತ್ತಾಗ ಡಾಕ್ಟರ್ ಮಗ ಡಾಕ್ಟರ್ ಆದ್ರೆ, ಇಂಜಿನಿಯರ್ ಮಗ ಇಂಜಿನಿಯರ್ ಆದ್ರೆ, ಆಗ ಒಂದು ವ್ಯವಸ್ಥೆ. ಪ್ರೊಫೆಸರ್ ಮಗ ಪ್ರೊಫೆಸರ್ ಆದ್ರೆ ಬುಕ್ಸ್ ಇಂದ ಎಲ್ಲ ಅಡ್ಜಸ್ಟ್ ಆಗಿಬಿಟ್ಟಿರ್ತಾನೆ ಆಗ್ಲೇ. ಅವ್ನು ಭಾರಿ ಸುಲಭ. ಕಾರ್ಪೆಂಟರ್ ಮಗ ಕಾರ್ಪೆಂಟರ್ ಆಗ್ತಾನಲ್ಲ, 8 ವರ್ಷ ಹುಡುಗ ಪಟ ಪಟ ಹೊಡೆದ ಒಳ್ಳೆ ಆಲ್ಟ್ ಬರುತ್ತೆ. ಇವನು ಓದಿ ಇಂಜಿನಿಯರ್ ಕಾರ್ಪೆಂಟ್ರಿ ಕಲ್ತಿರ್ತಾರೆ, ಹೊರಗೆ 2 ಹೋಳ ಆಗಿಬಿಡುತ್ತೆ ಪಾಪ. ಇಂಜಿನಿಯರ್ ಸ್ಮಿತಿ ಕಾರ್ಪೆಂಟ್ರಿ ಎಲ್ಲ ಮಾಡಬೇಕು, ಫಿಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಇರುತ್ತೆ ಇಂಜಿನಿಯರಿಂಗ್ನೊಳಗೆ. ಇವ್ನು ಮಾಡಿ ಮಾಡಿ ದೌಡ್ ಬರೋದ ಹೊರತು ಕೆಲಸ ಆಗೋದೇ ಇಲ್ಲ. ಸರಿಗೆ ಅವನಿಗೆ ಇರ್ತಾರಲ್ಲ ಅಟೆಂಡರ್ಗೆ ದುಡ್ಡು ಕೊಟ್ಟು ಮುಗಿಸ್ಬಿಡ್ತಾನೆ ಕೆಲಸ. 90% ಸ್ಟೂಡೆಂಟ್ಸ್ ಭಾಳ ಹಣೆ ಭಾಳ ಇಷ್ಟ ಇದೆ. ಅಲ್ಲಿ ಅವನಂತ ಕಾರ್ಪೆಂಟ್ರಿ ಮಾಡಿ ಬರುತ್ತೆ ಅವನಿಗೆ, ವಾರಕ್ಕೊಂದು ತಿರುಗಿ ಕುಟ್ಟಿದ್ರೆ ಬರುತ್ತಾ ಅದು. ಆ ದಿವಸ ನೋಡ್ತಿರ್ತಾನೆ ಅಪ್ಪ ಮಾಡೋದನ್ನು, ದಿವಸ ಎಂಗೇಜ್ ಆಗ್ತಾನೆ. ಅದರಿಂದ ಅವನಿಗೆ ಒಂಥರ ಆರ್ಟಿಸ್ಟ್ ಡೆವಲಪ್ ಆಗ್ತಾನೆ. ಅದ್ರಲ್ಲಿ ಇದನ್ನ ಅರ್ಥ ಮಾಡ್ಕೊಂಡ್ರೆ ಒಬ್ಬನ ಮಗ ಇನ್ನೊಬ್ಬರ ಎಕ್ಸೆಪ್ಷನ್ಲಿ ಆಗಬಾರದು ಅಂತೇನೇ ಇಲ್ಲ. ಎಕ್ಸೆಪ್ಟ್ ಒಬ್ಬನ ಯಾರು ಆಗಿದ್ದು ಧರ್ಮದಾಸ ದೊಡ್ಡ ಜ್ಞಾನಿ ಆಗ್ಬೇಕು ಆಗಬಾರದು ಅಂತೇನೇ ಇಲ್ಲ. ಆದ್ರೆ ಒಬ್ಬನ್ಯಾರು ಆಗ್ತಾನೆ ಅಂತ ಎಲ್ಲರೂ ಹಾಗೆ ಮಾಡಕ್ ಬರೋದಿಲ್ಲ. ಆ ವ್ಯವಸ್ಥೆ ಬೇಕೇ ಬೇಕಾಗುತ್ತೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಮಾನ್ಯರ ಮಟ್ಟದಲ್ಲಿ ನಡೆಯುವ ವ್ಯವಸ್ಥೆ ಬೇರೆ, ಎಕ್ಸೆಪ್ಷನ್ಸ್ ಬೇರೆ. ಆರ್ ಆರ್ ನಾಟ್ ಎಕ್ಸೆಪ್ಷನ್ಸ್. ಆದ್ರಿಂದ ಇವತ್ತು ಶಿವಿದುರ ಶಿವದ್ರ ಎಂತ ಜ್ಞಾನಿ, ಅದಕ್ಕೆ ಎಲ್ಲರೂ ಮಾಡಕ್ ಬರೋದಿಲ್ಲ. ಆದ್ರಿಂದ ರಿಸಲ್ಟ್ ಇರಲೇಬೇಕಾಗತ್ತೆ. ಒಬ್ಬನು ಎಂದೂ ಕಾಲೇಜ್ ಹೋಗಿರ್ಲಿಕ್ಕಿರೋ ದೊಡ್ಡ ದೊಡ್ಡ ಕವಿಗಳಿದ್ದಾರೆ, ಸಾಹಿತಿಗಳು, ಏನು 3ನೇ ಕ್ಲಾಸ್ ಓದೋರಲ್ಲ ಅವ್ರು. ಅವ್ರ ಟೆಕ್ಸ್ಟ್ ಬುಕ್ ಆಗುತ್ತೆ ಎಣ್ಣೆಗೆ ಅವ್ರ ಮಾತುಗಳು. ಆ ರೀತಿ ಎಣ್ಣೆ ಓದಲು ಬರೋದ್ರೆ ಆಗಲ್ಲ ಟೆಕ್ಸ್ಟ್ ಬುಕ್ ಎಷ್ಟೋ ಸಲ. ಯಾತಕ್ಕೆ ಅದು ಎಕ್ಸೆಪ್ಷನ್ಸ್ ಅಷ್ಟೇ. ಎಕ್ಸೆಪ್ಷನ್ ಇಟ್ಕೊಂಡ್ಬಿಟ್ಟು ರೂಲ್ ಅಲಗಳಿಲಕ್ಕೆ ಬರೋದಿಲ್ಲ. ಆದ್ರಿಂದ ವರ್ಣಾಶ್ರಮ ಧರ್ಮಗಳು ಉಂಟು ಅಣ್ಣ. ಬ್ರಾಹ್ಮಣರ ಕೆಲಸ ಬೇರೆ, ಕ್ಷತ್ರಿಯರ ಕೆಲಸ ಬೇರೆ. ಬ್ರಾಹ್ಮಣರ ಕೆಲಸ ವಿಪ್ರಸ್ಯ ಜಪೋಪದೇಶವು ಆಚಾರ್ಯ. ಬ್ರಾಹ್ಮಣ ಹುಟ್ಟಿದ್ದು ಮುಖದಿಂದ, ಬ್ರಾಹ್ಮಣೋಶ್ಯ ಮುಖಮಾಸಿ. ಮುಖದಿಂದ ಹುಟ್ಟಿದ್ರೆ ಬ್ರಾಹ್ಮಣ ಏನ್ ಮಾಡ್ಬೇಕು ಅಂತೇನೋ ಏನ್ ತಿಳ್ಕೊ. ಮುಖದಿಂದ ಹುಟ್ಟಿದ್ದೇವಲ್ಲ, ಊಟ ಮಾಡ್ಬೇಕು ಅಂತ ತಿಳ್ಕೊಂಡ್ಬಿಟ್ಟ. ಮುಖದಿಂದ ಬಂದಿದೆ, ಅಷ್ಟಾಗಿ ಊಟ ಮಾಡಿದ್ರೆ ಕೆಲಸ ಬೂರೋಯ್ತು. ಆಚಾರ್ಯ ಹೇಳ್ತಾರೆ ಜಪೋಪದೇಶವು, ಜಪ ಮಾಡೋದು ಬಾಯಿಂದ, ಉಪದೇಶ ಮಾಡೋದು ಬಾಯಿಂದ, ಅದು ಬ್ರಾಹ್ಮಣನ ಕೆಲಸ. ಅದು ವಿಪ್ರಸ್ಯ ಬ್ರಾಹ್ಮಣಸ್ಯ ಮುಖಮಾಸಿ ಅಂತ ಅದಕ್ಕೆ ಕರೆದು. ಬಾಹುರಾಜನ್ಯ ಕೃತ, ಕ್ಷತ್ರಿಯ ತೋಳಿನಿಂದ ಹುಟ್ಟಿ ಬಂದ. ತೋಳು ಸ್ಟ್ರೆಂತ್ ತೋರಿಸೋದು, ಮಹಾಬಾಹು ಅಂತ ಕರೆದ್ರೆ, ವೀರಬಾಹು ಅಂತ ಕರೆದ್ರೆ, ತೋಳುಗಳು ಮುಂದೆ ಸ್ಟ್ರೆಂತ್ ತೋರಿಸೋದ್ರಿಂದ ರಾಜರಾದವನು ಪರಾಕ್ರಮೇ ಆಗಬೇಕು. ಇವನು ಜ್ಞಾನದಲ್ಲಿ ಪರಾಕ್ರಮ ಇವನದು, ತೋಳಿನಲ್ಲಿ ಪರಾಕ್ರಮ ಅವನದು. ವೈಶ್ಯ ವ್ಯಾಪಾರದಲ್ಲಿ ಕೌಶಲ್ಯ ತೋರಿಸಿದೆ. ಶೂದ್ರ ಪರಿಚರ್ಯೆಯಲ್ಲಿ ಕೌಶಲ್ಯ ತೋರಿಸಿದೆ. ಇದು ನಿಯಮಗಳು. ಇವತ್ತು ನಾವು ಬ್ರಾಹ್ಮಣರಲ್ಲ, ಭೀಮಸೇನ ಹೇಳುತ್ತಾನೆ, ನಾವು ಕ್ಷತ್ರಿಯರು. ನಮ್ಮ ಕೆಲಸ ಅನ್ಯಾಯವನ್ನು ಪ್ರತಿಭಟಿಸಬೇಕು, ಧರ್ಮವನ್ನು ಉಳಿಸಬೇಕು. ಇವತ್ತು ಪೊಲೀಸ್ ಕೆಲಸ ಪಾಠ ಮಾಡೋದಲ್ಲ, ಪಾಠ ಮಾಡಿ ಸ್ಮೂತ ಪಾಠವನ್ನು ನಡೀತಾ ಕೊಡು. ಪರೀಕ್ಷೆ ಕಾಲಕ್ಕೆ ಆಸ್ ಕಾಲೇಜ್ ಬಂದು ಯಾವಾಗಲೂ ಪೊಲೀಸ್ ವ್ಯಾನು ಮೊದಲಲ್ಲ, ಒಂದು ಕಾಲಕ್ಕೆ ಒಂದ್ ಯಾಕೆ ಕಾಪಿ ಹೋದ ಹುಡುಗರು ಹಿಡಿದಕ್ಕೋಸ್ಕರ ಪ್ರಿನ್ಸಿಪಾಲ್ ಕೊಂಡು ಹುಡುಗರಿದ್ದಾರೆ ಮಹಾನುಭಾವರು. ಆದ್ದರಿಂದ ಅದಕ್ಕೆ ಪೊಲೀಸ್ ವ್ಯಾನ್ ಅದು ಪಾಠ ಮಾಡಕ್ಕೆ ಬರೋದಿಲ್ಲ, ಬರ್ತಕ್ಕೆ ಬರೋದಿಲ್ಲ. ವ್ಯವಸ್ಥೆ ಕಾಪಾಡಲಿಕ್ಕಷ್ಟೇ ಅವರಿಗೆ ಕೆಲಸ. ಆ ತರಹ ಕ್ಷತ್ರಿಯ ವ್ಯವಸ್ಥೆಯನ್ನು ಉಳಿಸಬೇಕು. ಧರ್ಮಕ್ಕೆ ಧರ್ಮಾಚರಣೆ ಮಾಡೋರಿಗೆ ರಕ್ಷಣೆ ಕೊಡಬೇಕು, ಅಧರ್ಮಿಗಳನ್ನ ಓಡಿಸಬೇಕು. ಇದು ಕ್ಷತ್ರಿಯನ ಕೆಲಸ. ಇವತ್ತು ನಾವು ಕ್ಷತ್ರಿಯರು. ನೀನು ಮಾಡಿದ್ದೇನು? ದುರ್ಯೋಧನದಂತ ಮಹಾಪಾಪಿ ಮಾಡಬಾರದು. ಯಾರು ಜೂಜಾಡ್ತಾರೆ ಅಂದ್ರೆ ಕ್ಷತ್ರಿಯ ಹಿಡಿದಾಕ್ಬೇಕು. ಇವತ್ತು ಸರ್ಕಾರ ಕೆಲಸ ಮಾಡುತ್ತೆ ಪಾಪ, ಅದು ಅದೇ ಜೂಜಾಡಿಸುತ್ತೆ. ಆ ವಿಚಾರ ಬೇರೆ. ರೈತಂದ್ರೆ ಸರ್ಕಾರದೇ ಆಡಿದ ಜೂಜ ಅದು ಒಂದು. ಆದ್ರೆ ಇವ್ರದ ಜೂಜಾಡ ಹಿಡಿದಾಕ್ಬಿಡ್ತಾರೆ. ಆ ಕೆಲಸ ಮಾಡೋ ಹಾಗೆ ನೀನು ಹಿಡಿದಾಕ್ಬೇಕು. ಜೂಜಾಡ್ರೆ ನೀನೇ ಜೂಜಾಡ್ಬಿಟ್ಟಿಯಲ್ಲ, ಎಷ್ಟು ತಪ್ಪದು. ಭೀಮಸೇನ ಈ ಮಾತು ಡೈರೆಕ್ಟ್ ಅಟ್ಯಾಕ್ ಧರ್ಮರಾಜನಿ. ಈ ಮಾತು ದ್ರೌಪದಿ ಹೇಳಿದ್ದು ಹೌದು, ಆ ಜೋರ ಹೇಳಬಾರದು. ಹೆಸರಿಗೆ ಗಂಡ ಅನಿಸಿಕೊಂಡಿದ್ರಿಂದ ಜೋರಾಗಿ ಹೇಳಾಗಿಲ್ಲ. ಭೀಮಸೇನ ಜೋರಾಗಿ ಹೇಳುತ್ತಾರೆ, ಇದು ಭಾರಿ ತಪ್ಪು. ನೀನೇ ಜೂಜಾಡಿದ್ದೆ, ಅವರು ಜೂಜಾಡಿದ್ದಾರೆ, ಅದು ಮೋಸವೇ ಜೂಜಾಡಿದ್ದಾರೆ. ಅದ್ರ ಬೇರೆ ಜೊತೆಗೆ ಜೂಜೇ ಮೋಸ, ಅದರಲ್ಲೂ ಭಾರಿ ಮೋಸ ಮಾಡಿದ್ದಾನೆ ದುರ್ಯೋಧನ. ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದ್ದೀಯಲ್ಲ, ಇದು ಯಾವ ಲೆಕ್ಕ? ಇದು ಒಂದು, ಇದು ಯಾರೋ ನಾವು ಅವ್ರು ಯಾರೋ ಏನೇನು ಮಾಡ್ಕೊಂಡು ದೇವರು ಕಾಪಾಡ್ತಾನೆ ಅಂತ ಕುತ್ಕೊಳ್ಳೋದಾದ್ರೆ ನೀನ್ ಯಾಕೆ ಬೇಕು ರಾಜ ಅದಕ್ಕೆ? ಇವತ್ತು ಯಾರೋ ಯಾರೋ ಸೂಟ್ಗೆ ಸಿಕ್ಕೊಂಡು ಓಡೋಗ್ತಿರ್ತಾರೆ, ಒಬ್ಬನ ಕಳ್ಳ ಪೊಲೀಸ್ ಇರ್ತಾನೆ, ಹೇಳ್ತಾರೆ ನೋಡೇ ಹೋಯ್ತಾನೆ ಇರ್ಕೊಂಬ ಅಂತ ಕೇಳಿದ್ರೆ, ಎಲ್ಲ ದೇವರಿಚ್ಛೆ ಅಂತ ಕೇಳಿದ್ರೆ ಗತಿಯರಾಗ್ಬೇಕು. ಇದಕ್ಕೀಗ ಇವ್ರು ಹಾಗೆ ಕೆಲಸ ಬಿಟ್ಟು ಮನೆಗೆ ಹೋಗಿ ಕುತ್ಕೋಬೇಕು. ಸಂಬಳ ದೇವರಿಚ್ಛೆ ಅಲ್ಲ, ತನ್ನಿಚ್ಛೆ. ಹಿಡಿಯೋ ಮಾತ್ರ ದೇವರಿಚ್ಛೆ ಇದ್ರೆ ಏನು ಲೆಕ್ಕ ಇರು? ಒಂದು ಉಳಿದವರಂದ್ರೆ ಸರಿನೆ, ನಮ್ಗಾರ ಕೆರೆ ಬಾರ ಉಪನ್ಯಾಸ ಗೊತ್ತಾಗತ್ತೆ, ದೇವರಿಚ್ಛೆ ಅಂದ್ರೆ ಸರಿನೆ. ಆದ್ರೆ ಅವಿರೋದೇ ಪೊಲೀಸ್ ಆ ಕೆಲಸಕ್ಕೆ. ಅದು ಯಾರು ಯಾವ ಕೆಲಸಕ್ಕೆ ಇದ್ದಾರೋ, ಅಸ್ವಧರ್ಮೇ ನಿಧನಂ ಶ್ರೇಯ, ಕರ್ಮಣ್ಣೇ ವಾಧಿಕಾರಸ್ತೆ ಮಾಫಲೇಶು ಕದಾಚಾರ. ಅದನ್ನ ಬಿಡ್ಲಕ್ಕೆ ಬರೋದಿಲ್ಲ, ಅದು ನಮ್ಮ ಕರ್ತವ್ಯ. ಈಗ ಯಾರೋ ಏನೋ ಮಾಡ್ತಾರೆ, ಏನ್ ಮಾಡಲಿ ಅನ್ಬೋದಾಗಿತ್ತು. ನಾವು ಋಷಿಗಳಲ್ಲ, ಮುನಿಗಳಲ್ಲ, ಹುಡುಗ ಹಾಕುತ್ತಿದ್ದಾರೆ ಯೋಚನೆ ಇಲ್ಲ, ನಾವು ಹಾಕೋಡಾಗಿಲ್ಲ. ನೀನು ಬರೀ ಕ್ಷತ್ರಿಯನಲ್ಲ, ರಾಜ ಬರೀ ರಾಜನಲ್ಲ, ಚಕ್ರವರ್ತಿ ನೀನು. ಇಂಥವ್ ಹೀಗೆ ಕೂತ್ರೆ ಜಗತ್ತಿನ ಗತಿ ಏನಾಗಬೇಕು ಅಂತ ಭೀಮಸೇನೆ ಕೇಳುತ್ತೆ. ಎಷ್ಟು ಒಳ್ಳೆ ಮಾತಾಡು ಒಂದು. ಇದಕ್ಕೆ ಸಧರ್ಮ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಸಧರ್ಮ ಅಂದ್ರೆ ಕರ್ತವ್ಯ, ಡ್ಯೂಟಿ. ತಮ್ಮ ತಮ್ಮ ಕರ್ತವ್ಯ ತಾವು ಮಾಡದೆ ಹೋದರೆ ಜಗತ್ ಉಳಿಲಿಕ್ಕೆ ಸಾಧ್ಯನೇ. ಜಗತ್ ಕಾಪುರುಷೈಹಿ ವಿನಶೇತ್ ಅಂತ ಮಾತು. ದುಷ್ಟರಿಂದ ಜನ ಹಾಳಾಗಿ ಹೋಗಿಬಿಡುತ್ತಾರೆ. ಅದಕ್ಕೆ ನೀನು ಈ ಮಾತನಾಡಕ್ ಬರೋದಿಲ್ಲ. ಕ್ಷಮೆ ಅನ್ನೋದನ್ನು ಬೇರೆಯವರು ಕ್ಷಮಿಸಬಹುದೇ ಹೊರತು ನ್ಯಾಯಾಧೀಶ ಕ್ಷಮಿಸಿಬಿಟ್ರೆ ತಪ್ಪು. ನ್ಯಾಯಾಧೀಶ ಕ್ಷಮಿಸುವ ಹಕ್ಕು ಅವನಿಗಿಲ್ಲ. ಡಿಸ್ಮಿಸ್ ಮಾಡ್ತಾರೆ ಅವನನ್ನು. ಬಂದವರನ್ನೆಲ್ಲ ಕ್ಷಮಿಸಿಬಿಡೋದು ನಡೆಯಂತೆ. ಕಳ್ಳತನ ಮಾಡಿದ್ದಾನೆ ಹೊರಗಡೆ ಎಕ್ಸ್ಕ್ಯೂಸ್ ಮಾಡಿ, ಕೊಲೆ ಮಾಡಿದ್ದಾನೆ ಎಕ್ಸ್ಕ್ಯೂಸ್ ಮಾಡಿಬಿಡಿ. ಇದಕ್ಕೆ ಇವನೇ ಕೊಡಬೇಕು ದಂಡ. ಆದ್ರೆ ಇವನು ಎಲ್ಲರೂ ಎಕ್ಸ್ಕ್ಯೂಸ್, ಇವನು ಸರ್ಕಾರ ಎಕ್ಸ್ಕ್ಯೂಸ್ ಮಾಡೋದಿಲ್ಲ, ಗೆಟ್ ಔಟ್ ಅಂತ ಹೇಳಿಬಿಡುತ್ತೆ. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕಾದ ಅವನ ಕರ್ತವ್ಯ, ನಿರಪರಾಧಿ ಬಿಡಿಸಬೇಕಾದ ಅವನ ಕರ್ತವ್ಯ. ನ್ಯಾಯಾಧೀಶ ಅನ್ನ ಪದಕ್ಕೆ ಒಂದು ಪದವಿಗೆ ಒಂದು ಅರ್ಥ ಇದೆ. ರಾಜ ಅನ್ನ ಪದವಿಗೆ ಅರ್ಥ ಇದೆ. ರಾಜ್ಞಾಂನ ಕೃತ್ಯಂ ನಚ ಲೋಕ ಯಾತ್ರಾ ಭವೇ ಜಗತ್ ಕಾಪುರುಷೈಹಿ ವಿನಶ್ಚೇತ್. ಆದ್ದರಿಂದ ಅಣ್ಣನೇ ಭಾರಿ ತಪ್ಪು ಮಾಡ್ತಾ ಇದ್ದಿ, ಇದು ಸರಿಯಲ್ಲ. ಮಧು ಕ್ಷತ್ರಿಯರಾಗಿ ಅಧರ್ಮಿಗಳು ಯಾರಾಗಿದ್ರು ಕೂಡ ಅದು ಹಿಡಿದು ಹಾಕಬೇಕಾಗಿತ್ತು. ಆದ್ರೆ ನೀನು ಅಧರ್ಮ ಮಾಡಿ, ಅಧರ್ಮಗಳನ್ನ ಹಿಡಿದಾಕೋದ್ರ ಬದಲು ಅವ್ರು ಮಾಡಿದ್ದಾಗಲೇ ಅಂತ ಬಂದು ಕೂತಿದ್ದೀಯಲ್ಲ, ಇದು ಯಾವ ನ್ಯಾಯ ಅಂತ ಕೇಳಿದ. ಅವನು ಅನ್ಯಾಯ ಮಾಡಿದರೆ ಈ ಕೂಡ ಬಂದು ಆ ಸೋತು ಬಿಟ್ಟಿದಲ್ಲ ಅಣ್ಣ. ಇದು ದ್ಯೂತ. ಇದು ದ್ಯೂತದಲ್ಲಿ ಎಲ್ಲಾ ಸೋಲು ಹಕ್ಕು ಯಾರಿಗೂ ಇಲ್ಲ. ಭೀಮಸೇನೆ ಹೇಳಿದ್ರು ಎಲ್ಲಾ ಸೋಲು ಹಕ್ಕು ದ್ಯೂತದಲ್ಲಿ ಯಾರಿಗೂ ಇಲ್ಲ. ಇವತ್ತಷ್ಟೇ ಜೂಜಾಡನ್ನು ಕೂಡ ಎಲ್ಲ ಸೋತು ಬಂದ್ರೆ ಸರ್ಕಾರ ಒಪ್ಪೋದಿಲ್ಲ. ಅದರ ಅದೆಲ್ಲ ಸೋತು ಬಿಡ್ತಾನೆ, ಹೆಂಡತಿ ಮಕ್ಕಳು ಕೇಸ್ ಹಾಕ್ತಾರೆ, ಸರ್ಕಾರ ವಾಪಸ್ ಕೊಡಿಸುತ್ತದೆ. ಅದನ್ನೆಲ್ಲ ಕೂಡ ಮನೆ ಸೋತು ಬಿಟ್ಟಿರ್ತಾರೆ, ಎಲ್ಲ ಬಿಟ್ಬಿಡ್ತಾರೆ. ಇವ್ರೇನ್ ಮಾಡ್ತಾರೆ, ಕೇಸ್ ಹಾಕಿದ್ರೆ ವಾಪಸ್ ಕೊಡಿಸ್ಬಿಡ್ತಾರೆ. ಎದ್ದ ನೋಡಿ ಒಳಗೆ ಹಾಕಿಬಿಡ್ತಾರೆ. ಅವನಿಗೆ ಎಲ್ಲ ಹಕ್ಕಿಲ್ಲ, ಇರೋ ಹಕ್ಕು ಇವನಿಗಿಲ್ಲ. ಜೂಜು ಪಾಕೆಟ್ ಮೇಲೆ ಕಳ್ಕೊಬಹುದು ಹೊರತು ಇದೆಲ್ಲ ಅದನ್ನ ಕಡ್ಬೇಕಾದ್ರೆ ರಿಯಲ್ ಎಸ್ಟೇಟ್ ಮಾಡ್ಲಕ್ಕೆಲ್ಲ ಬರೋದಿಲ್ಲ. ಅದನ್ನೆಲ್ಲ ಕೂಡ ಅದಕ್ಕೆ ನಿಬಂಧನೆಗಳು ಉಂಟು. ಹೆಂಡತಿ ಮಕ್ಕಳಿಗೆ ಜವಾಬ್ದಾರಿ ಇದೆ. ಅದೇ ವೇಷಶಾಸ್ತ್ರೀಯರು ಕೊಟ್ಟು ಬರ್ತಾರಲ್ಲ, ಅದಕ್ಕೆ ಬೆಲೆ ಇಲ್ಲ. ವೇಷಶಾಸ್ತ್ರೀಯ ಸ್ವಲ್ಪ ದುಡ್ಡು ಕೊಟ್ಟರೆ ಅದಕ್ಕೆ ಓಕೆ ಅಂತ ಹೇಳುತ್ತಾರೆ. ಆ ಮನೆಗೇನೆ ಬರ್ಕೊಳ್ಳೋದೆಲ್ಲ ಮಾಡಿಬಿಟ್ಟು ಹಿಡ್ಕೊಂಡು ವಾಪಸ್ ಕೊಟ್ಬಿಡ್ಬೇಕಲ್ಲ. ಅದು ದೂತೆ ದತ್ತಂ ಪುನರಾಹಾರ್ಯಮೇವಾ ಭೀಮಸೇನೆ ಹೇಳುತ್ತಾರೆ. ರಾಜನಾದವನು ಅಂತ ದೂತ ಆಡಬಾರದು. ಯಾರೇ ಆಡಿದ್ರೂ ಬೆಲೆ ಇಲ್ಲ. ನೀನು ರಾಜ್ಯ ಕೋಶ ತಮ್ಮಂದಿರನ್ನ ಹೆಂಡತಿನ ಎಲ್ಲ ಸೋತ್ಬಿಟ್ಟಿದ್ದೀಯಲ್ಲ, ಯಾವ ದೂತನೂ ಅದನ್ನು ಒಪ್ಪೋದಿಲ್ಲ. ನೀನ್ ಹೇಗೆ ಒಪ್ಪಿದೆ ಇದನ್ನ? ಆದ್ರಿಂದ ಅದನ್ನು ವಾಪಸ್ ತಗೊಳ್ಬೇಕಂತ ಹೊತ್ತಿ ನೋಡಿ. ದೂತದಲ್ಲಿ ಗೆದ್ದಿದ್ದು ಗೆದ್ದಿದ್ದಲ್ಲ, ಸೋತಿದ್ದು ಸೋತಿದ್ದಲ್ಲ. ಆದ್ರೆ ಸಣ್ಣ ಪುಟ್ಟದಾದ್ರೆ ಯೋಚನೆ ಮಾಡೋಗಿಲ್ಲ. ಬುದ್ಧಿವಂತ ಹೋಗ್ಲಿಗಳು ಅಂದ್ರೆ ಮೂರೈತು, ಏನ್ 1200 ಕಳ್ಕೊಂಡ್ಬಂದ ಅಂತ ತಿಳ್ಕೊಂಬೋಣ. ಬುದ್ಧಿವಂತ ಮನೆಗೆ ಇನ್ಮೇಲೆ ಆಡ್ಬೇಡ ಅಂದ್ರೆ ಮುಗಿತು. ಆದ್ರೆ ಆ ರೀತಿ ದೊಡ್ಡ ಆಸ್ತಿ ಪಾಸ್ತಿ ಕಳೆದ ಮಾಡ್ಲಕ್ ಬರೋದಿಲ್ಲ, ಅವನಿಗೆ ರೈಟೇ ಇಲ್ಲ ಕಳಿಲಿಕ್ಕೆ. ನೀನ್ ಹೇಗೆ ಕಳೆದಿದ್ದು, ನೀನ್ ಹೇಗೆ ಒಪ್ಕೊಂಡಿದ್ದೀಯ? ಆದ್ರಿಂದ ಶಾಸ್ತ್ರ ಹೇಳುತ್ತದೆ ಅದು ವಾಪಸ್ ತಗೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಸರ್ಕಾರದ ಕೆಲಸ ವಾಪಸ್ ಕೊಡಿಸ್ಬೇಕಾದದ್ದು. ನೀನೇ ಸರ್ಕಾರ, ಇವತ್ತು ಚಕ್ರವರ್ತಿ ನೀನು, ಅದ್ ನಿನ್ನ ಕೆಲಸ ಇದೆ. ನೀನು ಹೋಗಿ ದುರ್ಯೋಧನಾದಿಗಳನ್ನ ಖಂಡಿಸಿಬಿಟ್ಟು ವಾಪಸ್ ತರಬೇಕಾದ ಜವಾಬ್ದಾರಿ ನಿನಗಿದೆ ಈಗ. ಅಂದ್ ಬಿಟ್ಟು ಹ್ಯಾಕ್ ಕೂತಿದ್ದಿ? ಅದೆಲ್ಲ ಗಾಬರಿ ಆಗ್ತಾ ಹೋಗ್ತಾನೆ ಭೀಮಸೇನ. ನನ್ನ ಕೈಲಿ ಅದೆಲ್ಲ ಆಗುತ್ತಾ, ಎಷ್ಟು ಜನ ಇದ್ದಾರೆ ಗೊತ್ತಾ ಅಂತ ಕೇಳಿದ್ರೆ, ಅಣ್ಣ ನಿನ್ನ ಕೈಲಿ ಆಗೋದಿಲ್ಲ ಅಂತ ಗೊತ್ತು, ಅದಕ್ಕೆ ನೀನ್ ಹೋಗ್ಬೇಡ, ನನ್ನ ಕಳಿಸು ಹೋಗ್ಬಿಡ್ತೇನೆ ಅಂತ ಹೇಳಿದ್ದ. ಇದು ಭೀಮನ ಮಾತು ಅಂದ್ರೆ ಯಾರೋ ಕಳಿಸೋ ಆಕಾಶ ನೋಡ್ತಾ ಕೊಡೋದಿಲ್ಲ, ನಾನು ಕಳಿಸು, ನಾನು ಒಬ್ಬನೇ ಹೋಗ್ತೀನಿ, ಯಾರೂ ಬೇಕಾಗಿಲ್ಲ. ಅವನ್ನೆಲ್ಲ ಕಥೆ ಮುಗಿಸ್ಬಿಡ್ತೇನೆ, ಆಯ್ತಾ ಇಲ್ಲ? ನಾನು ಸುಮ್ಮನೆ ಯಾಕೋತ ಕೂತೀನಿ, ನೀನು ಹೋಗ್ತಾ ಇಲ್ಲ, ಆರ್ಡರ್ ಇಶ್ಯೂ ಮಾಡಿ ಹೋಗ್ತೇನೆ ಅಂತಾರೆ. ಆ ಟೈಪು ಆರ್ಡರ್ ಕೊಡಿ ಹೋಗಿರ್ತೇನೆ, ನೀನು ಹೂವನ್ನು ಹೋಗಿರ್ತೇನೆ. ನಾನು ಈ ಮಾತು ಯಾರು ಹೇಳ್ತಾರೆ? ಅವರಿವರು ಮಾಡಲಿ ಅಂತ ಹೇಳಿ ತಪ್ಸ್ಕೊಳ್ಳೋದನ್ನ ಬೇಕಾಷ್ಟು ಜನ ಸಿಗ್ತಾರೆ. ಇದು ತಪ್ಪು ತಪ್ಪು ಅಂತ ಹೇಳೋದನ್ನ ಸಿಗ್ತಾರೆ, ಸರಿ ಅಂತ ಹೇಳೋದನ್ನ ಸಿಕ್ತ ಜನ ಸಿಗ್ತಾರೆ. ನಾನು ಮಾಡ್ತೇನೆ, ಆಯ್ತಾ ಇಲ್ಲೋ? ನೀನು ಹೂವನ್ನು ನಾ ಕೆಲಸ ಮಾಡ್ಕೊಂಡು ದ್ರೌಪದಿ ಆಗಿ ಹೇಳ್ತಾರೆ. ನೋಡು ಭೀಮಸೇನಲ್ಲಿ ಎಷ್ಟು ಶಕ್ತಿ ಇದೆ, ಉಪಯೋಗ್ತಾ ಇಲ್ಲ. ಏನ್ ಮಾಡೋದು ನಿನೀಗ? ನೀರಿಲ್ಲದೆ ಸರಿ ಬಿಟ್ಟಾಗ ಹಿಡ್ಕೊಳ್ಳೋದು ಏನ್ ಮಾಡ್ಬೇಕು ಈ ಮಧ್ಯೆ? ಬಹಳ ತಪ್ಪು ಮಾಡ್ತಾ ಇದ್ದೆ, ಆದ್ರಿಂದ ನೀನ್ ಹೂವನ್ನು ಮೊದಲು. ಧರ್ಮದಲ್ಲಿ ಭಾರಿ ಆಘಾತವೇ ಆಗ್ತಾ ಇದೆ ಅಣ್ಣ. ರಾಜನಾಗಿ ಹೀಗ್ ಮಾಡಬೇಕು ಎಂದೂ ಕೂಡ ಧರ್ಮವನ್ನ ಧರ್ಮವನ್ನಾಗಿ ನೋಡಬೇಕು, ಕರ್ತವ್ಯನ ಕರ್ತವ್ಯವನ್ನಾಗಿ ಆಚರಿಸಬೇಕು. ನೀವೆಲ್ಲವನ್ನೂ ಬಿಟ್ಟುಬಿಟ್ಟು ಕ್ಷಮೆ ಕ್ಷಮೆ ಅಂತ ಕೂತ್ರೆ ಅದಕ್ಕೇನೂ ಅರ್ಥ ಇಲ್ಲ. ಇದು ನಿಜವಾಗ್ಲೂ ಕರ್ತವ್ಯವನ್ನು ಆಚರಿಸೋದು ದೇವ್ರ ಪೂಜೆ ಆಗುತ್ತೆ ಹೊರತು ಬಿಡೋದು ದೇವ್ರ ಪೂಜೆ ಆಗೋದಿಲ್ಲ. ಇನ್ನು ಜನ ಭಾರಿ ಬುದ್ಧಿವಂತರು, ಎಲ್ಲ ದೇವರೇ ಮಾಡಿಸ್ತಾನೆ, ನಾನು ಸುಮ್ಮನೆ ಕೂತ್ ಬಿಡ್ತೇನೆ ಅಂತ ಕೂರ್ತಾನಲ್ಲ, ನೋಡೋದು ಭಾರಿ ದೊಡ್ಡ ಮಾತು ಕಂಡ ಕಾಣುತ್ತಿದ್ದು. ಒಂದು ಆಕ್ಚುಲಿ ಮೋಸ ಅದು. ಯಾಕೆ ಗೊತ್ತೇನೋ, ಅವನ ದೇವರೆಲ್ಲ ಮಾಡಿಸಿ ಸುಮ್ಮನೆ ಕೂಡ್ತಾನಲ್ಲ, ಅವನು ಕೂಡೋದಿಷ್ಟೇ, ತಾನು ಮಾಡಬೇಕಾದ ಕೆಲಸ ಬಿಡ್ತಾನೆ, ಪೂಜೆ ಬಿಡ್ತಾನೆ, ಸಂಧ್ಯಾವನ್ನೇ ಬಿಡ್ತಾನೆ, ಏಕಾಶಿ ಉಪವಾಸ ಬಿಡ್ತಾನೆ, ಸುಮ್ಮನೆ ಕೂತಿರ್ತಾನಲ್ಲ, ಹಸಿವೆ ಆಯ್ತು ಊಟಕ್ಕಾಗಿ ತಪ್ಪು ತಿಂದು ಕುಡ್ಕೊಂಡ್ಬಿಡ್ತಾನೆ, ಆರಾಮಾಗಿ ಬಿಡೋದಿಲ್ಲ. ದೇವರ ತಿರುಗಲಿ ಅಂತ ಕೂಡಲಿರೋಣಂತೆ ಕೊಡೋದಿಲ್ಲ, ಅದಕ್ಕೆ ಮಾತ್ರ ತಾನು ತಿಂತಾನೆ, ಪರವಾಗಿಲ್ಲ. ಇವಳು ಬೇಗ ಇನ್ನೊಂದ್ಸರಿ ಕಾಸು ಹೋಗ್ತಾನೆ, ಮತ್ತೆ ತಿಂತಾನೆ, ಫಸ್ಟ್ ಅದು ಕೆಲಸ ಮಾಡಿರ್ತಾ ಎಲ್ಲ ದೇವ್ರ ಮೇಲೆ ಹಾಕ್ಬಿಡ್ತಾರೆ. ಇದು ಪಾರ್ಷಿಯಲ್ ಪಿಕ್ಚರ್ ಹೋದಲ್ಲ ಇದು ಒಂದು. ಹಾ ಸುಮ್ಮನೆ ಕೊಡೋದೇ ಸತ್ತ ಹೋಗ್ತೀವಿ ಅಷ್ಟೇ, ಏನು ಬಾತೇ ಇಲ್ಲ. ಅದ್ರ ಸುಮ್ಮನೆ ಕೂಡ್ತಾನಲ್ಲ, ಆಶ್ಚರ್ಯ ಅಂದ್ರೆ ಭಗವದ್ಗೀತೆಯಲ್ಲಿ ಬರುತ್ತೆ, ಕೂಡೋದೊಂದು ಕೆಲಸ ಗೊತ್ತಾನೆ ಹಿಂಗೆ ಅಂತ ಹೇಳ್ತಾನೆ. ಸುಮ್ಮನೆ ಕೂತು ಬಿಡ್ತೇನೆ ಅಂತ ಹೇಳ್ತೀಯಲ್ಲ, ಇದಕ್ಕೆ ಅದನ್ನ ಕೈಲಾಗುತ್ತಾಗಿದ್ರೆ ಈಗ ಅಂದಮೇಲೆ ದೇವ್ರು ಹೇಳಿದ್ದ ನಾವು ಮಾಡಲೇಬೇಕು. ಜೀವಕರ್ತೃತ್ವ ಅಂದ್ರೆ ಇದು, ದೇವರಿದ್ದಾನೆ ಒಂದು ಕೆಲಸ ಕೊಟ್ಟಾಗಿದೆ, ಈಗ ಅದನ್ನ ಮಾಡಿ ಕೃಷ್ಣಾರ್ಪಣ ಅನ್ನೋ ಅಷ್ಟೇ ನಮ್ಮ ಕೆಲಸ ಹೊರತು ನಾ ಸ್ವತಂತ್ರರು ಅಂತ ಹೇಳಿನೋ ಇದೇನೋ ಕಾರಣ ಹಾಕೊಂಡು ಸುಮ್ಮನೆ ಕೂತ್ರೆ ಜೀವಕರ್ತೃತ್ವ ಅರ್ಥ ಮಾಡ್ಕೊಂಡಿಲ್ಲ, ಇವನು ಅಪಾರ್ಥ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ. ಅಣ್ಣ ನನ್ನ ಕಳಿಸು, ಹೋಗಿ ಬರುತ್ತೇನೆ, ಇಲ್ಲದ ಹೋದ್ರೆ ಭಾರಿ ತಪ್ಪಾಗುತ್ತೆ. ದೇವ್ರ ಪೂಜೆ ಮಾಡಬೇಕು, ದೇವ್ರ ಸಂತೋಷ ಪಡ್ತೇನೆ ಅಂತ ಹೇಳ್ತೀಯಲ್ಲ, ದೇವ್ರ ಪೂಜೆ ಅಂತ ಏನ್ ತಿಳ್ಕೊಂಡಿದ್ದಿ? ತುಂಬಾ ಜನ ದೇವ್ರ ಪೂಜೆ ಕಾನ್ಸೆಪ್ಟೇ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟ, ಅದು ದೇವರಿಗಾಗ್ಲೂ ತಾನು ಹಾಕೊಂಡ್ಬಿಡ್ತಾನೆ ಫಸ್ಟ್, ಬೆಡ್ ಕಾಫಿ ಮುಗಿಸಿಬಿಡ್ತಾನೆ, ಆಮೇಲೆ ದೇವ್ರ ಪೂಜೆ ಗಂಟೆ ಬಾರಿಸಿದ್ದು ಬಾರಿಸಿದ್ದೆ ಜೋರಾಗಿ, ಮನೆ ಮನೆದವರೆಲ್ಲ ಎದ್ದು ಬಿಡ, ಪಕ್ಕದವರ ಕೂಗ್ಬೋ ಆಚಾರ ಮಾಡಿದ ಪೂಜೆ ಮಾಡ್ತಾನೆ ಅಂತ ತಿಳ್ಕೊಂಡಿರ್ಬೋದು. ಪಾಪ ಇಲ್ಲಿ ಬರೀ ಬಂತರು ಬೈಯೋದಲ್ಲ, ಇನ್ನೂ ಆಗ್ಲಿಲ್ವಾ, ಬಾಯಿ ಬಂದ ಬೈಕೊತ ಪೂಜೆ ಮಾಡ್ತಿರ್ತಾನೆ, ಆ ನೀರು ಹಾಕಿದ್ರೆ ನೈವೇದ್ಯ ಮಾಡಿದ್ರೆ ಮುಗೀತು. ಇದು ಇಷ್ಟೇ ದೇವ್ರ ಪೂಜೆ ಅಲ್ಲ, ಇದು ದೇವ್ರ ಪೂಜೆ ಹೌದು, ಇಷ್ಟೇ ದೇವ್ರ ಪೂಜೆ ಅಲ್ಲ, ಇದು ಬ್ರಾಡೆಸ್ಟ್ ಕಾನ್ಸೆಪ್ಟ್ ಆಫ್ ಗಾಡ್ ವರ್ಷಿಪ್ ಅಂದ್ರೆ. ದೇವ್ರ ಪೂಜೆ ಅಂದ್ರೆ ಏನು? ಒಂದು ಗಂಟೆ ದೇವ್ರ ಪೂಜೆ ದೇವ್ರ ಪೂಜೆ ಅಲ್ಲ, 10 ನಿಮಿಷದ ದೇವ್ರ ಪೂಜೆ ದೇವ್ರ ಪೂಜೆ ಅಲ್ಲ, 24 ತಾಸು ದೇವ್ರ ಪೂಜೆ ಆಗಬೇಕು ಅಂತ ಭಗವಂತ ಹೇಳಿದ್ದಾರೆ. 24 ಮಲಗ್ತಾರ ದೇವ್ರ ಪೂಜೆ, ಅದು ಒಂದು ಯಾತಕ್ಕೆ ಗೊತ್ತೇನು, ಮಲಗಿದ್ರೆ ಬಂದು ಪೂಜೆ ಮಾಡಕ್ಕೆ ಅನುಕೂಲ ಆಗುತ್ತೆ, ಆನ್ ಡ್ಯೂಟಿ ಅದು, ಅದು ಮತ್ತೆ ಲಂಚ್ ಅವರ್ ಆಫೀಸ್ ಅವರು ಸೇರ್ಕೊಂಡಿರುತ್ತೆ, 10:30 to 5:30 ಮಧ್ಯೆ ಹಾಫ್ ಅನ್ ಅವರ್ ಬ್ರೇಕ್, ಅದೇ ಕೂಡ ಅವಕಾಶ ಅದು. ಒಂದು ಅಲ್ಲಿ ಎಲ್ಲೋ ಕೊಟ್ಟಿದ್ರೆ ಬೇಡ ಅಂತ ಹೇಳಿದ್ರೆ ಕೊಟ್ಟಿದ್ದೇವೆ, ರೆಸ್ಟ್ ಅವರ್ ಕೆಲಸ ಮನೆ ಕೊಡೋದಿಲ್ಲ ಅವನೀಗ, ಲೀವ್ ಹಾಕ್ತಾನಲ್ಲ, ಅದೊಂದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಜಾಬ್ ಅದು. ಲೀವ್ ಹಾಕಿದಾಗ ಅನಾರೋಗ್ಯ ಬಂದ್ರೆ ಲೀವ್ ಹಾಕಿದ್ರೆ, ಅನಿವಾರ್ಯ ಬಂದು ಲೀವ್ ಹಾಕಿದ್ರೆ ಏನು ತೊಂದರೆ ಇಲ್ಲ, ಸರ್ಕಾರ ಮಾಡಿರೋ ವ್ಯವಸ್ಥೆ ಅದು. ಒಂದು ಅದಕ್ಕೋಸ್ಕರನೇ ನಾವು ಆ ರೀತಿ ಬದುಕೋದು ದೇವ್ರ ಪೂಜೆ ಆಗುತ್ತೆ. ಗವರ್ಮೆಂಟ್ ಸರ್ವಿಸ್ ಅಂತ ಹೇಳಿದ್ರೆ 24 ಅವನು ಗವರ್ಮೆಂಟ್ ಸರ್ವೆಂಟ್ ಕೆಲಸ ಮಾಡಿದಾಗ ಮನೇಲಿದ್ದಾಗ ಗವರ್ಮೆಂಟ್ ಸರ್ವೆಂಟ್ ಅವನು ಯಾವಾಗಲೂ ಗವರ್ಮೆಂಟ್ 24 ಗವರ್ಮೆಂಟ್ ಸರ್ವೆಂಟ್, 24 ನಾವು ಭಗವಂತನ ದಾಸರೇನೆ. ಆದ್ದರಿಂದ ಪ್ರತಿಯೊಂದು ಕೆಲಸವನ್ನು ಕೂಡ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಮತ್ತೆ ಮಾಡಲೇಬೇಕು. ಆದ್ದರಿಂದ ಯುದ್ಧ ಅನ್ನೋ ನಮ್ಮ ಕರ್ತವ್ಯವಾದ್ದರಿಂದ, ನ್ಯಾಯ ಕೆಲಸ ನಮ್ಮ ಕರ್ತವ್ಯವಾದ್ದರಿಂದ ಅದನ್ನು ಮಾಡದೆ ಹೋದ್ರೆ ಈ ನೀನ್ ತಪಸ್ ಮಾಡ್ಕೊಂಡು ಕೂತಿದ್ದೀಯಲ್ಲ, ಇವ್ರನ್ನೆಲ್ಲ ಊಟ ಹಾಕೊಂಡು ಕೂತಿದ್ದೀಯಲ್ಲ, ಇದು ಅವರಿಗೆ ಧರ್ಮ ನಮಗೆ ಧರ್ಮ ಅಲ್ಲ ಅಂತ ಹೇಳ್ತಾರೆ. ನಾವೀಗ ಇವ್ರನ್ನ ಊಟ ಇಲ್ಲಿ ಹಾಕೋದಲ್ಲ, ಊಟ ಹಾಕೋಣ, ರಾಜ್ಯಕರಣ ಊಟ ಹಾಕೋಣ, ಹೊರದಲ್ಲಿ ಊಟ ಹಾಕೋದಲ್ಲ. ನಾವೀಗ ನಾವು ಕ್ಷತ್ರಿಯರು ವೀರ ರಾಜರು ಅಂತ ಹೇಳಿದಾಗ ಧರ್ಮರಾಜ ಎಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಈ ನಿಜವಾದ ಮಹಾಭಾರತದಲ್ಲಿ ಭೀಮನಿಂದಾದಷ್ಟು ಉಪಕಾರ ಧರ್ಮರಾಜನಿಗೆ ಬೇರೆ ಯಾರೋ ಅಂದನೂ ಆಗಿಲ್ಲ, ಕೃಷ್ಣ ಭೀಮ ಇಬ್ಬರಿಂದ ಪರಮಾವಧಿ ಉಪಕಾರ ಪಡೆದರು. ನೆಕ್ಸ್ಟ್ ದ್ರೌಪದಿನೇ ಭೀಷ್ಮ ದ್ರೋಣದಿಂದ ಪ್ರಯೋಜನ ಆಗಿಲ್ಲ ಧರ್ಮರಾಜನಿಗೆ, ಹೆಸರಿಗೆ ತಾತಂದಿರ ಗುರುಗಳವರು, ಇಂಥ ತತ್ವೋಪದೇಶ ಮಾಡಿದ್ದು ಭೀಮಸೇನೇ. ಅಣ್ಣ ತುಂಬಾ ತಪ್ಪು ಮಾಡ್ತಾ ಇದ್ದಿ, ಆದ್ರಿಂದ ಸರಿಯಾದ ಹೇಳ್ಬೇಕು ನೀನು, ನೀನ್ ಈ ರೀತಿ ಬದುಕೋದ್ರಿಂದ ಈ ರೀತಿ ಕೂಡೋದ್ರಿಂದ ಏನಾಗುತ್ತ ಗೊತ್ತಾ? ಶತ್ರುಗಳಿಗೆ ಖುಷಿ ಆಗುತ್ತೆ, ನಿನ್ ನಂಬಿದವರಿಗೆ ದುಃಖ ಆಗುತ್ತೆ ಅಂತ ಹೇಳಿರ್ತಾರೆ. ನಂಬಿದವರಿಗೆ ನೀವು ಹಿಂಸೆ ಮಾಡ್ತೀಯ, ಶತ್ರುಗಳಿಗೆ ಆನಂದ ಉಂಟು ಮಾಡ್ತೀಯ, ಹಾಗೆ ಮಾಡಬಾರದು. ಶತ್ರುಗಳು ದುಃಖ ಪಡಬೇಕು, ಬಂಧುಗಳು ಸಂತೋಷ ಪಡಬೇಕು. ಅದನ್ನ ಬಿಟ್ಬಿಟ್ಟಿದ್ ಯಾವ ಲೆಕ್ಕ ಇಟ್ಕೊಂಡಿದ್ದೀಯ? ಅಣ್ಣ ನಾನು ಕೇಳು, ನೀನು ಹೋಗೋಣ ನಡಿ ಅಂತ ಹೇಳಿದೆ, ನೀನೊಬ್ಬ ನಾನೊಬ್ಬರೇ ಹೋಗ್ತೇನೆ, ಸುಮ್ಮನೆ ಕೂಡ ಬೇಡ ಅನ್ಬೇಡ, ಸಾಕಷ್ಟೇ ಮಾಡ್ಕೊಂಡು ಬಂದ್ಬಿಡ್ತೇನೆ ಅಂತ ಹೇಳಿದಾಗ ಧರ್ಮರಾಜ ಹೇಳ್ತಾನೆ, ಭೀಮಸೇನ ನನ್ನ ಮಾತು ತಪ್ಪಬಾರದಲ್ಲ, 13 ಅಂತ ನಾವು ಕಳಿಬೇಕಲ್ಲ, 12 ವನವಾಸ, 1 ಅಜ್ಞಾತವಾಸ ಆಗಬೇಕಲ್ಲ ಅಂದ್ರೆ, ಆಗ ಧನಂ ಭೀಮಸೇನ ಮಾತಾಡ್ತಾನೆ, ಮತ್ತೊಂದು ದೊಡ್ಡ ತತ್ವ ಅದು. ಹೌದಾ, ನಿನ್ ಮಾತು ಉಳಿಸ್ಕೊಳ್ಳೇಬೇಕಾ? ಸರಿ, ಹಾಗೆ ಏನು ಯೋಚನೆ ಇಲ್ಲ, ಒಂದು ವರ್ಷ ಆಗಿದೆ, ಹೌದಲ್ಲ, ನಾವು ಬಂದು 1 ಆಗಿದೆ, ವರ್ಷಕ್ಕೆ 1-12 ಶಾಸ್ತ್ರದಲ್ಲಿ ಹೇಳುತ್ತಾರೆ, 1 ಅಂದ್ರೆ 1 ಅಂತ ಒಂದು ಶಾಸ್ತ್ರ ಲೆಕ್ಕ ಇದೆ ಅಂತ ಹೇಳುತ್ತಾರೆ. ತಿಂಗಳ ವರ್ಷ ಅಂತ ಕರೆಯ ಲೆಕ್ಕ ಇದೆ, 12 ಕಳೆದಿದೆ, 12 ಮುಗಿದಿದೆ ಅಂತ ಅರ್ಥ. ಇದು ಶಾಸ್ತ್ರದ ವಿಶೇಷ ಅದು. ಒಂದು ಕೆಲವೊಮ್ಮೆ ವರ್ಷನ ತಿಂಗಳು ಅಂತಾನು ಕರೀತಾರೆ, ತಿಂಗಳನ್ನ ವರ್ಷ ಅಂತಾನು ಕರೀತಾರೆ, ತಿಂಗಳನ್ನ ಪಕ್ಷ ಅಂತಾನು ಕರೀತಾರೆ. ಇಲ್ಲಿ ಒಂದು ಚಾತುರ್ಮಾಸ್ಯ ಬಂತು ನೋಡಿದ್ರ, 4 ಚಾತುರ್ಮಾಸ್ಯ ಇತ್ತು ಫಸ್ಟ್, ಈಗ 4 ಚಾತುರ್ಮಾಸ್ಯ ಇಲ್ಲ, 2 ಚಾತುರ್ಮಾಸ್ಯ ಬಂತು. 4 ಆಗ್ಲಿಲ್ಲ ಅಂದ್ರೆ 4 ಪಕ್ಷ ಆಯ್ತಲ್ಲ, 4 ಆದಾಗ ಲೆಕ್ಕ ಈ ತರ. ಆದ್ರೆ ಇನ್ನೂ ಕೂಡ ಏನ್ ಮಾಡಿಬಿಟ್ರು, ಫಸ್ಟೇ ಕೊಡೋದಿಲ್ಲ, ನವಮಿವರೆಗೂ ಚಾನ್ಸ್ ಇದೆ ಅಂತ ಹೇಳ್ಬಿಟ್ರು, ನವಮಿ ದಶಮಿ ಕಡೆ ಹುಣ್ಣಿವರೆಗೂ ಮುಂದೆ ಹೋಗ್ಬಿಡ್ತಾರೆ, ಬಿಡೋದಿಲ್ಲ, ಅಲ್ಲಿವರೆಗೂ ಹೋಗ್ಬಿಡ್ತಾರೆ. ಹೇಳಬೇಕಾದ್ರೆ ಮಾತ್ರ ಚತುರಸರಿ ಅಂತ ಬಿಡುತ್ತಾರೆ, ಯಾಕೆ ಅದು ಸ್ಟಾರ್ಟ್ ಆಗಿಬಿಟ್ರೆ ಮುಗಿದೋಯ್ತು. ನೆಕ್ಸ್ಟ್ ವೀಕ್ ಅಂದ ತಕ್ಷಣ ಸೋಮವಾರ ನೆಕ್ಸ್ಟ್ ವೀಕೆ, ಮುಂದೆ ಶುಕ್ರವಾರ ನೆಕ್ಸ್ಟ್ ವೀಕೆ, ಆ ತರ. ಆ ದೃಷ್ಟಿಯಿಂದ ನೆಕ್ಸ್ಟ್ ವೀಕ್ ಅನ್ನೋ ಮಾತನ್ನ ಯಾವ ಸಾವಕಾಶ ಉಪಯೋಗಿಸ್ತೇವೋ, ತಿಂಗಳು ಅಂದ್ರೆ ವರ್ಷ ಅಂತ ಅರ್ಥ ಆಗ್ತದೆ, 12 ಆಗಿದೆ, 12 ಆದ ಲೆಕ್ಕ ಈಗಾಗಲೇನೆ, ಇನ್ನು 1 ಅಜ್ಞಾತವಾಸ ಆಗಬೇಕು, 1 ಅಜ್ಞಾತವಾಸ ಮಾಡಿಬಿಡೋಣ ಆಯ್ತಾ, ಆಮೇಲೆ ಇದಕ್ಕೆ ಹೋಗೋಣ, ಆಗ್ಬೋದಾ ಅಂತ ಕೇಳಿದೆ ನಾನು. ಧರ್ಮ ಅದೇ ಶಾಕು ಇವೆಲ್ಲ ಕೂಡ ಕೇಳಿದ ತಕ್ಷಣ, ಅಣ್ಣ ಇದ್ರ ಶಾಸ್ತ್ರ ಪ್ರಕಾರ ಹೇಳ್ತಾ ಇದ್ದೇನೆ ನಾನೀಗ, ಇದ್ರಲ್ಲಿ ಏನು ಮೋಸ ವಂಚನೆ ಇಲ್ಲ, ವೇದಗಳು ಹೇಳ್ತಾ ಇವೆ, 1000 ಯಜ್ಞ ಮಾಡಿ ಅಂತ ವೇದ ಹೇಳುತ್ತೆ. 1000 ಯಜ್ಞ ಮಾಡಕ್ಕೆ 1000 ಬದುಕಿದಿರ್ತಾರೆ ಮೊದಲೇ ಮಾಡ್ಲಿಕ್ಕೆ ನಾವು. 1000 ಯಜ್ಞ ಅಂದ್ರೆ ಏನದಕ್ಕೆ, 1000 ಯಜ್ಞ ಮಾಡಿ ಅಂತ ಅರ್ಥ. ಸುಲಭವಾಗಿ ಚೇಂಜ್ ಆಗೋಯ್ತು, 1000 ತಿಂಗಳು 1000 ದಿವಸ ಆಗಬಹುದೇ ಹೊರತು ಸಾವಿರ ವರ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾವುದು ಇಂಪಾಸಿಬಲ್ ಅರ್ಥ ಮಾಡಕ್ಕೆ ಬರೋದಿಲ್ಲ. ಆದ್ರಿಂದ 12 ತಿಂಗಳಾಗಿದೆ, ಪ್ರತ್ಯೇಕ ಅಜ್ಞಾತವಾಸ ಮುಗಿಸೋಣ. 13 ತಿಂಗಳು 13 ವರ್ಷ ಆಯಿತು, ಆಮೇಲೆ ಮಾತು ಮುಗಿಸಿದ್ವಿ ನಾವೀಗ ಯುದ್ಧಕ್ಕೆ ಹೋಗೋಣ ಆಗಬಹುದು ಅಂತ ಕೇಳಿದ್ರಂತೆ. ಆಶ್ಚರ್ಯ ಧರ್ಮರಾಜನಿಗೆ ಭೀಮಸೇನ, ನೀ ಲೆಕ್ಕನೇ ಗೊತ್ತೇ ಇದ್ದಿಲ್ಲ ಅಂತ ಹೇಳುತ್ತಾನೆ, ಈಗಂತೂ ಗೊತ್ತಾಯ್ತಲ್ಲ, ಇನ್ನು ಮೇಲೆ ಮಾಡೋಣ. ಆಗ ಧರ್ಮರಾಜನಿಗೆ ಭೀಮಸೇನ ಎಷ್ಟು ದೊಡ್ಡ ಜ್ಞಾನಿ ಅಂತ ಅರ್ಥ ಆಗ್ತಾನೆ. ಭೀಮಸೇನ ಬರೀ ಬಲ ಬಲ ಅಂತ ಅಷ್ಟೇ ತಿಳ್ಕೊಂಡ್ಬಿಟ್ಟಿರ್ತಾರೆ, ಬಲದ ಮುಖ ಎಷ್ಟು ಪೂರ್ಣನೋ ಜ್ಞಾನನು ಅಷ್ಟೇ ಪೂರ್ಣ. ಅದಕ್ಕೆ ಭೀಮನೇ ಪೂರ್ಣ ಪ್ರಜ್ಞಾ ಅಂತ ಕರೆದಿದ್ದ. ಅದಕ್ಕೆ ಇಂಥ ಒಂದು ವಿಶಿಷ್ಟವಾದ ಮಾತುಗಳನ್ನಾಡುತ್ತಾ ದೇವ್ರ ಪೂಜೆ ಅಂದ್ರೆ ಇದು. ನಮ್ಮ ಕರ್ತವ್ಯವನ್ನು ಮಾಡಿ ಕೃಷ್ಣಾರ್ಪಣ ಅಂದ್ರೆ ದೇವ್ರ ಪೂಜೆನೆ ಹೊರತು ಇದರ ದೇವ್ರ ಪೂಜೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ದೇವರನ್ನ ಆರಾಧನೆ ಮಾಡ್ತೇನೆ ಅಂತ ಬಾಯಲ್ಲಿ ಹೇಳ್ತೀಯ, ಬಾಡ್ತಿರೋದೇರೀಗ ಆರಾಧನೆ ಬಿಟ್ಟು ಕೂತಿರೋದು. ಅಣ್ಣ ನೀನು ಹೇಳುವ ಕೆಲಸ ಮಾಡಬೇಕು, ನಾನು ಕೆಲಸ ಮುಗಿಸೇ ಮುಗಿಸ್ತೇನೆ ಅಂತೆಲ್ಲ ಹೇಳಿದಾಗ, ಇನ್ನು ಅಜ್ಞಾತವಾಸ ಮಾಡೋಣ 1 ವರ್ಷ ಅಂತ ಒಪ್ಕೊಂಡ್ ಬಂದ್ಬಿಟ್ಟಿದೆಯಲ್ಲ, ಅದು ಸುಲಭ ಮಾಡೋಕ್ಕಾಗುತ್ತೆ ಅಂತ ತಿಳ್ಕೊಂಡಿದ್ದೀಯ ಅಂತ ಹೇಳ್ತಾರೆ. ನಾವು ಯಾರೋ ಅಲ್ಲ, ನಾವು ಯಾರು ಗೊತ್ತೇನೋ, ನೀನ್ ಯಾರು ಗೊತ್ತಾ, ನಿನ್ನ ಮುಖ ನೋಡಿದ್ರೆ ಗೊತ್ತಾಗ ಧರ್ಮರಾಜ ಅಂತ ಹೇಳಿಬಿಟ್ಟು ನಿನ್ನ ಮುಚ್ಚಿಟ್ಕೊಳ್ಳಕ್ಕಾಗತ್ತ 1 ವರ್ಷ ಅಂತ ಕೇಳುತ್ತಾರೆ. ದ್ರೌಪದಿಯ ವರ್ಚಸ್ಸನ್ನ, ದ್ರೌಪದಿ ಎಂಥ ಸ್ತ್ರೀ ಅಂತ ಕೇಳಿದ್ರೆ, ತೀರಾ ಸಾಮಾನ್ಯ ಹುಡುಗಿಯಲ್ಲಿದ್ರು ಕೂಡ ಭೂಲೋಕದ ಯಾವ ಅಂಶ ಆಗಿರಲಿಲ್ಲ ಅದು, ಅಷ್ಟು ಶ್ರೇಷ್ಠ ಸ್ತ್ರೀ. ನೀವು ಸರ್ ಒಂದು ಮಾತಾಡಿ, ಸೂರ್ಯ ಮುಚ್ಚಿಡ್ಲಕ್ಕಾಗತ್ತಾ ಅಂತ ಕೇಳುತ್ತೆ. ಸೂರ್ಯ ಮುಚ್ಚಿಡ್ಲಕ್ಕಾಗತ್ತಾ? ನನ್ನ ದ್ರೌಪದಿಯನ್ನ, ಅರ್ಜುನನನ್ನ, ನಿನ್ನ ನಕಲ ಸಹಿತರನ್ನ ಮುಚ್ಚಿಡ್ಲಕ್ಕೆ ಯಾರಿಗಾಗತ್ತೆ? 1 ವರ್ಷ ಆಗಿರ್ಲಕ್ಕಾಗತ್ತಾ? ಹೂ ಅಂತ ಒಪ್ಪು ಬಂದ್ಬಿಟ್ಟು ಎಲ್ಲ ಸಾಧ್ಯ ಉಂಟಾ ಇದೆಲ್ಲ ಕೂಡ. ಇದು ದುರ್ಯೋಧನ ಮೋಸ ಮಾಡಿದ್ರೆ ಮೋಸ ಹೋಗ್ಬಿಟ್ಟಿ ಅಷ್ಟೇ. ನಿನ್ನ ಇನ್ನೂ ನಾ ಹೇಳ್ತೇನೆ ಕೇಳು ಧರ್ಮರಾಜ, ಈ ಯಾವ ಲೆಕ್ಕನೂ ಬೇಡ, ಅಯೋಗ್ಯರ ಹತ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸಾಲ ಮಾಡಬಾರದು ಅಂತ ಹೇಳಿದ್ದೆ. ಇದು ಕೊನೆ ಮಾತು. ನಿಕೃತ್ಯ ನಿಕೃತಿಮ್ಮನ್ಯ ಯಾವಾಗಲೂ ಧರ್ಮಗಳೆಲ್ಲ ಧರ್ಮಾಚರಣೆ ಯಾರೆದುರಿಗೆ? ಧರ್ಮಿಷ್ಠರ ಎದುರಿಗೆ, ಧರ್ಮ ಬಿಟ್ಟವರ ಎದುರಿಗೆ ಧರ್ಮದಿಂದ ನಾ ಹೋರಾಡಬೇಕು ಅನ್ನೋ ಮಾತೇ ಸರಿಯಲ್ಲ. ಆದ್ರಿಂದ 12 ವರ್ಷ ಅದು 1 ತಿಂಗಳು ಏನು ಲೆಕ್ಕ ಹಾಕೊಳ್ಳೋಕೆ ಹೋಗಬೇಡ, ನಾ ಹೋಗೋಣ ನಡಿ ಅಂತ ಹೇಳಿದ್ದೇನೆ. ಇದು ನಿಯಮನೆ ಇರುವುದು. ಕಾಡು ನಡಿಬೇಕಾದ್ರೆ ರೂಲ್ಸ್ ಫಾಲೋ ಮಾಡಿದ ಗತಿ ಏನಾಗಬೇಕು? ಕಳ್ಳ ಹೇಳ್ತಾರೆ, ನಾ ಯಾವ ದಾರಿಯಲ್ಲಿ ಹೋಗ್ತೇನೆ ಅಲ್ಲ ಅದೇ ದಾರಿಯಲ್ಲೇ ಬರಬೇಕು, ಎದುರುಗಡೆಯಿಂದ ಬರಬಾರದು ಅಂತ ಹೇಳೋದು. ಸೈಡ್ ಇಂದ ಬರಬಾರದು, ಸ್ಪೀಡ್ ಅಷ್ಟೇ ಇರಬೇಕು, ಜನ್ಮದಲ್ಲೇ ಹೇಳಕ್ಕಾಗೋದಿಲ್ಲ, ನನ್ನ ಸ್ಪೀಡ್ನಲ್ಲೇ ಓಡಬೇಕು, ರೆಸ್ಟ್ ಹೊಡೆದ ರೆಸ್ಟ್ ತಗೋಬೇಕು, ಇದುವರೆಗೆ ಮೆಥಡ್ ಹೋಯ್ತು ಅದಕ್ಕೆ ಉಚ್ಚಾರಿಸಿ ಎಂದು ಹೇಳಕ್ಕಾಗುತ್ತೆ ಕಳ್ಳೆನನ್ನ? ಕಳ್ಳೆ ಹೋಗಿ ಈ ಕಡೆ ಓಡಿ ಬರ್ತಾರೆ, ನಾನು ಒಬ್ಬನೇ ಓಡ್ತಾರೆ, ಒಬ್ಬನೇ ಓಡಿ ಬರಬೇಕು ಅಂತ ಹೇಳೋದು. ಶಿಕಾರ ಗತಿ ಏನಾಗುತ್ತೆ? ಅದಕ್ಕೆ ಒಬ್ಬರು ವೀರಪ್ಪನಿಗೆ ಕೋಟ್ಯಂತರ ಖರ್ಚು ಮಾಡಿದ್ದಾರೆ ಈಗಾಗಲೇ, ಯಾರು ಒಬ್ಬರೇ ಬರಬೇಕು, ಚೀಫ್ ಮಿನಿಸ್ಟರ್ ಒಂದು ನಡಿಬೇಕು ನನ್ನ ಅಂತ ಕೇಳಿದ್ರೆ ಗತಿ ಏನಾಗುತ್ತೆ? ಈ ಮಧ್ಯೆ ಸಾಧ್ಯ ಇಲ್ಲ, ನಿಯಮಗಳಿಲ್ಲ ಅಲ್ಲಿ. ಅದಕ್ಕೆ ಅವನ ತಲೆ ಕೊಟ್ರೆ 1 ಲಕ್ಷ, ಸರ್ಕಾರ ಬಗ್ಗೆ ಆ ಸ್ಥಿತಿ ಬಂತು, ಅವನ ತಲೆ ಕೊಟ್ರೆ ಹಿಡ್ಕೊಂಡ್ ಲೈವ್ ಆರ್ ಡೆಡ್ ಹಿಡ್ಕೊಂಡ್ಬಂದ್ರೆ ಸಾಕು, ಯಾತಕ್ಕೆ ಕೊಲ್ಲಿ ಅಂತ ಹೇಳಿದಾಗತ್ತಲ್ಲ, ಅದರಿಂದ ಕೊಲ್ಬಹುದು ಅಂತ ಕೇಳಿದ್ರೆ ಪಾಪಿನ ಕೊಂದ್ರೆ ತಪ್ಪಿಲ್ಲ. ಈ ನಿಯಮ ಅನುಸರಿಸದೆ ಹೋದ್ರೆ ಕಳ್ಳಕಾಕರರು ಎದ್ದು ಕೊಡ್ತಾರೆ, ಒಳ್ಳೆಯವರು ಹಾಳಾಗಿ ಹೋಗ್ಬಿಡುತ್ತಾರೆ. ದುರ್ಯೋಧನ ಅಂತ ಮಹಾಪಾಪಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಣ್ಣ ನನ್ನ ಮಾತು ಕೇಳು ಹೇಳು ಅಂತ ಹೇಳಿದ್ರಂತೆ ಧರ್ಮರಾಜನ ಏರು ಉತ್ತರ ಕೊಡ್ಲಿಕ್ಕೆ ಬರ್ತಾ ಇದೆ. ಕೊನೆಯೇಳು ಧರ್ಮರಾಜ ಒಂದು ಮಾತಾಡ್ತಾನೆ, ಭೀಮಸೇನ ನೀನು ಹೇಳಿದ್ದಲ್ಲ ಸರಿ, ಅದನ್ನು ಒಪ್ಕೊಂಡು ಬಿಟ್ಟೆ, ನನಗೆ ಅರ್ಥ ಆಯ್ತು ಅಂತ ಹೇಳಿ. ದೊಡ್ಡ ತಪ್ಪು, 1 ವರ್ಷ ಸುಮ್ಮನೆ ಕಳೆದು ಬಿಟ್ಟೆ, ನಾನು ತುಂಬಾ ತಪ್ಪು ಮಾಡಿದೆ, ನನ್ನೊಂದು ದಯವಿಟ್ಟು ನನ್ನೊಂದು ಪ್ರಾರ್ಥನೆ ಕೇಳು ಅಂತ ಹೇಳಿದ್ದ. ಭೀಮನ ವಿಷಯ ಗೊತ್ತು, ಹೆಸರಿಗೆ ತಮ್ಮ ಆಯ್ತ, ನಿಜವಾಗಲು ಗುರು ಅಂತ ಅರ್ಥವಾಗುತ್ತೆ. ನನಗೊಂದು ಅವಕಾಶ ಕೊಡು, ನನಗೆ 12 ತಿಂಗಳು 12 ವರ್ಷ ಲೆಕ್ಕ ನಮ್ಗೆ ಅರ್ಥ ಆಗೋದಿಲ್ಲ, ಜನ ಗಲಾಟೆ ಮಾಡ್ತಾರೆ, ಯೋಧನಿಗಂತೂ ಜನ್ಮದಲ್ಲೇ ತಿಳಿಯೋದಿಲ್ಲ, ನಮ್ಗೆ ಅಪೇಕ್ಷಾತಿ ತರ್ತಾನೆ, ಅದಕ್ಕೋಸ್ಕರ ಒಂದು ಕೆಲಸ ಮಾಡೋಣ, 12 ವರ್ಷನೂ ಮುಗಿಲಿ, ಒಂದಷ್ಟು ಅಜ್ಞಾತವಾಸನೂ ಆಗಲಿ, ಆಮೇಲೆ ನೀನು ಹೇಳಿದ ಮಾಡೇ ಮಾಡ್ತೇನೆ ನಾನು ಅಂತ ಹೇಳಿ. ಯುದ್ಧ ಮಾಡಿಯೇ ಮಾಡ್ತೇನೆ, ಅವನ ರಾಜ್ಯ ಕೊಟ್ಟರೆ ಸರಿ, ಇಲ್ಲದವರು ಯುದ್ಧ ಖಚಿತ, ಇದಕ್ಕೆ ನಾನು ಭಾಷೆ ಕೊಡ್ತೇನೆ ನೀನು, ಆದರೆ ಈಗಲೇ ಮಾತ್ರ ಅಂತ ಹೇಳಬೇಡ ಅಂತ ಹೇಳಬೇಕು, ಈಗಲೇ ಮಾತ್ರ ಮಾಡು ಅಂತ ಹೇಳಬೇಡ, ಆಗ ಮಾಡೇ ಮಾಡ್ತೇನೆ. ಆದ್ದರಿಂದ ದಯವಿಟ್ಟು ನೀನು ನನಗೆ ಅವಕಾಶ ಕೊಡೋದು. ಧರ್ಮರಾಜ ಪೂರ್ತಿ ಚೇಂಜ್ ಆಗಿಬಿಟ್ಟ, ಈಗಾಗಲೇ ಪೂರ್ತಿ ಬದಲಾಗಿಬಿಟ್ಟ, ಇಷ್ಟೊತ್ತು ಶಾಂತಿ ಅಂತ ಕೂತ ಧರ್ಮರಾಜನಿಗೆ ಈಗ ಸೇಡಿನ ಮನೋಭಾವ ಡೆವಲಪ್ ಆಯ್ತು. ಆದರೆ ಆ 1 ವರ್ಷ ಮಾತ್ರ ಕಳಿಬೇಕು ನಾನು, ಆದ್ರೆ ನಿನ್ನ ಮಾತ್ರ ನಡೆಸೇ ನಡೆಸ್ತೇನೆ, ಅಥವಾ ನಡೆಸದೆ ಹೋದ್ರೆ ನೀನು ಹೋಗಿ ಎಲ್ಲ ಕೆಲಸ ಮುಗಿಸಿಬಿಡುವು, ನಾ ಅಪ್ಪಣೆ ಕಾಯ್ಬೇಕಾಗಿಲ್ಲ ಅಂತ ಹೇಳಿ ಮುಗಿದೋಯ್ತೆ. ಓಪನ್ ನಿಮ್ಗೆ ಕೊಟ್ಟಾಗ ಚೆಕ್, ಓಪನ್ ಚೆಕ್ ಕೊಟ್ಟಾಗ ಬ್ಲಾಂಕ್ ಚೆಕ್ ಕೊಟ್ಟು ಏನಾದ್ರು ಮಾಡಬಹುದು. ಆಮೇಲೆ ನೀನೀಗ ನಾನು ಮಾಡೇ ಮಾಡ್ತೇನೆ, ನಾ ಮಾಡೋದು ನೀನು ಮಾಡಬಹುದಾಯ್ತೋ ಇಲ್ಲೋ, ಈಗಂತೂ ದಯವಿಟ್ಟು ನನ್ನ ಮಾತನ್ನ ಮೀರಬೇಡ, ಆ ಮಾತನ್ನು ನಡೆಸು ಅಂತ ಹೇಳಿದಾಗ ಭೀಮಸೇನ ಹೇಳಿದ್ರಂತೆ ಆಯ್ತು ಸಾಕು ಅಂತ ಹೇಳಿದ್ರು. ಭೀಮಸೇನಿಗೆ ಅಷ್ಟೇ ಬೇಕಾಗಿತ್ತು, ಅಷ್ಟೇ ಬೇಕಾಗಿತ್ತು. ಈಗಲೇ ಹೋಗೋಣಂದ್ರೆ ಕೊನೆಗೆ ಅಲ್ಲಿಗಾರೋ ಬರ್ತಾನೆ ಅಂತ ಗ್ಯಾರಂಟಿ. ಕೆಲವರಿರ್ತಾರೆ, ಒಂದು 50,000 ಬೇಕಾಗಿತ್ತಲ್ಲ ಕೊಡ್ತೀರಿ ಅಂತ ಕೇಳ್ತಾರೆ, ಅದೆಲ್ಲ ಆಗೋದಿಲ್ಲ, 10,000 ಬೇಕಾದ್ರೆ ಕೊಡ್ತೀರಿ, ನನ್ ಬೇಕಾಗಿದ್ದೆ 10,000 ಅವನಿಗೆ, 10,000 ರೂಪಾಯಿ ಕೊಟ್ರೆ ಕಷ್ಟ ಅಂತ ಹೇಳಿಬಿಟ್ಟು 50,000 ಹಾಕಿದಾರೆ ಆ ತರ. ಭೀಮಸೇನಿಗೆ 12 ವರ್ಷ ಒಂದು ವರ್ಷ ಬೇಕಿತ್ತು, ಯಾಕೆ ಅಂತ ಕೇಳಿದ್ರೆ ಇನ್ನು ಎಷ್ಟೇನು ಕೊಲ್ಲೋ ಬಾಕಿ ಇದೆ, ಜಟಾಸರು ಸಾಯ್ಬೇಕಾಗಿದೆ, ಸೌಗಂಧಿಕ ಪುಷ್ಪ ತರಬೇಕಾಗಿದೆ, ಹೇಳ್ತಾಳಲ್ಲ 7 ಮಾರುತಿ ಎಂದು ಎಬ್ಬಿಸಿದ ಅಂಜನಿ ಅಂತ, ಏನೇನೋ ಮಾಡಬೇಕಾಗಿದೆ ಭೀಮಸೇನ.
ಅದೆಲ್ಲ ಕೆಲಸ ಬಾಕಿ ಇರೋದ್ರಿಂದ ಅಸತ್ಗೆ ಅದೆಲ್ಲ ಆಗುತ್ತೆ. ಅದು ದೊಡ್ಡದಾಗಿ 12 ವರ್ಷ ಆಗಲಿ ಅಂತ 1 ಇಂದ 20 ವರ್ಷ ಆಗಲಿ ಅಂತಾನೆ. ಆಮೇಲೆ ಅದು ಬೇಡ ಅಂತ ಹೇಳ್ಬಿಟ್ಟು ಅದೊಂದು ಯೋಗ ಅಂತ ಹೇಳ್ತಾರೆ. ನಮ್ಗೆ ಎಷ್ಟು ಬೇಕಿರುತ್ತೋ ಅದಕ್ಕಿಂತ ಹೆಚ್ಚು ಕೇಳಿ ಅಷ್ಟು ತರೋದು ಜಾಣತನ ಆಗ್ಬೋದು. ಯೋಗ ಸರ್ವಸು ಕೌಶಲ. ಧರ್ಮರಾಜ ಖಂಡಿತ ಮಾತು ಕೊಟ್ಟ, ನಾನು ಒಪ್ಕೊಂಡೆ ಭೀಮಸೇನ, ನಿನ್ನ ಮಾತು ಅತ್ಯಂತ ಸರಿಯಾದದ್ದು ನೋಡಿ. ಇವತ್ತಿನ ಧರ್ಮರಾಜ ಟೋಟಲಿ ಚೇಂಜ್ ಆಗಿಬಿಡ್ತಾರೆ. ಅವತ್ತಿರುಗದಿದ್ದ ಧರ್ಮರಾಜನೇ ಬೇರೆ, ಇವತ್ತಿನ ಧರ್ಮರಾಜನೇ ಬೇರೆ. ಇದು ತೀರಾ ಹೊಸ ವಿಷಯ ಇದು. ಒಂದು ಇದು ತುಂಬಾ ಜನ ಗೊತ್ತಿಲ್ಲ. ಭೀಮ ದ್ರೌಪದಿಯಿಂದ ಆದ ಮಾರ್ಪಾಟಿದು ಒಂದು. ಇವರಿಬ್ಬರು ಉಪದೇಶ ಮಾಡದೆ ಹೋಗಿದ್ದಿದ್ರೆ ಧರ್ಮರಾಜ 12 ವರ್ಷ ಮುಗಿದು 1 ವರ್ಷ ಆದ್ಮೇಲೂ ಕೂಡ ಅಥವಾ ಇನ್ನೊಂದು ರೌಂಡ್ ದೂತಕ್ಕೆ ಹೋಗ್ತಿದ್ನೆ ಹೊರತು ಮತ್ತೆ ವನವಾಸ ಮತ್ತೆ ಅಜ್ಞಾತವಾಸ ಹೊರತಾದ ಜನ್ಮದಲ್ಲೇ ಯುದ್ಧ ಮಾಡಲಿಕ್ಕೆ ಹೋಗ್ತಿರಲಿಲ್ಲ. ಯುದ್ಧ ಮಾಡಲಿಕ್ಕೆ ಕನಿ ಮಾಡಿದಂತಹ ವಿಶಿಷ್ಟವಾದ ಶ್ರೇಯಸ್ಸು ಭೀಮ ದ್ರೌಪದಿಯರದು. ಇದು ತುಂಬಾ ಯೋಚನೆ ಮಾಡೋ ವಿಷಯ ಇದೆ. ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ, ಕೃಷ್ಣ ಹೇಳಿದ್ದಕ್ಕೆ ಅರ್ಜುನ ಯುದ್ಧ ಮಾಡಿಬಿಟ್ಟ. ಇದು ನಮ್ಮ ಮುಂದಿನ ಕಥೆ ನಮಗೆ ಗೊತ್ತಿದೆ. ಕೃಷ್ಣಗೀತೆ ಕೇಳಿದ ಮೇಲೆ ಅರ್ಜುನ ಕರ್ತವ್ಯ ಪರಾಯಣನಾದ. ಆದರೆ ಬೇಸಿಕ್ ಪ್ರಾಬ್ಲಮ್ ನಮ್ಗೆ ಏನು ಬಂತು ಗೊತ್ತಾ ಅಲ್ಲಿ? ಅರ್ಜುನ ಯುದ್ಧ ಮಾಡಲಿಲ್ಲ ಅಂತ ಹೇಳಿದ್ರೆ ಅಷ್ಟರಾಗಲಿಲ್ಲ. ಧರ್ಮರಾಜ ಅಂತಿದ್ರೆ ಭಾರಿ ಚೆನ್ನಾಗಿರ್ತಿತ್ತು. ಕೃಷ್ಣನ ಯುದ್ಧ ಮಾಡಲಿಲ್ಲ ಅಂದ್ರೆ ಸರಿ ಹೋಗ್ತಿತ್ತು ಅಂತ ಯಾರು ಕೇಳಿದ್ರೆ, ಹೌದು ಖಂಡಿತ ಧರ್ಮರಾಜನೇ ಅಂತ ಇದ್ದ. ಯಾಕೆ ಅನ್ಲಿಲ್ಲ ಅಂದ್ರೆ, ಈ ಭೀಮ ದ್ರೌಪದಿ ಅಡ್ಜಸ್ಟ್ ಮಾಡಿಬಿಟ್ಟಿದ್ದಾರೆ ಈಗಾಗಲೇ. ಭೀಮ ದ್ರೌಪದಿ ಪೂರ್ತಿ ಆತನ ಸರಿ ಮಾಡಿರೋದ್ರಿಂದ ಆತ ದೇವರ ಯುದ್ಧ ತಯಾರಾಗಿಬಿಟ್ಟಿದ್ದ. ಅರ್ಜುನ ನಿಕೇಶ್ವರ ಅರ್ಜುನ ಅಲ್ಲಿಲ್ಲ ಈಗ. ಅದಕ್ಕೆ ಅರ್ಜುನ ಡೌಟ್ ಬಂತು, ಕೃಷ್ಣ ಕ್ಲಿಯರ್ ಮಾಡಿಬಿಟ್ಟ. ಅಂದ್ರೆ ಅರ್ಜುನನ್ನ ಯುದ್ಧಕ್ಕೆ ತಯಾರು ಮಾಡಿ ನಿಲ್ಲಿಸಿದ್ದು ಕೃಷ್ಣ, ಧರ್ಮ ಯುದ್ಧಕ್ಕೆ ತಯಾರು ಮಾಡಿ ನಿಲ್ಲಿಸಿದ್ದು ಭೀಮಸೇನ. ಈತ ಹರಿ ಆತ ವಾಯು. ಹರಿವಾಯುಗಳ ಪ್ರೇರಣೆ ಹಿನ್ನೆಲೆಯಲ್ಲೇ ಮಹಾಭಾರತ ಯುದ್ಧ ನಡೀತೇ ಹೊರತು ಅದು ಬೇರೆಯಿಂದ ನಡೆದಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ಮೂಲತಃ ತಾತ್ವಿಕ ವಿಚಾರವನ್ನಲ್ಲಿ ಕಾಣುತ್ತೇವೆ. ಅಲ್ಲಿ ಕ್ರಿಯೆ ಧೈರ್ಯ ಪರಾಕ್ರಮೇ ವೇಗೇಚ ರಾಘವೇಚ ಇವ ಪ್ರಲಾಪಶ್ಯಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇತಿ ಬಲೇಪಿ ಚ. ಮಹಾಭಾರತದ್ದೇ ಮಾತು, ಭೀಮಸೇನರ ಸಮ ಮತ್ತೊಬ್ಬನಿಲ್ಲ. ಇದಕ್ಕೆ ಅರ್ಥವೇ ಆಗಲಿಲ್ಲ. ದುರ್ಯೋಧನ ಅರ್ಥ ಮಾಡಿಕೊಂಡ, ಪರ್ಯಾಪ್ತಂತಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತಂ. ಈ ಭೀಮ ಕಾಪಾಡ್ತಾನೆ ಅಂದ್ರೆ ಪಾಂಡವ ಸೈನ್ಯವನ್ನ ಗೆಲ್ಲಕ್ಕೆ ತನ್ನ ಕೈಲಾಗೋದೇ ಇಲ್ಲ ಅಂತ ಒಪ್ಕೊಂಡ್ಬಿಡ್ತ. ಇಷ್ಟು ಮಹಾಪರಾಕ್ರಮಿಯಾಗಿದ್ದು ಭೀಮಸೇನನ ವೈಶಿಷ್ಟ್ಯ. ಆ ಘಟ್ಟದಲ್ಲಿ ಧರ್ಮರಾಜ ಇಷ್ಟೊತ್ತು ಏನಿದ್ದ ಪೂರ್ತಿ ಬದಲಾಗಿ ಬಿಟ್ಟು ಯುದ್ಧ ಹೇಗೆ ಮಾಡೋದು, 13 ವರ್ಷ ಆದ್ಮೇಲೆ ತಯಾರಿ ಮಾಡ್ಕೋಬೇಕಲ್ಲ, ಈಗ ಇವತ್ತಿನ ತಯಾರಿ ಆಗಬೇಕಲ್ಲ, ಹೇಗೆ ಯುದ್ಧ ಮಾಡಬೇಕು. ಭೀಮಸೇನ ಬಲ ಎಲ್ಲ ಬೇಕಾದಷ್ಟೇ ಯೋಚನೆ ಇಲ್ಲ. ಭೀಷ್ಮ ದ್ರೋಣರು ಯುದ್ಧಕ್ಕೆ ಅಂತ ಬಂದ್ರೆ ಅವರು ಗುರುಗಳು ಹಂಚಿಕೊಂಡು ಹಿರಿಯರವರೆಲ್ಲ ಕೂಡ ಅವರು ಬಿಲ್ಲುಬಾಣ ತಗೊಂಡು ಬರ್ತಾರೆ. ಗದೆಗದೆ ತಗೊಂಡು ಯುದ್ಧ ಮಾಡಕ್ ಬರೋದಿಲ್ಲ ಅವರಿಗೆ, ಅವ್ರು ಬಿಲ್ಲುಬಾಣ ತಗೊಂಡೇ ಬರೋದು. ಭೀಮಸೇನಿಗೆ ಬೈದು ಕೈಯ ಸಾಕು. ಆದ್ರೆ ಅಂತ ದೊಡ್ಡವರನ್ನ ಭೀಮಸೇನ ಬೆರಿಕೈ ಹೊಡೆಯೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಅವ್ರ ಮಾಧ್ಯಮದಲ್ಲೇ ಎದುರಿಸಬೇಕಾದ್ದರಿಂದ ನಮ್ಮಲ್ಲಿ ಅಂಥವ್ರು ತಯಾರಾಗಬೇಕೀಗ. ಅರ್ಜುನ ಮಹಾಮೇಧಾವಿ ಒಳ್ಳೆ ಅಪ್ರಜ್ಞ, ಆದ್ರೆ ಭೀಷ್ಮ ದ್ರೋಣರು ಮಹಾ ತಿಳ್ಕೊಂಡವ್ರು. ಈ ಮಧ್ಯೆ ಅರ್ಜುನ ಏನ್ ತಿಳ್ಕೊಂಡು ದ್ರೋಣರಿಂದ ತಾನೆ ಅವ್ರು ಮೇಲಿದ್ದಾರೆ. ಅವ್ರು ಮೀರಿಸ್ಬೇಕು ಅರ್ಜುನ. ಈಗ ಅವ್ರು ಮೀರಿಸ್ಬೇಕಾದ್ರೆ ತಯಾರಿ ಆಗಬೇಕಲ್ಲ. ಅರ್ಜುನಿಗಿರೋ ಒಂದು ಅವಕಾಶ, ಭೀಮ ಪರ್ಫೆಕ್ಟ್ ಇದ್ದಾರೆ ಯೋಚನೆ ಇಲ್ಲ, ಆದರೆ ಅರ್ಜುನಿಗೆ ಆ ಶಕ್ತಿ ಇನ್ನೂ ಇಲ್ಲ, ಅಂತ ಒಂದು ಸಾಮರ್ಥ್ಯ ಇಲ್ಲ. ಅದನ್ನ ಆತ ತಯಾರು ಮಾಡ್ಕೋಬೇಕೀಗ. ಅದಕ್ಕೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕೂತನ. ನೋಡಿ, ಈವರೆಗೂ ಏನಾಗಿದ್ದಿಲ್ಲ, ಆಗ ಅದಾಯ್ತು. ಅವತ್ತೇ ಹುಡುಗ ಎಲ್ಲೋ ಓದ್ತೀವಿ ಮೇಲೆ ಓದಬೇಕು ಅಂತ ಸಂಕಲ್ಪ ಮಾಡಿದ್ರೆ ಹಾಗೆ ಆಯ್ತು. ಇಷ್ಟು ತಲೆಯಲ್ಲಿ ಐಡೇರಿ ಹಾಕೊಂಡಿದ್ದ ವ್ಯಕ್ತಿಗೆ ಇನ್ನೇ ನಾನು ಪಾಸ್ ಆಗಲೇಬೇಕು, ಓದಲೇಬೇಕು ಅಂತ ಯೋಚನೆ ಮಾಡಿದ್ರೆ ಹೇಗೋ ಹಾಗೆ ಅಷ್ಟೊತ್ತು ಸರಿಯಾಗಿ ಆಚಗಾಮ ಮಹಾಯೋಗಿ ವ್ಯಾಸಃ ಸತ್ಯವತಿ ಸುತಃ. ವೇದವ್ಯಾಸರು ಬಂದ್ಬಿಟ್ಟು, ಇಷ್ಟೊತ್ತು ವೇದವ್ಯಾಸರು ಬಂದಿರಲಿಲ್ಲ, ಮಾಡಬೇಕು ಅಂತ ಹೊರಟ ವೇದವ್ಯಾಸರು ಬಂದ್. ಅದಕ್ಕೆ ಮಾಡ್ತೀನಿ ಅಂತ ಹೇಳು, ದೇವರು ಸಹಾಯ ಮಾಡ್ತಾನೆ ಅಂತ. ಸುಮ್ಮನೆ ಕೂತರೆ ದೇವರು ಸಹಾಯ ಮಾಡೋದಿಲ್ಲ, ಮಾಡ್ತೇನೆ ಅಂತ ಮುಂದೆ ಹೋಗಬೇಕು. ಆಗ ದೇವರು ಬರ್ತಾರೆ. ವೇದವ್ಯಾಸ ದೇವರು ಬಂದರಂತೆ. ವೇದವ್ಯಾಸರು ಬಂದ್ರು ಅಂದ್ರೆ ಕೆಲಸ ಮುಗಿತು ಅಂತಾನೆ ಅರ್ಥ. ಆಯ್ತು, ಸಾಷ್ಟಾಂಗ ನಮಸ್ಕಾರ ಮಾಡಿದ. ಏನು ಧರ್ಮರಾಜ, ಏನ್ ನಿನ್ನ ಯೋಚನೆ? ವೇದವ್ಯಾಸರ ಲಕ್ಷಣ ಅಂತ ಬರೋದೇ ಚಿಂತೆ ಪರಿಹಾರ ಮಾಡಕ್ಕೆ ಬರ್ತಾರ. ನಮ್ ಪ್ರಕಾರ ಅವರೇ ಚಿಂತೆ, ಇದು ಪದ್ಧತಿ ಆಗಿದೆ. ನಮ್ ವೇದವ್ಯಾಸರು ಬಂದ್ರೆ ಯಾಕಾರ ಬಂದ್ರು ಒಂದು ಕ್ಲಾಸ್ ನಡೆಯೋದೆ ಮೇ ಹುಡುಗನ ಪ್ರಾಬ್ಲಮ್ ಆದ್ರೆ ಅವನು ವರ್ಸ್ಟ್ ಸ್ಟೂಡೆಂಟ್ ಅಂತ. ದೇಶಕ್ಕೆ ಯಾತಕ್ಕೆ ಬಂದ್ಬಿಟ್ಟ ಅನ್ಕೋಬಾರ್ದು, ಯಾಕೆ ಬರಲಿಲ್ಲ ಅಂತ ಅನ್ಕೋಬೇಕು. ವೇದವ್ಯಾಸರು ಬಂದ್ರು, ಸಮಸ್ಯೆ ಪರಿಹಾರ ಆಯ್ತು. ವೇದವ್ಯಾಸರು ಏನು ಮಾತಾಡ್ತಾರೆ, ಹೇಗೆ ಪರಿಹಾರ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲದ ವಿಷಯ. ಅದರೊಂದಿಗೆ ಆ ಉತ್ತರ ಕೊಡೋದ್ರೊಂದಿಗೆ ನಾಳೆ ಈ ಬಾರಿಯ ಪ್ರವಚನ ನಾಳೆಗೆ ಮುಕ್ತಾಯವಾಗುತ್ತೆ. ನಾಳೆ 6:30 ಪ್ರಾರಂಭ ಮಾಡಿ 8:00 ಒಳಗೆ ಏನೇನು ನಡೆಯುತ್ತೆ ಅದೆಲ್ಲ ಮೊದಲು ಹೇಳಿದ್ರು. ಕುಮಾರವ್ಯಾಸ ಅದನ್ನು ಬರೀಲಿಲ್ಲ, ಪಂಪ ಬರೀಲಿಲ್ಲ, ಯಾರು ಬರೋದಿಲ್ಲ ಮಹಾಭಾರತದಲ್ಲಿ. ಭೀಮ ದ್ರೌಪದಿ ಉಪದೇಶ ಮಾಡಿದ ಕಥೆ ಎಲ್ಲ ಕಡೆ ಬಿಟ್ಟು ಹೋಗ್ಬಿಟ್ಟಿದೆ. ಹಾಗಿದ್ರೆ ಧರ್ಮರಾಜ ಹೇಗೆ ಚೇಂಜ್ ಆಗ? ವೇಲ ಉತ್ತರನೇ ಇಲ್ಲ. ಮಹಾಭಾರತ ಒರಿಜಿನಲ್ ಇರೋದನ್ನ ಹೊರಗೆ ತಂದವರು ಶ್ರೀಮದ್ ಆಚಾರ್ಯರು ಅಂತ ಗೊತ್ತಾದ್ರೂ ಕೂಡ ಅದರ ಮಹತ್ವ ತಿಳಿತಾ ಇದೆ. ನಾಳೆ ಏನೇ ನಡೆಯುತ್ತೆ ಎಂಬುದನ್ನು ನೋಡುವುದರ ಮೂಲಕವಾಗಿ ಈ ಬಾರಿಯ ಪ್ರವಚನ ಮಾಡಿಕೆ ಮಂಗಳವಾಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಹೇ.